ஸ்ரீகுருப்போ நம ஹரி ஓம். அயக்ரீவம் சிதானந்தவிக்ரஹம் சதனுக்ரஹம் தசக்ரீவச்சுரம் சாபான் மணிக்ரீவவிமோசனம் ஸ்வநாமக்ரஹணதேவாநிரக்தக்ரஹவிக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தத்யானந்தசய்யாய பூர்ணஜானரசார்ணசே உத்துங்கவாக்தரங்காய மத்ரதுக்தார்த்தயே நம. குருமகுலகுணஜம் சத்குணைகாபிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்வூதகஷ்டம் ஹயமுகபதனிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராக்ஷிதானந்தலீலாகோபாலபாலிதான் வித்யாபயோதுதீன் வந்தே ப்ரஹ்ம வித்யா குரு நம. ப்ரஹ்மச்சரிய ஹரிப்ரேதி சுவித்யா வாதசாரிணா இஷ்டதான் கஷ்டஹர்த்ருன்னஹ வித்யா மான்யான் முனீன்னஹ. வாஜராஜ பதத்வந்த்வா வாரிஜா சத்த மானசான் விஸ்வப்ரிய குருன் வந்தே மந்தோஹம் தீஷுத்தயே. சத்யம் சத்யம் புனசத்யம் விஷுதிர்த்த பிரசாரதா சர்வே காமா பவந்தேவா சபதோ பிம்பசன்னிதோ. சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் துவாம் ரகுப்ரேமதீர்த்தம் வந்தேக்ஷிஷ்டதம். அஜ்ஞானதிவிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயார்த்தகுரும் பஜே. கோபப்ரகரசந்தாபம் கோபாலார்த்தவதரம் கோதேவந்தபாதாப்தம் கோபாலார்த்தகுரும் பஜே. ஸ்ரீகுருப்போ நம ஹரி ஓம். ಬಹಳ ಪವಿತ್ರಕರವಾದಂತಹ ದಿನ. ಯಾಕೆ ಅಂದರೆ ಇಡೀ ಜಗತ್ತು ಈಗ ಯಾವ ಗ್ರಂಥವನ್ನು ಕೈಯಲ್ಲಿ ಹಿಡ್ಕೊಂಡು, ಅದು ಹೆಂಗಸರಾಗಲಿ ಗಂಡಸರಾಗಲಿ, ಸಂಸ್ಕೃತ ಓದಲಾರದೇ ಇರುವ ಸ್ಥಿತಿ, ಅಧ್ಯಯನ ಮಾಡಲಿಲ್ಲ, ಈಗ ಮಾಡಲಿಕ್ಕೆ ಆಗಲ್ಲ, ಪಾಠಕ್ಕೆ ಅಂತ ಹೋದರೂ ಕೂಡ ಅದು ಆಚೆ ಈಚೆ ಅಲ್ಲದೆ ಎಲ್ಲ ದೊಡ್ಡ ದೊಡ್ಡ ಗ್ರಂಥಗಳಿರುತ್ತೆ, ಅರ್ಥ ಆಗಲ್ಲ. ಮತ್ತು ಮನೆಗೆ ಬಂದು ನೋಡಿಕೊಂಡ್ರೆ ಸಂಸ್ಕೃತ ಗೊತ್ತಿರಲ್ಲ ಮತ್ತು ತೊಂದರೆ. ಇಂಥ ಕಾಲಕ್ಕೆ ಎಲ್ಲ ಸುಜೀವಿಗಳು ಯಾರ್ಯಾರು ಶಾಸ್ತ್ರಾಧ್ಯಯನ ಮಾಡಲಿಕ್ಕಾಗಲಿಲ್ಲ ಅಂಥವರಿಗೆ ಅದು ಎರಡನೇದು. ಮೊದಲನೆಯದು ಯಾವುದು ಅಂದರೆ ಶಾಸ್ತ್ರಾಧ್ಯಯನ ಮಾಡಿಕೊಂಡರೂ ಕೂಡ ಶಾಸ್ತ್ರದಲ್ಲಿ ಹೇಳಿದ ಅನೇಕ ಪ್ರಮೇಯ ರಹಸ್ಯಗಳು ತುಂಬ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಉಪನಿಷದಾದಿಗಳಲ್ಲಿ ಹೇಳಿದ್ದಾರೆ. ಅಂಥ ರಹಸ್ಯಗಳೆಲ್ಲ ರಾಶಿ ರಾಶಿ ಮುಂದೆ ಇರುವಾಗ ಯಾವುದು ಮಾಡಬೇಕು ಯಾವುದು ಬಿಡಬೇಕು ಎಂಬ ಗೊಂದಲದಲ್ಲಿ ನಿಂತಿರುವವರೇ ಬಹಳ ಜನ. ಯಾಕೆ ಅಂದರೆ ತುಂಬ ಇದೆ, ಎಷ್ಟು ಉಪಾಸನೆ ಮಾಡಬೇಕು ಅಷ್ಟು ಉಪಾಸನೆ ಮಾಡಲಿಕ್ಕಾಗಲ್ಲ, ನೂರಾರು ಉಪಾಸನೆಯನ್ನು ಹೇಳಿದ್ದಾರೆ. ಅದರಲ್ಲಿ ಯಾವುದನ್ನು ತಗೊಳ್ಳೋಣ ಅಂದರೆ ಯಾವುದನ್ನು ಮೊದಲು ಮಾಡಬೇಕು ಯಾವುದು ನಂತರ ಮಾಡಬೇಕು ತಗೊಂಡದ್ದರಲ್ಲಿ ಈ ಗೊಂದಲಗಳು ನಮ್ಮಲ್ಲಿ ತುಂಬ ಉಂಟಾಗುತ್ತೆ. ಅದಕ್ಕೆ ಶಾಸ್ತ್ರ ಅಧ್ಯಯನ ಮಾಡಿದವರಿಗೂ ವಿಶೇಷ ಉಪಕಾರ ಆಗಬೇಕು, ಶಾಸ್ತ್ರ ಅಧ್ಯಯನ ಮಾಡದವರಿಗೂ ಉಪಕಾರ ಆಗಬೇಕು. ಅಂಥ ರೀತಿಯಲ್ಲಿ ನಿರ್ಮಾಣ ಆದ ಗ್ರಂಥವೇ ಹರಿಕಥಾಮೃತ ಸಾರ. ಜಗನ್ನಾಥದಾಸರು ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದ್ದು ನಾವು ತಿಳ್ಕೊಳ್ಳೋದೇನೆಂದರೆ, ಇದು ಸಂಸ್ಕೃತ ಬಾರದೇ ಇರುವ ಸಾಮಾನ್ಯ ಜನರಿಗಾಗಿ ಮಾಡಿದ್ದಷ್ಟೇ ಅಂತ ಯಾರಿಗಾದರೂ ಆ ಒಂದು ಕಲ್ಪನೆ ಬಂದರೆ ಬಹಳ ತಪ್ಪಾದ ಕಲ್ಪನೆ. ಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಕೈಪಿಡಿಯಂತೆ ಸೂಕ್ಷ್ಮ ಮಾರ್ಗದರ್ಶಿನಿಯಂತೆ ವಿಶೇಷವಾಗಿ ಮಾಡಿದ್ದಾರೆ. ನಂತರ ಯಾರಿಗೆ ಸಂಸ್ಕೃತ ಬರಲ್ಲ ಅವರಿಗೆ ಶಾಸ್ತ್ರದ ಇಡೀ ತಿರುಳನ್ನು ಕನ್ನಡದಲ್ಲಿ ಚೆನ್ನಾಗಿ ಉಪಾಸನೆಗಳನ್ನೆಲ್ಲ ಎಟಕುವಂತೆ ಮಾಡಿದ್ದಾರೆ. ಅಂಥ ಗ್ರಂಥ ನಮ್ಮ ಕೈಗೆ ಸಿಕ್ಕಂತೆ ಜಗನ್ನಾಥ ದಾಸರಿಂದ. ಚೂರು ನೋಡಬೇಕಾದರೆ ಮೊಸರು ಕಲ್ಲು ಅಂತ ದಾಸರು ಹುಟ್ಟಿದ ಗ್ರಾಮ ಗೋಪಾಲದಾಸರು, ಯಾಕೆ ಜಗನ್ನಾಥದಾಸರಿಂದ ಗೋಪಾಲದಾಸರು ಬಂದ್ರಲ್ಲ ಅಂದರೆ ಗೋಪಾಲದಾಸರಿಂದ ಅನುಗ್ರಹೀತರಾದವರೇ ಜಗನ್ನಾಥದಾಸರು. ಜಗನ್ನಾಥದಾಸರಿಗೆ ಮಹಾನುಭಾವರು ತಮ್ಮ 40 ವರ್ಷ ಆಯುಷ್ಯವನ್ನು ದಾನ ಮಾಡಿ, ಅವರ ರೋಗವನ್ನು ಪರಿಹಾರ ಮಾಡಿ, ಅಪಮೃತ್ಯುವನ್ನು ಪರಿಹಾರ ಮಾಡಿ, ಹೊಟ್ಟೆ ನೋವು ಭೀಕರವಾದ ನೋವು ಅಂತಹ ನೋವನ್ನು ಪರಿಹಾರ ಮಾಡಿ ತಾವು ಈ ಜಗತ್ತಿಗೆ ಹರಿಕಥಾ ಮೂಲಕಾರ ಬರಲಿಕ್ಕೆ ಪ್ರಧಾನ ಕೊಡುಗೆ ಯಾರದ್ದು ಅಂದರೆ ನಮ್ಮ ಗೋಪಾಲದಾಸರದ್ದು. ಅದರಲ್ಲೂ ಹೇಳುತ್ತಾರೆ, ನೀವು ಉತ್ತನೂರಿಗೆ ಹೋಗಿರಬಹುದು, ಗೋಪಾಲದಾಸರ ಸನ್ನಿಧಾನ ಕಂಕಾಪುರ ಉತ್ತನೂರು ಹೋಗಿಲ್ಲವಾ? ಹೋಗದಿದ್ರೆ ಬೇಗ ಹೋಗಿ ಬನ್ನಿ, ಯಾಕಂದ್ರೆ ನಾವೇ ಹೋಗಿಬಿಡುತ್ತೇವೆ ಹೋಗುವುದರೊಳಗೆ. ಆದ ಕಾರಣ ಬಹಳ ಒಳ್ಳೆ ಜಾಗ, ಅದ್ಭುತವಾದ ಜಾಗ. ಆಂಗ್ಲದಲ್ಲಿ ಹೇಳ್ತಾರಲ್ಲ ವೈಬ್ರೇಷನ್ ಅಂತ, ಅಲ್ಲಿ ಹೋದರೆ ಸಾಕು ಅಂತ ಅದ್ಭುತವಾದ ಜಾಗಗಳವು. ಅಲ್ಲಿ ನೀವು ಶ್ರೀನಿವಾಸ ದೇವರ ದೇವಸ್ಥಾನ ಇದೆ, ಜನಮೇಜಯರಾಯ ಪ್ರತಿಷ್ಠಾ ಮಾಡಿದ ಶ್ರೀನಿವಾಸ ದೇವರಿದ್ದಾರಲ್ಲಿ. ಆ ದೇವರ ಮುಂದೆ ಒಂದು ಅಂಕಣ, ಅಲ್ಲಿ 4 ಕಂಬಗಳಿವೆ. ಆ 4 ಕಂಬಗಳಿಗೆ ಗೋಪಾಲದಾಸರ ತಮ್ಮಂದರು 3 ಜನ ಗೋಪಾಲದಾಸರು, ಪಕ್ಕದಲ್ಲಿ ತಾಯಿ, ಎಲ್ಲರೂ ನಿತ್ಯವೂ ಕೂತು ಭಜನೆ ಮಾಡಬೇಕು. ಆ ಒಂದೊಂದು ಕಂಬಕ್ಕೂ ಒಬ್ಬೊಬ್ಬರ ಹೆಸರಿದೆ, ಅವರವರು ಅಲ್ಲಿ ಕೊಡ್ತಾ ಇದ್ರು. ಆ ಶ್ರೀನಿವಾಸನ ಸನ್ನಿಧಾನದಲ್ಲಿದ್ದುಕೊಂಡು ಜಗನ್ನಾಥದಾಸರಿಗೆ ಅದ್ಭುತವಾದಂಥ ಆಯುಷ್ಯವನ್ನು ದಾನ ಮಾಡಿದ ಮಹಾನುಭಾವರು ನಮ್ಮ ಗೋಪಾಲದಾಸರು. ಬರೀ ಆಯುಷ್ಯವನ್ನು ದಾನ ಮಾಡುವುದು ಮಾತ್ರ ಅದು ಬರೀ ಅಲ್ಲ, ನಮಗೆ ಆಯುಷ್ಯ ದಾನ ಮಾಡಬೇಕು ಅಂತ ಅಂದುಕೊಂಡ್ರೂ ಮಾಡಲಿಕ್ಕಾಗಲ್ಲ, ಆ ತಪಶಕ್ತಿ ನಮ್ಮಲ್ಲಿ ಇಲ್ಲ. ವಿಜಯದಾಸರ ಪರಮಾನುಗ್ರಹದಿಂದ, ವಾಯುದೇವರ ಪರಮಕರುಣೆಯಿಂದ ನಮ್ಮ ಗೋಪಾಲದಾಸರು ಜಗನ್ನಾಥದಾಸರಿಗೆ ಬಂದಿರತಕ್ಕಂಥ ಹೊಟ್ಟೆ ನೋವನ್ನ ಪರಿಹಾರ ಮಾಡಿದರು. ಪರಿಹಾರ ಮಾಡುವುದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಹಾಂಪಟ್ ಅಂದ್ರೆ ಹೋಗುವುದಲ್ಲ, ಆ ಹೊಟ್ಟೆ ನೋವನ್ನ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರತಿ, ಕೋಟಿ ಕಲ್ಪಗಳಾದರೂ ಕೂಡ ನಾವು ಮಾಡಿದ ಕರ್ಮ ನಾವು ಉಣ್ಲೇಬೇಕು. ಒಂದ ನಾವು ಉಣಬೇಕು, ನಮ್ಮ ವತಿಯಿಂದ ಇನ್ನೊಬ್ಬರು ಉಣಬೇಕು, ಹಾಗಾದ್ರೂ ಸರಿ. ಇಲ್ಲಿ ಹೇಳ್ತಾ ಇದ್ದಾರೆ ಅವರಿಗೆ ಆ ಹೊಟ್ಟೆ ನೋವು ಬಂದಿತ್ತಲ್ಲ, ಆ ಹೊಟ್ಟೆ ನೋವನ್ನ ಗೋಪಾಲದಾಸರು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ತಾವು ಪ್ರಾಣದಿಂದ ಇರುವ ಪರ್ಯಂತದನ್ನ ಅನುಭವಿಸಿದರು. ಅಂಥ ಭೀಕರವಾದ ನೋವನ್ನು ಅನುಭವಿಸಿದರು. ಒಮ್ಮೆ ತಮ್ಮ ತಮ್ಮಂದರಿಂದ ಕೂಡಿಕೊಂಡು ಅಲ್ಲೆಲ್ಲ ಹಳ್ಳಿ ಕಾಡಿನ ಮಾರ್ಗ ಹೋಗ್ತಾ ಇರುವಾಗ ತಮ್ಮಂದರು ಮುಂದಾದರು, ಇವರು ಹಿಂದಾದರು. ಅದರಲ್ಲಿ ಗುರುಗೋಪಾಲದಾಸರು ತಾವು ವಿಶೇಷವಾಗಿ ಜ್ಞಾನದೃಷ್ಟಿಯಿಂದ ನೋಡುತ್ತಾರೆ, ಯಾಕೆ ಅಣ್ಣ ಬರಲಿಲ್ಲ ಅಂತ ನೋಡಿದಾಗ ಗಿಡದ ಬುಡದಲ್ಲಿ ಅಣ್ಣ ಕೂತಿರೋದು, ಹೊಟ್ಟೆ ಹಿಡ್ಕೊಂಡು ಕೂತಿರೋದು. ಎಂಥ ನೋವು ಅಂದರೆ ಅಂಥ ನೋವು ಪಡ್ತಾ ಇದ್ರು. ಅದನ್ನು ನೋಡಿ ತಡೆಯಲಾರದೆ ಚಂದ್ರಾಂತರ್ಗತನಾದ ಭಗವಂತನನ್ನ ಪ್ರಾರ್ಥನೆ ಮಾಡುತ್ತಾರೆ. ವಿಜಯ ವಿಠಲರೇಯ ಅಸ್ಮದ್ ಗುರೋರ್ ಗುರು ವಿಜಯರಾಯರ ಪ್ರಿಯ ಶ್ರುತಿ ಶರಣ ವಂದನೆ ಭಜನೆ ತಿಳಿಯರು ಜೀಯ ಬಿಡಿಸು ನಿನ್ನ ಮಾಯ. ತಮ್ಮ ಅಂದ್ರೆ ಸಾಕ್ಷಾತ್ತಾಗಿ ತಮ್ಮ ಬಿಂಬಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಗುರುಗಳ ತೊಂದರೆ ಕಳಿಯುವಂತ ಕೇಳಲಿಕ್ಕಿಲ್ಲ, ಅಲ್ಲೂ ರಹಸ್ಯಗಳಿವೆ. ಅದಕ್ಕೆ ಹೇಳ್ತಾರೆ ವಿಜಯ ವಿಠಲರೇಯ, ಗೋಪಾಲದಾಸರ ತೊಂದರೆಯನ್ನು ಪರಿಹಾರ ಮಾಡಬೇಕಾದರೆ ಆ ಮೂರ್ತಿ ಯಾವುದನ್ನಾದರೆ ವಿಜಯದಾಸರ ಒಳಗಿರತಕ್ಕ ಮೂರ್ತಿಯನ್ನು ಪ್ರಾರ್ಥನೆ ಮಾಡುತ್ತಾರೆ. ಗುರೋರ್ ಗುರು, ನನ್ನ ಗುರುಗಳು ಗೋಪಾಲದಾಸರು, ಅವರ ಗುರುಗಳು ವಿಜಯದಾಸರು, ಅವರ ಒಳಗಿರತಕ್ಕ ಸ್ವಾಮಿಯೇ ಆ ಶಿಷ್ಯನ ಒಳಗಿರ ಶಿಷ್ಯನನ್ನು ಉದ್ಧಾರ ಮಾಡು. ಇದನ್ನ ಅವರು ಪ್ರಾರ್ಥನೆ ಮಾಡಿದ ಕೂಡಲೇ ಗೋಪಾಲದಾಸರ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಬಂದು ಸೇರುತ್ತಾರೆ ಇವರ ಜೊತೆಗೆ, ಏನು ಹೇಳಬೇಕು, ಬಹಳ ಒಳ್ಳೆ ಕೆಲಸ ಮಾಡಿದೆಯಪ್ಪ, ಹೊಟ್ಟೆ ನೋವು ಕಮ್ಮಿ ಆಗಿತ್ತು ಅಂತ ಹೇಳಬೇಕಾ? ಹೇಳಿಲ್ಲಂತೆ. ಏನ್ ಹೇಳಿದ್ರು? ಇನ್ನೊಮ್ಮೆ ಹೀಗೆ ಮಾಡಬೇಡ, ಯಾಕೆ ನಮ್ಮ ಪ್ರಾರಬ್ಧ ನಾವು ಉಣ್ಲೇಬೇಕು, ಅದು ಎಷ್ಟಾದರೂ ಸರಿ, ದೇವರನ್ನ ಮತ್ತೆ ಕೇಳ್ಕೊಳ್ತೀವಲ್ಲ ದುಃಖ ಇರಬಾರದು ಅಂತ. ತಪ್ಪು ಅಂದ್ರು, ದುಃಖ ಬೇಡ ಅಂತ ಕೇಳಬಾರದಂತೆ, ದುಃಖ ಕೊಡಯ್ಯ, ದುಃಖ ತಡೆಯೋ ತಾಕತ್ತು ಕೊಡು, ದುಃಖ ಬಂದಾಗ ನಿನ್ನ ನೆನಪು ಕೊಡು ಅಂತ ದೇವರನ್ನ ಕೇಳಿಕೊಬೇಕಂತೆ. ಆ ರೀತಿಯಲ್ಲಿ ಇನ್ನೊಂದು ಮಾಡಬೇಡ ಅಂತ ಹೇಳಿ ಇಡೀ ಜೀವನ ತಾವು ಹೊಟ್ಟೆ ನೋವನ್ನು ಅನುಭವಿಸಿದರು. ಕಾರಣ ಏನು ಅಂದರೆ ಜಗನ್ನಾಥದಾಸರ ಮೂಲಕ ಅದ್ಭುತವಾದ ಜಗತ್ತನ್ನೇ ಬೆಳಗುವಂತಹ ಕೃತಿ ಬರಬೇಕಾಗಿತ್ತು. ಅದಕ್ಕಾಗಿ ಆಯುಷ್ಯವನ್ನು ಕೊಟ್ಟು ಪೂರ್ಣಾನುಗ್ರಹ ಮಾಡಿದಂತಹ ಮಹಾನುಭಾವರೇ ನಮ್ಮ ಗೋಪಾಲದಾಸರು. ಅವರು ಹುಡುಗುತನದಿಂದಲೇನೆ ಮೊಸರುಕಲ್ಲು ಅಂತ ಅವರ ಜನ್ಮಭೂಮಿ. ನಂತರ ಅವರು ಉತ್ತನೂರಿಗೆ ಬಂದರು. ಅಲ್ಲಿರುವ ಕರ್ಣಿಕ ಅವರ ಭೂಮಿಯನ್ನೆಲ್ಲ ತಗೊಂಡು ಬಿಟ್ಟ. ಅವಾಗ ತುಂಬಾ ಸಿಟ್ಟಿನಿಂದ ಶಾಪ ಕೊಟ್ಟರವರು. ಚಿಕ್ಕ ಹುಡುಗ ಗಾಯತ್ರಿ ಮಂತ್ರದ ಸಿದ್ಧಿ ಆಗಿದೆ ಮಹಾನುಭಾವರಿಗೆ. ಅವರು ಹತ್ತಿರ ಹೋದರೆ ಉತ್ತನೂರು ಹತ್ತಿರ ಸಂಕಾಪುರ ಅಂದಿದೆ. ಸಂಕಾಪುರದಲ್ಲಿ ವ್ಯಾಸರಾಜರು ಪ್ರತಿಷ್ಠ ಮಾಡಿದ ಪ್ರಾಣದೇವರಿದ್ದಾರೆ. ಆ ಪ್ರಾಣದೇವರ ಸನ್ನಿಧಾನ ಪಕ್ಕದಲ್ಲೇ ವಟವೃಕ್ಷ. ಅಲ್ಲಿಗೆ ಹೋಗಬೇಕು. ಅಲ್ಲೇ ವಟವೃಕ್ಷದ ಕಡೆಗೆ ಗಾಯತ್ರಿ ಮಂತ್ರ ಜಪ ಮಾಡುತ್ತಾ ಕೂಡಬೇಕು. ಅದೆಷ್ಟು ಜಪ ಮಾಡಿದರೂ ಮಹಾನುಭಾವರು ಸಿದ್ಧಿ ಆಯಿತು ಅವರಿಗೆ. ಎಷ್ಟು ಸಿದ್ಧಿ ಆಯಿತು ಅಂದ್ರೆ ಹಿಂದಿನ ಮೂರು ಜನ್ಮಗಳು, ಮುಂದಿನ ನಾಲ್ಕು ಜನ್ಮಗಳು, ಏಳು ಜನ್ಮಗಳ ಯಾರದ್ದೇ ಆಗಲಿ ಮುಖ ನೋಡಿದುಕೊಡಲೆ ಏಳು ಜನ್ಮಗಳದ್ದು ವಿಶೇಷವಾಗಿ ಎಲ್ಲ ಹೇಳಿಬಿಡ್ತಾ ಇದ್ರು. ಚಿಕ್ಕ ಹುಡುಗ ಅಂತವರು ಆ ಕರ್ಣಿಕ ತಮ್ಮ ಭೂಮಿಯನ್ನ ಅಂದ್ರೆ ತಾಯಿಯಿದ್ದು ಮೂರು ಜನ ಅಣ್ಣ ತಮ್ಮಂದರು ಅವರಿಗೆ ಹೊಟ್ಟೆ ಕಾಡಿಗೆ ಅವನು ಹೊಡೆದು ಬಿಟ್ಟ, ದ್ರೋಹ ಮಾಡಿದ ಅಂತ ಶಾಪ ಕೊಟ್ಟರು. ನಿನಗೆ ಸಂತತಿಯೇ ಇಲ್ಲದಿರಲಿ ಅಂತ. ಈವರೆಗೂ ಅಲ್ಲಿ ಸಂತತಿ ಇಲ್ಲ. ಪುನಃ ಮೊನ್ನೆ ತುಂಬಾ ಬೇಡಿಕೊಂಡು ಅಂಗಲಾಚಿದರೆ ಗುರುಗಳ ಅನುಗ್ರಹದಿಂದ ಮೊನ್ನೆ ಅವರ ಮನೆಯಲ್ಲಿ ಸಂತತಿ ಆಗಿದೆ. ಇಲ್ಲದಿದ್ರೆ ಎಲ್ಲ ದತ್ತು ದತ್ತು ದತ್ತಿನ ವಂಶವೇ ಅದು. ಹಾಗೆ ಬಂತು ದೊಡ್ಡವರನ್ನ ಸಂತೋಷ ಪಡಿಸಿ ವರ ಬೇಡಬೇಕಾಗಿಲ್ಲ. ದೊಡ್ಡವರ ಮನಸ್ಸು ನೋಯಿಸಿ ಪ್ರತ್ಯೇಕ ಶಾಪ ಕೇಳಬೇಕಾಗಿಲ್ಲ. ಆ ಥರ ಗೋಪಾಲದಾಸರು ವಿಶೇಷವಾಗಿ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದು ಅವರು ಧ್ಯಾನದಲ್ಲಿರುವಾಗ ಪಕ್ಕದಲ್ಲಿರುವಂತಹ ಈ ಹುಡುಗರು ಎಲ್ಲರಿರ್ತಾರಲ್ವಾ, ಕಿಡಿಗೇಡಿರುತ್ತಾರೆ, ಬಂದು ಅವರ ಮೇಲೆ ನೀರನ್ನ ಏರಿಸಿದರಂತೆ. ಏ ನಾಟಕ ಆಡುತ್ತಾನೆ ವಾ, ಕಣ್ಣು ಮುಚ್ಚಿ ಕೂತಿದ್ದಾನೆ ಅಂತ. ಅವರ ಮೇಲೆ ಯಾರು ಹಾಕಿದರೋ ಅವರ ಮೈಯೆಲ್ಲ ಬೊಬ್ಬೆ ಎದ್ದು ಒದ್ದಾಡಿದರು ಅಂತ ಹೇಳುತ್ತಾರೆ. ಅಂದರೆ ಭಗವಂತನ ವಿಶೇಷವಾದ ಸಿದ್ಧಿಯನ್ನು ಪಡೆದಂತಹ ಮಹಾನುಭಾವರಿಗೆ ತೊಂದರೆ ಕೊಡಲಿಕ್ಕೆ ಹೋದವರ ಪರಿಸ್ಥಿತಿ ಏನು ಎಂಬುದನ್ನ ಹೇಳಿದರು. ತದನಂತರ ಗೋಪಾಲದಾಸರು ಆ ಸಿದ್ಧಿಯನ್ನ ಪಡೆದು ಏನು ಬಾಯಿ ತೆಗೆದರೆ ಸಾಕು ಎಲ್ಲರಿಗೂ ಕೆಲಸ ಆಗ್ತಾ ಇದೆ, ಎಲ್ಲರ ತೊಂದರೆಗಳು ಪರಿಹಾರ ಆಗ್ತಾ ಇದೆ, ದೊಡ್ಡ ಅಂಗಡಿಯೇ ಆಯಿತು. ಜ್ಯೋತಿಷ್ಯವೇ ಒಂದು ಅಂಗಡಿ. ಆ ಜ್ಯೋತಿಷ್ಯ ಗೊತ್ತಿದ್ದವರಿಗೆ ಸಿದ್ಧಿ ಇದೆ ಅಂತ ಇನ್ನೂ ದೊಡ್ಡ ಅಂಗಡಿ ಆಗ್ಬಿಡುತ್ತೆ. ಸುತ್ತು ಎಲ್ಲ ಸೇರುತ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದ ವ್ಯಕ್ತಿ ಅಂಗಡಿ ಇಟ್ಟುಕೊಂಡು ಕೂತದ್ದು ನೋಡಿ ಅವರ ಗುರುಗಳಾದಂತಹ ವಿಜಯದಾಸರು ಬರ್ತಾ ಇದ್ದಾರೆ. ಬಂದು ಕೂಡುತ್ತಾರಲ್ಲಿ ಕೂತ ಕೂಡಲೇ ಗೋಪಾಲದಾಸರಿಗೆ ಎದುರಿ ವ್ಯಕ್ತಿಗೆ ಅವನ ಜ್ಯೋತಿಷ್ಯ ಹೇಳಲಿಕ್ಕೆ ಅಂತ ಕಣ್ಣು ಮುಚ್ಚಿದವರಿಗೆ ಏನೂ ಕಾಣತಾ ಇಲ್ಲ. ತಿರೋಧಾನ ಆಗಿ ಬಿಟ್ಟಿದೆ ಅವರ ದೃಷ್ಟಿ. ಅವರಿಗೆ ಅಷ್ಟೇ ಆಗ್ತಾ ಇದೆ, ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು. ಸರಿ ನಾಳೆ ಹೇಳ್ತೀನಿ ಅಂತ ಹೇಳಿ ಕಳಿಸಿ ಬಿಟ್ರೆ ಎಲ್ಲರನ್ನ ಆಲೋಚನೆ ಮಾಡುತ್ತಾರೆ. ಎದುರಿಗೆ ವ್ಯಕ್ತಿ ಕೂತಿದ್ದಾರೆ, ನೋಡಿದ ಕೂಡಲೇ ತಲೆಗೆ ಬರ್ತಾ ಇದೆ ಈ ವ್ಯಕ್ತಿ ಯಾರೋ ಪ್ರತ್ಯೇಕ ಇದ್ದಾರೆ ಅಂತ. ಬಂದು ಕಾಳಿಗೆ ಬೀಳುತ್ತಾರೆ, ದೊಡ್ಡವರಿದ್ದೀರಾ, ನನ್ನ ಉದ್ಧಟತನ ಇದ್ರೆ ಕ್ಷಮಿಸಿ ಅಂತ ಹೇಳಿದಾಗ ಅವಾಗ ಹೇಳುತ್ತಾರೆ, ಅಲ್ಲಯ್ಯ ಪರ್ವತ ಹಾರುವಂಥವ ನೀನು, ಚಿಕ್ಕ ಬಂಡೆಗಲ್ಲು ಹಾರಿ ಕೂತು ಬಿಟ್ಟಿಯಲ್ಲ, ಗಾಯತ್ರಿನಂತ ಸಿದ್ಧಿಯಾದ ಕೂಡಲೇ ಅಂಗಡಿ ತೆಗೆದುಬಿಟ್ಟಿದೀಯ, ಸಾಕಿನ ಇದು ಬಿಡು, ನೀನು ಮಾಡಬೇಕಾದ ಕೆಲಸ ಬೇರೆ ಇದೆ ಅಂತ ಅವರ ತಲೆ ಮೇಲೆ ಕೈಯನ್ನ ಇಟ್ಟು ಅವರಿಗೆ ಅಂಕಿತ ಪ್ರದಾನವನ್ನ ಮಾಡುತ್ತಾ ಇದ್ದಾರೆ. ಗೋಪಾಲ ವಿಠಲ ಅಂತ ಅವರಿಗೆ ಅಂಕಿತ ಪ್ರದಾನವಾದ ಜಾಗವೇ ನಮ್ಮ ಆದವಾಣಿ. ಮಂತ್ರಾಲಯದ ಹತ್ತಿರ ಆದವಾಣಿ ಅಂತಿದೆ. ಆದವಾಣಿಯಲ್ಲಿ ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರ ಸನ್ನಿಧಾನ ಮಂಗಲಾಯನ ಗುಡಿ ಅಂತ. ಆ ಮಂಗಲಾಯನ ಗುಡಿಯಲ್ಲಿ ಗೋಪಾಲದಾಸರಿಗೆ ಅಂಕಿತವಾದದ್ದು, ವಿಶೇಷವಾಗಿ ವಿಜಯದಾಸರಿಂದ. ಅಲ್ಲೇ ಇನ್ನೊಂದು ಜಾಗ ಇದೆ, ವಿಜಯರಾಯರ ಕಟ್ಟಿ ಅಂತ. ವಿಜಯರಾಯರು ತುಂಬಾ ಕಾಲ ಅಲ್ಲಿ ಸಮ್ಮುಖ ಪ್ರಾಣದೇವರನ್ನ ಪ್ರತಿಷ್ಠಾ ಮಾಡಿ ಪೂಜಾ ಮಾಡುತ್ತಾ ಇದ್ದು, ವೇಣುಗೋಪಾಲದಾಸರಿಗೆ ಅಂಕಿತ ಕೊಡಬೇಕು ಅಂತ ತುಂಬಾ ಕಾಲ ಇದ್ದರು. ದಿವಾನ ವೆಂಕಣ್ಣ, ದಿವಾನ ಪಂಗನಾಮ ತಿಮ್ಮಣ್ಣದಾಸರಿಗೆ ಅವರಿಗೆ ಅಂಕಿತ ಕೊಡಬೇಕು ಅಂತಿದ್ದು, ಅಲ್ಲಿ ಅವರಿಗೆ ವೇಣುಗೋಪಾಲದಾಸರಿಗೆ ಅಂಕಿತವಾದಂತಹ ಜಾಗ. ಆ ರೀತಿಯಲ್ಲಿ ಗೋಪಾಲದಾಸರಿಗೆ ಅಂಕಿತ ಆಯಿತು. ಅಂಕಿತ ಕೊಡುವುದು ಅಂದ್ರೆ ಹೇಗೆ? ವಿಜಯದಾಸರ ರೀತಿಯೇ ಬೇರೆ. ಗೋಪಾಲದಾಸರೇ ಹೇಳುತ್ತಾರೆ, ಕೈ ಸ್ಪರ್ಶ ಮಾಡಿದ ಕೂಡಲೇ ಒಳಗಿರುವ ಮೂರ್ತಿ ದರ್ಶನ ಆಗಬೇಕು. ತದ್ಧಿಮಿ ಧಿಮಿಕೆಂದು ಹೃದಯ ಮಂದಿರದಳು ವಿಜಯ ವಿಠಲನ ಕುಳಿಸಿದೆಯೋ ವಿಜಯರಾಯ ಅಂತ. ಅಂತ ವಿಜಯ ಪ್ರಭುಗಳ ಕರುಣಾನುಗ್ರಹ ಪಾತ್ರವೇ ನಮ್ಮ ಗೋಪಾಲದಾಸರು. ಹೇಳುತ್ತಾರೆ ವಿಜಯರಾಯರ ಪ್ರತಿಮಾ, ಮುಖ್ಯ ಪ್ರತಿಮಾ ಯಾರು ಅಂದ್ರೆ ನಮ್ಮ ಗೋಪಾಲದಾಸರು. ಭಕ್ತಿಯಲ್ಲಿ ಭಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ, ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ ಮೂರು ರೀತಿಯಾಗಿರತಕ್ಕಂಥ ಶಿಷ್ಯವರು, ಪ್ರಧಾನ ಶಿಷ್ಯರು. ಅದಕ್ಕೆ ಶ್ಯಾಮಸುಂದರದಾಸರು ವಿಜಯದಾಸರ ಶಿಷ್ಯವರ್ಗವನ್ನ ಒಂದು ಪಂಕ್ತಿಯಲ್ಲಿ ಹೇಳಿಬಿಡುತ್ತಾರೆ. ವೇಣು ಧೇನುಪಾಲ ತುರಗಾನನ ಮೋಹನ ಜಾಣ ಜಗನ್ನಾಥದಾದ ಶ್ರೇಣಿಯೇ ಸಾಕ್ಷಿ ಕೇಳು ಅಂತ ಆ ರೀತಿ ಹೇಳುತ್ತಾರೆ. ಅಂತ ಮಹಾನುಭಾವರಾಗಿರತಕ್ಕಂಥ ಗೋಪಾಲದಾಸರು ಅದ್ಭುತವಾಗಿ ವಿಜಯದಾಸರ ಪಾದಾನುಗ್ರಹದಿಂದ ಜಗತ್ತನ್ನೇ ಬೆಳಗಿದರು. ಅನೇಕ ತುಳಾದಿಗಳನ್ನ ಮಾಡಿದರು, ಸಾವಿರಕ್ಕೂ ಮೇಲೆ ಅವರು ಮಾಡಿದ ಪದ ತುಳಾದಿಗಳು ಅದ್ಭುತವಾದ. ಒಂದೊಂದು ಪದ ಒಂದೊಂದು ಪದ ವೈರಾಗ್ಯ ಭರಿತ. ಅದನ್ನ ಓದಿದಂಥ ವ್ಯಕ್ತಿಗಳಿಗೆ ಅದು ಮಂತ್ರತುಲ್ಯ. ಅದಕ್ಕೆ ನಾವು ಬದುಕಿನಲ್ಲಿ ಸಾಧನೆ ಮಾಡಬೇಕಾದರೆ ಅನೇಕ ಮಂತ್ರಗಳು ಜಪನ ಭಿನ್ನ ಆಗಬೇಕು. ಅದಕ್ಕೆ ಆಚಾರ್ಯರು ಅನೇಕ ಮಂತ್ರಗಳು, ಎಷ್ಟು ಮಂತ್ರಗಳಿವೆ ನಾವು ಜಪ ಮಾಡಲೇಬೇಕಾದ ಮಂತ್ರಗಳಿಷ್ಟು ಅಂದ್ರೆ ಸಪ್ತಕೋಟಿ ಮಹಾಮಂತ್ರಾಹ ಅಂತ ಹೇಳ್ತಾರೆ. ಅದಕ್ಕೆ ರಾಯರು ಕೊನೆಗೆ ಸ್ವಲ್ಪ ಹೇಳ್ತಾರೆ, ಸಪ್ತಕೋಟಿ ಮಹಾಮಂತ್ರಾಹ ಚಿತ್ತ ವಿಭ್ರಮ ಕಾರಕಾಹ ಅಂತ. ಯಾವುದು ಮಾಡಲಿ ಯಾವುದು ಬಿಡಲಿ ಅಂತ ತರ ಕೆಟ್ಟು ಹೋಗ್ತಾ ಬರುತ್ತೆ. ನಾವು ಜಪಕ್ಕೆ ಮಂತ್ರಗಳನ್ನು ಸ್ವೀಕಾರ ಮಾಡ್ತಾ ಇರ್ತೇವೆ. ಗುರುಗಳ ಹತ್ರ ಹೋಗಿ ಆ ಸ್ವಾಮಿಗಳ ಹತ್ರ ಈ ಮಂತ್ರ, ಈ ಸ್ವಾಮಿಗಳ ಹತ್ರ ಆ ಮಂತ್ರ ಅಂತ ತಗೊಳ್ಳೋ ಕಾಲಕ್ಕೆ ತುಂಬಾ ಆಸಕ್ತಿ ಇರುತ್ತೆ. ಆಸಕ್ತಿಯಿಂದ ತಗೊಳ್ತೀವಿ, ಸಾವಿರಾರು ಮಾಡಬೇಕು ಅಂತ. ಕೊನೆಗೆ ಎಲ್ಲಾ ಮಂತ್ರಗಳು ತಗೊಂಡು ಜಾಸ್ತಿಯಾಗಿ ತಗೊಂಡದ್ದಕ್ಕೆ 10 ಮಾತ್ರ ಮಾಡ್ತಾ ಇರ್ತೇವೆ. ಒಂದು 30 ಮಂತ್ರ ಆಗಿರುತ್ತೆ, 30 ಮಂತ್ರ ಇಷ್ಟು 10 ಅಂದ್ರೆ 300 ಆಗುತ್ತೆ. ಅದಕ್ಕೆ ಒಂದು 3 ಗಂಟೆ ಬೇಕಾಗುತ್ತೆ ತಗೊಂಡ ತಪ್ಪಿಗಾಗಿ ಮಾಡುತ್ತಾ ಇರ್ತಾರೆ. ಆ ರೀತಿ ಆಗಬಾರದು. ವಿಶೇಷವಾಗಿ ಅದಕ್ಕೆ ಎಲ್ಲ ಮಂತ್ರಗಳಲ್ಲಿ ಯಾವ ಮಂತ್ರಗಳು ವಿಶೇಷವಾಗಿ ನಾವು ಜಪ ಮಾಡಿದರೆ ಸಾಧನ ಸಿದ್ಧಿ ಆಗುತ್ತೆ, ಆ ಮಂತ್ರಗಳನ್ನೆಲ್ಲ ಉದ್ಧಾರ ಮಾಡಿದ್ರು ತಂತ್ರಸಾರದಲ್ಲಿ ಆಚಾರ್ಯರು. ಅವೆಲ್ಲ ಏನು ಅಂದ್ರೆ ಮಿನಿಮಮ್ ನಾವು ಜಪ ಮಾಡಬೇಕಾದ ಮಂತ್ರಗಳು. ಆದರೆ ನಮಗೆ ಗಾಯತ್ರಿ ಮಂತ್ರ 10 ಮಾಡಿ ಹೋಗುವುದರಲ್ಲೇ ಅವಸರ ಓಡ್ತಾ ಇರುತ್ತೆ ಅಂತ ಪರಿಸ್ಥಿತಿ ಕಾಲಕ್ಕೆ ಆ ಮಂತ್ರಗಳನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಬ ಹುಮ್ಮಸ್ಸು ಇಲ್ಲ, ಆಸಕ್ತಿ ಇಲ್ಲ, ಸಮಯವೂ ಇಲ್ಲ, ನಮ್ಮ ಬದುಕೇ ಹಾಗಾಗಿದೆ. ಅವಾಗೆ ದಾಸರಾಯರು ಆಲೋಚನೆ ಮಾಡಿದ್ರವರು, ಏನು ಮಾಡಿದ್ರಯ್ಯ ಅಂದ್ರೆ ಇಡೀ ಮಂತ್ರಗಳ ಜಪ ಇವರ ಬಾಯಿಯಿಂದ ಮಾಡಿಸಲೇಬೇಕೆಂಬ ಸಂಕಲ್ಪ. ಇಡೀ ಮಂತ್ರಗಳ ಜಪ ಎಲ್ಲರಿಂದ ಆಗಬೇಕು, ಸಿದ್ಧಿ ಆಗಬೇಕು. ಅದಕ್ಕೇನು ಮಾಡಿದರು, ಆ ಮಂತ್ರಗಳಲ್ಲಿ ಯಾವ ಭಗವದ್ ರೂಪ ಪ್ರತಿಪಾದ್ಯ ಭಗವದ್ ರೂಪಗಳಿರುತ್ತೋ ಆ ಭಗವದ್ ರೂಪಗಳನ್ನೇ ತಮ್ಮ ಪದಸುಳಾದಿಗಳಲ್ಲಿ ನಿಲ್ಲಿಸಿ ಆ ಪದಸುಳಾದಿಗಳನ್ನ ಮಾಡಿದರು. ಯಾರಾದರೆ ಆ ಪದಸುಳಾದಿಗಳನ್ನ ಹೇಳುತ್ತಾರೋ ಅವರಿಗೆ ಮಂತ್ರ ಜಪ ಮಾಡಿದರೆ ಯಾವ ಸಿದ್ಧಿ ಬರಬೇಕೋ ಆ ಸಿದ್ಧಿ ತಾನಾಗಿ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ನೋಡಿ ಒಂದೊಂದು ಮಂತ್ರ ಬೇಕು. ಹಯಗ್ರೀವ ಮಂತ್ರ ಜಪ ಮಾಡಬೇಕು, ಆಗಲ್ಲ. ವರಾಹ ಮಂತ್ರ ಆಗಲ್ಲ, ಆಗಲ್ಲ ಅಲ್ಲ ಹೇಳುತ್ತಾರೆ. ವಿಷ್ಣು ರಹಸ್ಯದಲ್ಲಿ ಹೇಳುತ್ತಾರೆ, ಹಯಗ್ರೀವ ನರಸಿಂಹ ವರಾಹ ಭಾರ್ಗವಾಹ ಅಂತ ನಾಲ್ಕು ಮಂತ್ರಗಳು ವಿಶೇಷ. ಆ ನಾಲ್ಕು ಮಂತ್ರಗಳನ್ನ ಯಾರು ಜಪ ಮಾಡುತ್ತಾರೋ ಅವರಿಗೆ ಪರಮಸಿದ್ಧಿ ಅಂತ. ಆದರೆ ಆ ಜಪ ಮಾಡುವಾಗ ಆಚಾರ ಇಲ್ಲದಿದ್ದರೆ, ಆಚಾರ ಹೀನರಾಗಿ ಜಪವನ್ನು ಮಾಡಿದರೆ ಅವಾಗ ಏನಾಗುತ್ತೆ ಫಲ ಅಂದರೆ ಶೀಘ್ರಂ ಭವಿಷ್ಯಂತಿ ಭೂತ ಪ್ರೇತ ಪಿಶಾಚಕಾ. ಆ ಮಂತ್ರಗಳನ್ನ ಭೀಕರವಾದ ಅಂದರೆ ಉಗ್ರ ಮಂತ್ರಗಳವು, ಆ ಉಗ್ರ ಮಂತ್ರಗಳನ್ನ ಶುಚಿ ಇಲ್ಲದೆ ಜಪ ಮಾಡಿದ್ದಕ್ಕೆ ಏನು ಫಲ ಅಂದ್ರೆ ಭೂತಪ್ರೇತ ಪಿಶಾಚಿಗಳಾಗಿ ಬಿಡ್ತಾರಂತೆ, ಬೇಗ ಅಪಮೃತ್ಯು ಬಂದು. ಆದರೆ ಶಾಸ್ತ್ರ ಹೇಳುತ್ತೆ ಆ ರೂಪಗಳ ಆ ಮಂತ್ರಗಳ ಸಿದ್ಧಿ ಆ ರೂಪಗಳ ಉಪಾಸನೆ ಆಗಬೇಕು. ಅದಕ್ಕೆ ದಾಸರಾಯರು ನೋಡಿದ್ರು, ಅದನ್ನ ಸುಳಾದಿಗಳ ಮೂಲಕ ಕೊಟ್ಟರು. ನೋಡಿ, ವರಾಹ ಸುಳಾದಿ, ನರಸಿಂಹ ಸುಳಾದಿ, ಹಯಗ್ರೀವ ಸುಳಾದಿ, ದತ್ತ ಸುಳಾದಿ, ಎಲ್ಲ ಸುಳಾದಿಗಳ ಪಟ್ಟಿ ಕೊಟ್ಟು ಬಿಟ್ರು. ಅಲ್ಲ, ನಮ್ ಕೆಲವೇ ಸುಳಾದಿ ಗೊತ್ತು, ಪಂಚರತ್ನ ಅಂತೇಳಿ ಐದೇ ಸುಳಾದಿಗಳು ನಮಗೆ ಗೊತ್ತು ಅಂದ್ರೆ ಒಮ್ಮೆ ವಿಜಯದಾಸರ ಪ್ರಾರ್ಥನಾಭಾಗ ಸುಳಾದಿಗಳು ತೆಗೆಯಬೇಕು. ಇನ್ನ ಜನಕ್ಕೆ ಯಾರಿಗೂ ಪಾಪ ಸುಳಾದಿಗಳ ಪರಿಚಯವೇ ಆಗಲಿಲ್ಲ. ನಿಜವಾಗಿ ಹೇಳಬೇಕಾದರೆ ನಮ್ಮ ಶೇಷದಾಸರು, ಮೊದಲ ಕಲ್ಲಿನ ಶೇಷದಾಸರು. ಇವಾಗೇನು ಚಿಪ್ಪಗಿರಿಯಲ್ಲಿ ನೀವೊಂದು ಕಟ್ಟೆಯನ್ನು ನೋಡುತ್ತೀರಾ, ದೊಡ್ಡ ವೃಂದಾವನಾಕಾರದ ಬಂದಿದ್ದಾರೆ ಚಿಪ್ಪಗಿರಿಯಿಂದ ವಂಶಸ್ಥರು ಬಂದಿದ್ದಾರೆ. ಆ ಕಟ್ಟೆಯನ್ನು ಕಟ್ಟಿದವರೇ ನಮ್ಮ ಮೊದಲು ತಲ್ಲಿನ ಶೇಷದಾಸರು. ಅವರು ಸೇವಾ ಮಾಡುವಾಗ ಸೂಚನೆ ಆಯಿತು ಅವರಿಗೆ, ಕಟ್ಟೆ ಕಟ್ಟಬೇಕು ಅಂತ ಹೇಳಿದರೆ ಒಬ್ಬರೇ ದಿನಕ್ಕೆ ಒಂದು ಖರ್ಜೂರ ತಿಂದು ಮಡಿಯಿಂದ ಕಟ್ಟಿದ ಕಟ್ಟೆ, ಅದು ಒಬ್ಬ ವ್ಯಕ್ತಿ ಕಟ್ಟಿದ ಕಟ್ಟೆ. ಅವರ ಸ್ತೋತ್ರದಲ್ಲಿ ಬರುತ್ತೆ ಅವರೇನು ಮಾಡಿದರಯ್ಯ ಅಂದ್ರೆ, ವಿಜಯದಾಸರ ಸುಳಾದಿಗಳೆಂಬ ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡಿದ್ರು ಅಂತ ಹೇಳ್ತಾರೆ. ನೋಡ್ತಾ ಬರಬೇಕು ನೀವು, ವಿಸ್ತಾರ ಸುಳಾದಿಗಳು ಬರೆದಿದ್ದಾರೆ. ಅವರು ಬರೆದದ್ದೇ ಪದ ಕೊರತೆ 500,000 ಪದ ಸುಳಾದಿಯ ಅಂತ. ನಮ್ಮ ಪುರಂದರದಾಸರು ಮಾಡಿದ್ದೇ 475,000, ಎಲ್ಲಿ ಸಿಗೋದೇ ಇಲ್ಲ, ಮಹಾ ಸಿಕ್ಕರೇ 2,000 ಸಿಕ್ಕಿತು. ಅದರಲ್ಲಿ ನಮ್ಮ ವಿಜಯದಾಸರು ಮಾಡಿದ್ದೇ 25,000, ಅದೂ ನನಗೆ ಸಿಗಲಿಲ್ಲ, ಬಹಳ ಸ್ವಲ್ಪ ಸಿಕ್ಕಿದೆ. ಇವಾಗೆಲ್ಲ ಸುಳಾದಿಗಳು ಸಿಕ್ಕಿದ್ದೆಲ್ಲ ಸೇರಿದ್ರೆ 700 ಸುಳಾದಿ. ಮಹಾ ತಿರುಗಿ ಸಿಕ್ಕಿ ಮಾರಲು, ಹಾಗೆ ಮಾಡಿ ಹೀಗೆ ಮಾಡಿದ್ರು ಕೂಡ 700 ಸುಳಾದಿ. ಆದರೆ ಒಂದೊಂದು ಸುಳಾದಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾವ ಗಂಡಾದರೂ ಸರಿ, ವಿಜಯದಾಸರ ಸುಳಾದಿಗೆ ಇತ್ತಂ ಅಂತ ಹೀಗೆ ಅರ್ಥ ಹೇಳುತ್ತೇನೆ ಎಂಬ ಗಂಡಿನ ಹುಟ್ಟಲಿಲ್ಲ. ಅವರ ಅನುಗ್ರಹ ಪಡೆದಂತ ದಾಸ ಪರಂಪರೆ ಬಿಟ್ಟರೆ ನಾನು ಸುಧಾ ಓದಿದ್ದೇನೆ. ವಿಜಯದಾಸರ ಸುಳಾದಿಗೆ ಅರ್ಥ ಹೇಳುತ್ತೇನೆ ಅಂದ್ರೆ ಬಿದ್ದ ಅಂತರ್ಥ. ಒಂದು ಶಬ್ದಕ್ಕೂ ಒಂದು ಶಬ್ದಕ್ಕೂ ಕನೆಕ್ಷನ್ ಹುಡುಗೋದ್ರಲ್ಲೇ ಮುಳುಗೋಗ್ಬಿಡುತ್ತೇವೆ. ಅನೇಕ ಜನ ಪಂಡಿತರ ಉದ್ಗಾರ ಒಂದೇ, ವಿಜಯರಾಯರ ಸುಳಾದಿಗೆ ದೂರ ಇರೋದು ಒಳ್ಳೆಯದು. ಯಾಕೆ, ಅವರ ಅನುಗ್ರಹ ಆದರೇನೆ ಅದು ಅರ್ಥ ಆಗುತ್ತೆ, ಇಲ್ಲದಿದ್ರೆ ಅಪ್ಪನಾಣೆ ಅರ್ಥ ಆಗಲ್ಲ, ಅಪಾರ್ಥವೇ ಆಗಿ ಕೊಡುತ್ತಲ್ಲಿ. ದೃಷ್ಟಾಂತ, ಒಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ಮಹಾನುಭಾವರಾಗಿರ್ತಕ್ಕಂಥ ಗೋಪಾಲದಾಸರ ಗುರುಗಳಾದ ವಿಜಯದಾಸರ ಸುಳಾದಿ, ನೀವೆಲ್ಲ ಹೇಳುವುದು ಹೇಳ್ತಾ ಇರ್ತೀರಲ್ಲ ನರಸಿಂಹ ಸುಳಾದಿಯನ್ನು ಹೇಳುವಾಗ ಏನಂತ ಹೇಳಿದ್ರೆ, ಹಿರಣ್ಯಕಶಿಪು ಬಂದ ಪ್ರಹ್ಲಾದರಾದರಿಗೆ ತೊಂದರೆ ಕೊಟ್ಟ. ಏನು, ನೆಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಿರಲು, ಹೇ ಜಗದವಲ್ಲಭನೆ ಸುಗುಣಾಕರನೆ ಅಂತ ಮಗು ಮೊರೆ ಇಡಲು ಸ್ವಾಮಿ ಬಂದ. ಲಟ 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 ಲಟಕಿಟ್ಟು ಜೀವನಜಾಂಡ ಬಂದರು. ಅರ್ಥ ಏನಾಯಿತು ಹೇಳು ಅಂದ್ರೆ, ತೊಂದರೆ ಕೊಡ್ತಾ ಇದ್ದ ಅಪ್ಪ ತಡೀಲಾರದೆ ಮಗು ಮೊರೆ ಇಟ್ಟ, ಅದಕ್ಕೆ ನರಸಿಂಹ ಹೊರಗೆ ಬಂದ ಅಂತ ಇಷ್ಟೇ ತಾನೆ ಅರ್ಥ ಆಗೋದು. ಹೇಳ್ತಾರೆ ವಿಜಯದಾಸರ ಸುಳಾದಿ ಅಪಾರ್ಥ ಆಯಿತು ಅಂತ ಅರ್ಥ ಅಂದ್ರೆ. ಯಾಕೆ ಅಂದ್ರೆ, ವಿಜಯದಾಸರು ಅದು ಹೇಳಲಿಲ್ಲ, ಒಳಗಿನ ರಹಸ್ಯ ಭಾಗವತದಲ್ಲಿರುವ ರಹಸ್ಯವನ್ನ ಹೊರಗೆ ಹಾಕ್ತಾರಲ್ಲಿ. ಭಾಗವತದಲ್ಲಿ ಬರುತ್ತೆ ಪ್ರಹ್ಲಾದರಾಜರಿಗೆ ವಿಪರೀತ ತೊಂದರೆ ಕೊಟ್ಟ ಹಿರಣ್ಯಕಶಿಪು, ಕೊನೆಗೆ ಏನೂ ಮಾಡಲಾರದೆ ಹೋದ, ಕೈ ಚೆಲ್ಲಿ ಕೂತ. ಯಾರು ಹಿರಣ್ಯಕಶಿಪು? ಹೇಗಿತ್ತು ಹಿರಣ್ಯಕಶಿಪು ಮಾಡಿದ ಪ್ರಯತ್ನಗಳೆಲ್ಲ ಅಂದರೆ, ಅಪುಣ್ಯಸ್ಯೇವ ಸತ್ಕ್ರಿಯಾ. ಸ್ವರೂಪದಲ್ಲಿ ಯಾವನಾದರೇ ದುಷ್ಟನಾಗಿರ್ತಾನೋ ಅವನು ಮಾಡಿದ ಪುಣ್ಯ ಕರ್ಮಗಳು ಹೇಗೆ ವಿಫಲ ಆಗಿಬಿಡುತ್ತೋ ಹಾಗೆ ಹಿರಣ್ಯಕಶಿಪು ಮಾಡಿದಂತಹ ಪ್ರಯತ್ನಗಳೆಲ್ಲ ಪ್ರಹ್ಲಾದರಾದರಿಗೆ ಚೂರೂ ನೋವು ಕೊಡಲಾರದೆ ವಿಫಲ ಆಯಿತು ಅಂತ ಸ್ಪಷ್ಟ ಹೇಳುತ್ತಾರೆ. ಹೌದಾ ಅಂದರೆ ವಿಷ್ಣು ಪುರಾಣ ವಿಸ್ತಾರವಾಗಿ ಹೇಳುತ್ತೆ. ಹಾವುಗಳು ಬಂದು ಕಡಿಸಿದರೆ ಅವುಗಳ ಹಲ್ಲೇ ಮುರಿಯಿತು, ಪ್ರಹ್ಲಾದರಾದರಿಗೇನಾಗಲಿಲ್ಲ. ಪ್ರಹ್ಲಾದರಾದರ ಮೇಲೆ ಒಂದಲ್ಲ ರಾಶಿ ರಾಶಿ ಬೆಟ್ಟಗಳನ್ನು ತಂದಿಟ್ಟರೆ ಬೆಟ್ಟಗಳು ಪುಡಿ ಪುಡಿ ಬ್ಲಾಸ್ಟ್ ಆಗ್ಬಿಡ್ತು. ಒಟ್ಟಾರೆ ತಾತ್ಪರ್ಯ, ಪ್ರಹ್ಲಾದರಾದರ ಮೈ ಮುಟ್ಲಿಕ್ಕಾಗಿಲ್ಲ ಹಿರಣ್ಯಕಶಿಪುವಿಗೆ ಅಂತ. ಈಗ ಮತ್ತು ಸುಳಾರಿಗೆ ಬರೋಣ. ಏನು ತಾವು ಬಗೆದು ಕೊಲ್ಲುತ್ತಿರಲು ಪ್ರಹ್ಲಾದರಾದರೂ ಕೂಗಿದ್ರಂತೆ ಕೃಷ್ಣ ಕಾಪಾಡು ಅಂತ. ಕಾಪಾಡು ಅಂತ ಯಾವಾಗ ರೀ ನಿಮಗೆ? ನಿಮ್ಮ ಮೈಮೇಲೆ ನಾನು ಕಲ್ಲು ಹಾಕಿ ಹೊಡಿತಾ ಇದ್ರೆ ನೋವಾದ್ರೆ ಕೂಗ್ಬೇಕು. ನೋವೇ ಆಗ್ತಾ ಇಲ್ಲ, ಖುಷಿಯಾಗಿದ್ದೀರಿ, ಕೂಗ್ತೀರಾ, ಏನ್ ಬೇಕಾದ್ರೂ ಮಾಡ್ಕೋ ಅಂತ ಇರ್ತೀರಾ. ಹೌದಾ? ಅಂತ ಕಾಲಕ್ಕೆ ಆ ಹಿರಣ್ಯಕಶಿಪು ಮಾಡಿದಂತಹ ತೊಂದರೆಗಳು ಏನೂ ಆಗ್ತಾ ಇಲ್ಲ. ಅಂತ ಕಾಲಕ್ಕೆ ಯಾಕೆ ಕೂಗಿದ್ರು ಪ್ರಹ್ಲಾದರಾದರು? ಸಂಶಯ ಕೊಡುತ್ತಾ ಇಲ್ಲ. ಅವಾಗ ಎರಡು ನಿಶ್ಚಯ ಮಾಡಬೇಕು. ಏನಂತ? ವಿಜಯದಾಸರು ಭಾಗವತ ಓದಿಲ್ಲ ಅಂತ, ಅಥವಾ ವಿಜಯದಾಸರ ಪದ ನಮಗರ್ಥ ಆಗಿಲ್ಲ ಅಂತ. ಯಾವುದು ಶ್ರೇಷ್ಠ? ಒಂದು ಮೊದಲನೇದಂತೂ ಒಂದು ಹೇಳಲಿಕ್ಕಾಗಲ್ಲ. ಇವನಪ್ಪ ಪ್ರಹ್ಲಾದರಾದರಿಗೆ ಏನೂ ಆಗಿಲ್ಲ ಅಂತ ಭಾಗವತ ಹೇಳ್ತಾ ಇದೆ. ಇಲ್ಲಿ ನೋಡಿದ್ರೆ ತಡಿಲಾರದೆ ಕೂಗಿತು ಮಗು ಅಂತ ಹೇಳ್ತಾರೆ ವಿಜಯದಾಸರು. ಅಂದರೆ ಅಡಿಗೆಯವನ ಕೈ ಹಿಡಿದು ಸುಧಾ ಹೇಳಿಸಿದಂತಹ ವಿಜಯದಾಸರಿಗೆ ಭಾಗವತ ಗೊತ್ತು ಅಂತ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಅವರು ಸುಳಾದಿ ನಾವೇ ಅಪಾರ್ಥ ಮಾಡಿಕೊಂಡು ಹೋಗಲು ನಿಶ್ಚಯ ಆಗಿರುತ್ತೆ ಎರಡನೇದು. ಹಾಗಾದ್ರೆ ಹೇಗೆ ಅರ್ಥ ಮಾಡಿಕೊಳ್ಳೋಣ ಅಂದ್ರೆ, ಭಾಗವತದಲ್ಲಿ ಕೊನೆಯಲ್ಲಿ ಬಂದ ಪ್ರಹ್ಲಾದರಾದರ ಬಾಯಿಯಿಂದ ಬಂದ ಮಾತಿನ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ನರಸಿಂಹದೇವರು ಕೇಳ್ತಾರೆ, ವರ ಕೇಳೋ, ನನಗಾಗಿ ಯಾವ ವರ ಬೇಡ, ಮತ್ತೆ ನಮ್ಮಪ್ಪನಿಗಾಗಿ ಒಂದು ವರ ಕೇಳುತ್ತೇನೆ. ಏನು ವರ ಕೇಳುತ್ತೀಯ? ಪಿತಾಮೆ ಕೋಯೇತ ದುರಂತಾತ ದುತ್ತರಾತ ಅಘಾತ, ನಮ್ಮಪ್ಪನ ಉದ್ಧಾರ ಮಾಡಯ್ಯ. ಏನ್ ನಿಮ್ಮಪ್ಪ ಯಾಕೆ ಉದ್ಧಾರ ಮಾಡಬೇಕು ಅಂದ್ರೆ, ಬಹಳ ಭೀಕರ ಪಾಪ ಮಾಡಿದ್ದಾನೆ, ನಿನಗೆ ನಿನ್ನ ದ್ವೇಷ ಮಾಡಿ ಪಾಪ ಮಾಡಿದ, ನಿನ್ನ ಭಕ್ತನಾದ ನನ್ನಲ್ಲಿ ಮೈ ಸ್ವದ್ಭಕ್ತೇ ಅಧಂಕೃತವಾಗಿ ನನ್ನಲ್ಲಿ ನನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದನಪ್ಪ, ಅಂತ ಪಾಪ ಮಾಡಿದ್ದಾನೆ, ಈ ಪಾಪ ಪರಿಹಾರ ಮಾಡು ಅಂತ ಕೇಳಿಕೊಳ್ಳುತ್ತಾರೆ. ಅದನ್ನ ಇಲ್ಲಿ ತಂದ್ರು ವಿಜಯದಾಸರು. ನಮಗೆ ಭಾಗವತ ಪೂರ್ಣ ಕೇಳಲಿಕ್ಕಾಗಲ್ಲ, ನಾವು ನಿಮ್ಗೆ ಹೇಳಲ್ಲ. ಸಪ್ತಾಹ ಭಾಗವತದಲ್ಲಿ ಓಡ್ತಾ ಇರ್ತೀವಿ, ಎಲ್ಲಿ ಹೇಳಿಕ್ಕಾಗುತ್ತೆ? ಸಪ್ತಾಹ ಭಾಗವತ ಬಿಟ್ಟು ಪೂರ್ಣ ಭಾಗವತ ಕೇಳಲಿಕ್ಕೆ ನಿಮ್ಗೂ ಟೈಮ್ ಇರಲ್ಲ, ನಮಗೂ ಇರಲ್ಲ. ಒಳಗರ ಹತ್ತೆ ಅದಕ್ಕೆ ಕನ್ನಡದಲ್ಲಿ ತಂದ್ರು. ಮಗು ಚೀರಿ ಏನು ಭಗವಂತನ ಕೇಳಿಕೊಂತು, ಏನಂತ? ಅಪ್ಪನ ಪಾಪ ಜಾಸ್ತಿ ಆಗಿಬಿಡುತ್ತಾರೆ, ಬೇಗ ಬಾರಯ್ಯ. ನನ್ನ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ, ಆ ತೊಂದರೆ ಕೊಟ್ಟದ್ದಕ್ಕೆ ಭೀಕರವಾಗಿರ್ತಕ್ಕಂತಹ ಪಾಪ ರಾಶಿ ಬಂದ್ಬಿಡ್ತಾ ಇದೆ ನಮ್ಮಪ್ಪನಿಗೆ, ಬಾರಯ್ಯ ಅಂತ ಕೇಳಿದ್ದಷ್ಟೇ ಹೊರತು ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿಲ್ಲ. ಈ ಅರ್ಥ ವಿಜಯದಾಸರ ಸುಳಾದಿಯಲ್ಲಿ ಕೂತಿದೆ. ಮತ್ತೆ ಯಾರೇ ಹೇಳೋರು? ಅದರಿಂದ ಇದೇನು ಸುಲಲಿತವಾದ ಸರಳವಾದ ಸುಳಾದಿ, ಇನ್ನ ವಿಶೇಷ ಪ್ರಮೇಯ ಭಾಗ ಸುಳಾದಿ, ಉಪಾಸನಾ ಭಾಗ ಸುಳಾದಿ, ಸಾಧನಾ ಭಾಗ ಸುಳಾದಿಗಳು ಅಪರೂಪವಾದ ಕೂತಿವೆ. ಅವೆಲ್ಲ ಹೇಳಿಬಿಟ್ರೆ ನೀವು ವಿಜಯದಾಸರ ಕಟ್ಟಿ ಬಿಟ್ಟು ಹೋಗೋದೇ ಇಲ್ಲ. ಅಂಥ ಅದ್ಭುತವಾದ ಸುಳಾದಿಗಳ ಪರಂಪರ, ಅಂಥ ಮಹಾನುಭಾವರಿಂದ ಅನುಗ್ರಹಿತರಾಗಿ ಜಗತ್ತಿಗೆ ಅನುಗ್ರಹ ಮಾಡತಕ್ಕಂಥ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟವರೇ ನಮ್ಮ ಗೋಪಾಲದಾಸ ಗೋಸಾರ್ವಭೌಮರು. ಇನ್ನ ಸದ್ಯಕ್ಕೆ ನನಗೆ ಕೊಟ್ಟ ವಿಷಯ, ಯಾಕಂದ್ರೆ ಗೋಪಾಲದಾಸರ ಕುರಿತು ಹೇಳಿ ನಂತರ ಅವರು ಹೇಳಿದ ಪದದ ಒಂದು ಅರ್ಥವನ್ನು ಹೇಳಬೇಕು ಅಂತ ಆಚಾರ್ಯರು ಕೇಳಿದರು. ಒಳ್ಳೆ ಅಪರೂಪದ ನಾಮ ಒಗಟು, ಒಗಟು ಒಗಟು ಒಗಟಾಗಿ ಹೇಳಿದ್ದಾರೆ. ಯಾಕೆ ಹೇಳಲಿಕ್ಕೆ ಬಂದದ್ದೇ ಸುಲಭವಾಗಿ ಹೇಳಲಿಕ್ಕೆ, ಅಂತ ಸುಲಭವಾಗಿ ಹೇಳಲಿಕ್ಕೆ ಬಂದು ಮತ್ತು ಒಗಟಾಗಿ ಗಂಟಾಗಿ ಹೇಳಿದರೆ ಏನು ಉಪಯೋಗ ಅಂದ್ರೆ, ಕೆಲವು ಸುಲಭವಾಗಿ ಹೇಳಿದ್ರು, ಕೆಲವು ಒಗಟಾಗಿ ಹೇಳಿದ್ರು. ಒಗಟಾಗಿ ಹೇಳಲಿಕ್ಕೆ ಕಾರಣ ಏನು ಅಂದ್ರೆ, ಯಾರಿಗದು ಅರ್ಥ ಆಗಬಾರದೋ ಅವರಿಗೆ ಅರ್ಥ ಆಗದಿರಲಿ ಅಂತ ಒಗಟಾಗೂ ಹೇಳಿದ್ರು. ಇನ್ನ ಯಾರಿಗೆ ಸುಲಭವಾಗಿ ಅರ್ಥ ಆಗಬೇಕೋ ಸುಲಭವಾಗಿಯೂ ಹೇಳಿದ್ರು. ಅವರು ಒಂದು ಪದವನ್ನ ಮಾಡುತ್ತಾರೆ, ಪ್ರಾಯಶಃ ನಿಮಗೆಲ್ಲ ಪರಿಚಯ ಇರುತ್ತೆ. ಒಗತನದೊಳು ಸುಖವಿಲ್ಲ, ಇದ ಒಲ್ಲೆನಂದರೆ ನೀ ಗಿಡೆಯಲ್ಲ. ಈ ಸಂಸಾರ ಒಗತನ, ಈ ಸಂಸಾರದಲ್ಲಿ ಚೂರೂ ಸುಖವಿಲ್ಲ. ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಎಮ್ಮಿರಟ್ಟಾಗಿ ಅಟ್ಯಾಕ್ ಮಾಡಿಬಿಡ್ತೀವಿ ನಾವು. ಗೋಪಾಲದಾಸರು ಇಲ್ಲಿ ಕೂತು ಹೇಳಿದ್ರೆ ಎಮ್ಮಿರಟ್ಟೆ ಅಟ್ಯಾಕ್ ಮಾಡಿಬಿಡ್ತೀವಿ. ಏನಂತ, ಸುಖವಾಗಿದ್ದೀವಲ್ರಿ, ಬೆಳಿಗ್ಗೆದ್ದು ಹಾಲು ಕಾಫಿ ಆಗತ್ತೆ, ಫಲಹಾರ ಆಗತ್ತೆ, ಮಧ್ಯಾಹ್ನಕ್ಕೆ ಊಟ ಆಗ್ತಾ ಇದೆ, ಮಧ್ಯೆ ಒನ್ ಅವರು ದೇವರಿಗೆ ಡೊನೇಟ್ ಮಾಡ್ತೀವಿ, ಯಾವುದು ಪ್ರವಚನಕ್ಕೆ ಅಂತ, ಚೂರು ಸಾಧನೆ ಅಂತ ಆ ಬಟ್ಲಾಗಿ ನೀವು ಬಟ್ಲ ಹಾಕ್ಬಿಡ್ತೀವಿ ಅಲ್ಲ. ಆಯ್ತು, ರಾತ್ರಿ ಒಳ್ಳೆ ಊಟವೂ ಆಗತ್ತೆ, ಮಧ್ಯೆ ಟಿವಿ ಇರುತ್ತೆ, ಚೂರು ಓಡಾಟ ಇದೆ, ಎಲ್ಲ ಇದೆ. ಮಾಮೂಲಕ್ಕೆ ಕೇಳಿದ್ರೆ ಹೇಗಿದ್ದೀರಾ ಅಂದ್ರೆ ಕಂಫರ್ಟಬಲ್, ಚೆನ್ನಾಗಿದ್ದೀವಿ ನಾವು. ರಾಯರೆದುರಿಗೆ ನಿಂತು ಕೇಳ್ತಾ ಇರ್ತೀವಿ ನಾವು ಏನಂತ, ಸಂಸಾರೆ ಅಕ್ಷಯ ಸಾಗರೆ. ರಾಯರಂತಾರೆ, ಹೌದೇನಯ್ಯ ನಿನಗೆ ದುಃಖವಾಯಿದು, ಒಳಗೆ ಏನೂ ಇಲ್ಲ, ಚೆನ್ನಾಗಿದ್ದೇನೆ, ಇನ್ನಷ್ಟು ದುಃಖ ಬರದಿದ್ರೆ ಸಾಕು, ಇಲ್ಲೇ ಇದು ಬಿಡುತ್ತೇನೆ ಅಂತ. ಮತ್ತೆ ನಾವು ಮೋಕ್ಷಕ್ಕಾಗಿ ಒದ್ದಾಡುವವರು ಯಾರಿದ್ದೀವ, ಮೋಕ್ಷದ ಆಸೆಯೇ ಬರಲಿಲ್ಲ ನಮಗೆ, ಇಲ್ಲಿ ಫಸ್ಟ್ ಕ್ಲಾಸ್ ಆಗಿ ಕಂಫರ್ಟಬಲ್ ಆಗಿದ್ರೆ ಸಾಕು. ಒಂದು ವೇಳೆ ದೇವರನ್ನು ಕನಸಲ್ಲಿ ಕಾಣಿಸಿ, ಈ ಶರೀರ ಪರ್ಮನೆಂಟ್ ಆಗಿರುವಂತೆ ಮಾಡ್ತೇನೆ, ಏನು ಯಾವ ರೋಗ ಇಲ್ಲ, ಏನೂ ಇಲ್ಲ, ಎವರ್ ಯಂಗ್ ಅಂಡ್ ಗ್ರೀನ್, ಫಸ್ಟ್ ಕ್ಲಾಸ್ ಆಗಿರುವಂತೆ ಮಾಡ್ತೀನಿ ಅಂತ ವರ. ಹಿರಣ್ಯ ಕರ್ಮಿ ಕೊಟ್ರಲ್ಲ ಆ ತರ ವರಗಳು, ಸಾಯೇ ಇಲ್ಲದಂತೆ ಮಾಡಿಬಿಡ್ತೇನೆ. ಈ ಶರೀರ ಯಾವಾಗ ಎವರ್ ಗ್ರೀನ್ ಆಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಅನುಭವಿಸಲಿಕ್ಕೆ ಎಲ್ಲ ಕೊಡುತ್ತೇನೆ. ಮತ್ತೆ ನಿನಗೆ ಮೋಕ್ಷ ಬೇಕಾ, ಈ ಶರೀರದಿಂದ ಇಲ್ಲೇ ಇರ್ತೀಯ, ಮೋಕ್ಷ ಬೇಡ ಸ್ವಾಮಿ ಇಲ್ಲೇ ಇರ್ತೀವಿ ಅಂತ ಹೇಳ್ತೀವಿ. ಹೌದಾ ಅಲ್ವಾ, ಫಸ್ಟ್ ಕ್ಲಾಸ್ ಆಗಿದೆ, ಆ ಮೋಕ್ಷದಲ್ಲಿ ಏನಿರುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಗೋಪಾಲ, ನಮಗೆ ನಮ್ಮ ಸಾಧನೆ ಹೇಗೆ, ನಂದು ಅಂದ್ಕೊಳ್ಳಿ, ನಿಮ್ಗಲ್ಲ, ನೀವೇ ಚೆನ್ನಾಗಿ ಸಾಧನೆ ಮಾಡ್ತೀರಾ, ನಮ್ಮ ಸಾಧನೆ ಹೇಗಿರುತ್ತೆ ಅಂದ್ರೆ, ದೇವರೇ ಬೇಕು ಅಂತ ಮಾಡಲ್ಲ, ದೇವರು ಬೇಕು, ಸಂಸಾರ ಬೇಕು, ಅದು ಚೆನ್ನಾಗಿರ್ಲಿಕ್ಕೆ ದೇವರು ಬೇಕು, ಅದು ಕೊಡ್ತಾ ಇರಬೇಕು, ಗೌರವ ಕೀಪರ್ ತರ ನಮ್ ಬೇಕಾದ್ರೆ ಸಪ್ಲೈ ಮಾಡ್ತಾ ಇರಬೇಕು, ಅದಕ್ಕೆ ದೇವರು ಬೇಕು. ಇಲ್ಲೇ ನಾವು ಚೆನ್ನಾಗಿರಬೇಕು, ಅದಕ್ಕೆ ದೇವರು ಬೇಕು, ಸಂಸಾರ ಪ್ಲಸ್ ದೇವರು ನಮ್ಮ ಸಾಧನ. ಅದು ಗೋಪಾಲದಾಸರು ನಮ್ಮ ಕಡೆ ನೋಡಿದ್ರು, ನಮಗೇನೋ ಚೆನ್ನಾಗಿದೆ, ದೇವರು ಮತ್ತು ಸಂಸಾರ ಎರಡೂ ಸೇರಿ ಊಟ ಮಾಡ್ತಾ ಇದೀವಲ್ಲ, ನಮ್ ಹೇಗಿದೆ, ಮೊಸರನ್ನಕ್ಕೆ ಉಪ್ಪಿನಕಾಯಿ ಇಟ್ಟುಕೊಂಡಂತೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅದು ಗೋಪಾಲದಾಸರು ಯಾಕೋ ನಮ್ಮ ಎಲೆ ಕಡೆ ನೋಡಿದ್ರು, ಅವರು ಬೇರೆನೆ ಕಾಣಿಸ್ತು, ಅವರಿಗೆ ಏನು ಕಾಣಿಸ್ತು ಹೇಳಿಬಿಟ್ಟು, ಪಾಪ ಅವ್ರು ಸುಮ್ಮನೆ ಇರಲ್ಲ, ನಾವು ಸುಮ್ಮನೆ ಇರ್ತೀವಿ, ಅವ್ರು ಹಾಗಲ್ಲ. ಕೆರೆ ಮೊಸರು ಸುತ್ತು ಮಾಡಿ ನೊಣ ಬೆರಸಿ ಉಂಡಂತೆ, ಒಳ್ಳೆ ಕೆರೆ ಮೊಸರು ಸುತ್ತು ಮಾಡಿ ಸತ್ತ ನೊಣ ಒಂದೊಂದು ಇಟ್ಟು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೋ, ದೇವರೂ ಬೇಕು ಎಂಬ ಬದುಕಂತಹದ್ದು. ಮತ್ತೇನು ಬೇಕು, ದೇವರೇ ಬೇಕು ಅಂತ ಬೇಕು. ಅದಕ್ಕೆ ಹೇಳಿದ್ರು ಒಗತನದೊಳು ಸುಖವಿಲ್ಲ. ಸರಿಯಪ್ಪ, ಸುಖವಿಲ್ಲ ಅಂದ್ರೆ ಹೋಗಿಡು ಅಂದ್ರೆ, ಇದ ಒಲ್ಲೇನೆಂದರೆ ಈ ಸಂಸಾರ ಬೇಡ ಇಲ್ಲ ಅಂದ್ರೆ ನೀ ಬಿಡೆಯಲ್ಲ, ನೀನ್ ಬಿಡೋದೇ ಇಲ್ಲ, ತಂದು 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 ಸಂಸಾರಕ್ಕೆ ಹಾಕ್ತಾನೆ ಇದೆಯ. ಜಗಳಲು ಹಗರಣ ಮಿಗಿಲಾಯಿತು ಪನ್ನಗ ನಗ ನಗರ ನಿವಾಸ. ಈ ಜಗದಲ್ಲಿ ಏನಯ್ಯ ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ ಬಿಡು ಅಂದ್ರೆ ಹೇಳ್ತಾರೆ, ಹಗರಣ ಮಿಗಿಲಾಯಿತು, ತುಂಬಾ ದುಃಖ ಆಗ್ತಾ ಇದೆ ಹರಿಯೇ, ಈ ಸಂಸಾರದಲ್ಲಿ ಒದ್ದಾಡ ಜಾಸ್ತಿ ಆಗ್ತಾ ಇದೆ ನೋಡಿ. ನಾವೇನೋ ಸುಖವಾಗಿದ್ದೀವಿ ಅಂದುಕೊಳ್ತೀವಲ್ಲ, ಆ ಸುಖದಲ್ಲಿ ಎಷ್ಟು ಸುಖ ಇದೆ ನೋಡಿ, ದುಃಖವೇ ಸುಖದ ಮುಖವಾಡ ಹಾಕೊಂಡ ದುಃಖ ನಮ್ಮ ಬದಿಯಲ್ಲೇ ಕೂತಿರುತ್ತೆ. ಒಂದು ಪ್ಯೂರ್ ಆದ ದುಃಖ, ಇನ್ನೊಂದು ಸುಖದ ಮುಖವಾಡ ಹಾಕೊಂಡ ದುಃಖ, ಎರಡೂ ಶತ್ರುಗಳೇ ಹಾಗೇ ಕೂತಿವೆ. ಅದಕ್ಕೆ ಹೇಳ್ತಾ ಇದ್ದಾರೆ ಹಗರಣ ಮಿಗಿಲಾಯಿತು, ಯಾರನ್ನ ಹೇಳ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ಪನ್ನಗ ನಗ ನಗರಿ ನಿವಾಸ. ಪನ್ನಗ ಶೇಷ,
ನಗರ ಶೇಷಾಚಲ ನಗರಿ ಶೇಷಾಚಲವೆಂಬ ನಗರದಲ್ಲಿ ಇರತಕ್ಕಂಥ ನಿನ್ನ ಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಈ ಒಗತನದಳು ಸುಖವಿಲ್ಲ ಹರಿಯೇ. ಯಾಕೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ನಿನಗ್ಯಾಕೆ ಸಂಕಟ ಆಗ್ತಾ ಇದೆ? ನಮ್ಮಲ್ಲಿ ಹೇಳ್ತಾರೆ, ಕ್ವಶನ್ ಪೇಪರ್ ಕೊಡ್ತಾರೆ, ಪ್ಲೀಸ್ ಎಕ್ಸ್ಪ್ಲೇನ್ ವಿತ್ ಇನ್ ಲಿಮಿಟೆಡ್ ವರ್ಡ್ಸ್ ಅಂತ. ಆ ತರ ಕೆಲವೇ ಪದಗಳಲ್ಲಿ ಇಡೀ ಸಂಸಾರದ ದುಃಖವನ್ನ ವರ್ಣನೆ ಮಾಡುತ್ತಾರೆ. ಮೂರು ಬಣ್ಣಿಗೆಯ ಮನೆಗೆ ಮೂರೆರಡು ಭೂತಗಳು, ಮೂರು ಬಣ್ಣದಂತೆ ಮನೆ. ಏನು ಅಂದ್ರೆ ಹೇಳ್ತಾರೆ, ಮೂರು ಬಣ್ಣಿಗೆಯ ಬಣ್ಣಗಳು ಯಾವುದು? ಬಿಳುಪು, ಕೆಂಪು, ಕಪ್ಪು, ಸತ್ವ, ರಜಸ್ಸು, ತಮಸ್ಸು. ಈ ಮೂರು ಬಣ್ಣ ಹಾಕಿದ್ದಾರೆ ಈ ಮನೆಗೆ. ಮಾಮೂಲಾಗಿ ಈ ಹಳ್ಳಿಗಳಲ್ಲಿ ದೇವರಿಗೆ, ದೇವರ ದೇವಸ್ಥಾನಕ್ಕೆ ಅಥವಾ ಬ್ರಾಹ್ಮಣರಿರುವಂತಹ ಮನೆಗೆ ಒಂದು ಬಿಳಿ ಸುಣ್ಣ ಹೊಡೆದು ಕೆಂಪು ಬಣ್ಣದ ಪಟ್ಟಿ ಹೊಡೆದಿರ್ತಾರೆ ದೇವರಿದಕ್ಕೆಲ್ಲ. ಇಲ್ಲಿ ಮೂರು ಬಣ್ಣ ಹೊಡೆದಿದ್ದಾರೆ, ಬಿಳಿ, ಕೆಂಪು, ಕಪ್ಪು ಕೂಡ ಹೊಡೆದಿದ್ದಾರೆ ಈ ಶರೀರಕ್ಕೆ. ಯಾವುದು? ಸತ್ವ, ರಜಸ್ಸು, ತಮಸ್ಸು. ಇಂಥ ಇದಕ್ಕೆ ಮೂರು ಭೂತಗಳು ಕೂತವಯ್ಯ, ಮೂರೆರಡು ಭೂತಗಳು, ಮೂರು ಪ್ಲಸ್ ಎರಡು ಅಂದ್ರೆ ಐದು ಭೂತಗಳು, ಪಂಚಭೂತಗಳು ಕೂತಿವೆ. ಇನ್ನು ಹೇಳ್ತಾರೆ ಮೂರು ನಾಲ್ಕು ಪ್ರಾಕಾರಕ್ಕೆ ಮೂರಾರು ಛಿದ್ರಗಳು. ಮೂರು ನಾಲ್ಕು ಪ್ರಾಕಾರಗಳು ಅಂತ ಹೇಳ್ತಾ ಇದ್ದಾರೆ. ಮೂರು ನಾಲ್ಕು ಅಂದ್ರೆ ಮೂರು ಪ್ಲಸ್ ನಾಲ್ಕು ಅಷ್ಟು ಏಳು. ಏಳು ಪ್ರಾಕಾರಗಳು ಅಂದ್ರೆ ಸಪ್ತ ಧಾತುಗಳು. ಸಪ್ತ ಧಾತುಗಳು ಯಾವ್ದಾವುದಪ್ಪ ಅಂದ್ರೆ ಸ್ವ ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ ಎಂಬ ಏಳು ರೀತಿಯ ಪ್ರಾಕಾರ. ಅದಕ್ಕೆ ಇದು ಪಿಂಡಾಂಡ, ಅದು ಬ್ರಹ್ಮಾಂಡ. ಬ್ರಹ್ಮಾಂಡಕ್ಕೂ ಸಪ್ತ ಪ್ರಾಕಾರ, ನಮ್ಮ ಶರೀರಕ್ಕೂ ಪಿಂಡಾಂಡದಲ್ಲೂ ಸಪ್ತ ಪ್ರಾಕಾರಗಳು. ಅದಕ್ಕೆ ಮೂರು ನಾಲ್ಕು ಪ್ರಾಕಾರಕ್ಕೆ ಮೂರಾರು ಛಿದ್ರಗಳು, ಮೂರು ಪ್ಲಸ್ ಆರು ಒಂಬತ್ತು ಛಿದ್ರಗಳು ಅಂದ್ರೆ ನವರಂಧ್ರಗಳು ಕೂತಿವೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೂರು ಅವಸ್ಥೆಯು ಜಾಗ್ರತ, ಸ್ವಪ್ನ, ಸುಷುಪ್ತಿ, ಮೂರು ಅವಸ್ಥೆ. ದಿನಕ್ಕೆ ಮೂರು ನೂರಾರು ಹತ್ತರಲ್ಲಿ, ಮೂರು ನೂರು ಮುನ್ನೂರು, ಆರು ಹತ್ತು ಅಂದ್ರೆ ಅರವತ್ತು, ಮುನ್ನೂರ ಅರವತ್ತು ದಿವಸ. ಮುನ್ನೂರ ಅರವತ್ತು ದಿವಸ ಏನಾಗಿದೆ? ಮೂರು ಅವಸ್ಥೆ ದಿನಕ್ಕೆ, ಸ್ವಪ್ನ, ಜಾಗ್ರತ, ಸುಷುಪ್ತಿ ಅಂತ. ಆದರೆ ಸ್ವಲ್ಪ ಬಿಡಿಸಿದರೆ ಐದು ಆಗುತ್ತೆ. ಹೇಗೆ ಅಂದರೆ ಇದು ಮೂರಲ್ಲೇ ಸೇರಿಬಿಡುತ್ತೆ, ಅದಕ್ಕೆ ಮೂರು ಅಂತ ಹೇಳುತ್ತಾರೆ. ಜಾಗ್ರತ ಅವಸ್ಥಾ ಅಲ್ಲಿಂದ ಸ್ವಪ್ನಾವಸ್ಥಾ ಬರಲಿಕ್ಕೆ ಮೊದಲು ಮೋಹ ಉಭಯಾವಸ್ಥಾ ಅಂತ ಬರುತ್ತೆ. ನೋಡಿ, ಜಾಗ್ರತ ಅವಸ್ಥಾದಲ್ಲಿ ಎಲ್ಲ ಇಂದ್ರಿಯಗಳು ಕೆಲಸ ಮಾಡುತ್ತಾ ಇರುತ್ತೆ, ಮನಸ್ಸು ಎಚ್ಚರ ಇರುತ್ತೆ. ಸ್ವಪ್ನಾವಸ್ಥೆ ಬಂದಾಗ ಎಲ್ಲಾ ಇಂದ್ರಿಯಗಳು ಮಳಗತ್ತೆ, ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ. ಆದರೆ ಕಣ್ಣಲ್ಲಿರುವ ವಿಶ್ವ ಕಣ್ಣನ್ನು ಬಿಟ್ಟು ಒಂದು ರೂಪದಿಂದ ಕಂಠಕ್ಕೆ ಸೇರಬೇಕು ಅಂದಾಗ ಆ ಇನ್ನ ಕಂಠಕ್ಕೆ ಬರಲಿಲ್ಲ, ಕಣ್ಣು ಬಿಟ್ಟಾಯಿತು, ಕಂಠಕ್ಕಿನ್ನ ಬರ್ತಾ ಇದ್ದಾನೆ. ಆ ಬರುವಾಗ ಉಭಯಾವಸ್ಥಾ ಅಂತ ಒಂದಾಗುತ್ತೆ. ಏನದು ಅಂದರೆ ಇಂದ್ರಿಯಗಳೂ ಕೆಲಸ ಮಾಡುತ್ತಾ ಇರುತ್ತೆ, ಸ್ವಪ್ನವೂ ಬೀಳತಾ ಇರುತ್ತೆ. ಸ್ವಪ್ನ ಒಂದು ಕಡೆ ಬೀಳತಾ ಇರುತ್ತೆ, ಪಕ್ಕದವ್ರನ್ನ ಹೊಡೆಯುವುದು ಬಡಿಯುವುದು ಮಾಡ್ತಾ ಇರ್ತಾರೆ ಆ ನಿದ್ದೆಯಲ್ಲಿ. ಬೆಳಿಗ್ಗೆದ್ದು ಕೇಳಿದ್ರೆ ಯಾಕೆ ಹೊಡೆದೀಯ ಅಂದ, ಅಯ್ಯೋ ಹೌದಾ ನಂಗೆ ಗೊತ್ತಿಲ್ಲ. ಸ್ವಪ್ನದಲ್ಲಿ ನಾ ನಿದ್ದೆಯಲ್ಲಿ ನಡ್ಕೊಂಡು ಹೋಗುವುದು, ಡ್ರೈವಿಂಗ್ ಮಾಡ್ತಾ ಹೋಗೋದು, ಇವೆಲ್ಲ ಕೂಡ ಆ ಉಭಯಾವಸ್ಥೆಯ ಚಿಹ್ನೆಗಳು. ನಂತರ ಸ್ವಪ್ನಾವಸ್ಥೆ, ನಂತರ ಬರುವುದು ಯಾವುದು? ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅವಸ್ಥೆಗೂ ಸ್ವಪ್ನಾವಸ್ಥೆಗೂ ಮಧ್ಯೆ ಒಂದು ಅವಸ್ಥ ಇದೆ, ಮೋಹಾವಸ್ಥಾ ಅಂದ್ರೆ ಚೂರು ಸ್ವಪ್ನವೂ ಬಿಡುತ್ತಾ ಇರುತ್ತೆ, ಅದು ಹೊಟ್ಟೋಗ್ತಾ ಇರುತ್ತೆ. ಈ ತರ ಸುಷುಪ್ತಿ ಸ್ವಪ್ನ ಎರಡೂ ಬಿಡತಾ ಇರುತ್ತೆ. ಒಟ್ಟಾರೆ ಐದು ಮೂರಾಗಿ ಮಾಡಿದ್ರು, ಜಾಗ್ರತ, ಸ್ವಪ್ನ, ಸುಷುಪ್ತಿ. ಇನ್ನ ಇದು ಹೇಳುತ್ತಾರೆ ಮೂರು ವಿಧದನ್ನದಿಂದ ಮೂರು ತಾಪತ್ತಾರೆ. ಮೂರು ವಿಧ ಅನ್ನ ಅಂತ ಹೇಳ್ತಾ ಇದ್ದಾರೆ. ಮೂರು ವಿಧ ಅನ್ನ ಅಂದ್ರೆ ಯಾವುದು ಅಂದ್ರೆ ಸಂಚಿತ, ಪ್ರಾರಬ್ಧ, ಆಗ ಈಗ ಉಣತಾ ಇರೋದು ಹಿಂದೆ ಸ್ಟಾಕ್ ತುಂಬಾ ಇದೆ, ಈಗ ಉಣತಾ ಇದೆ ಮುಂದೆ ಬರುವಂಥದ್ದು. ಮೂರು ಸೇರಿ ಮೂರು ವಿಧದ ಅನ್ನ, ಮೂರು ವಿಧದ ಅನ್ನ ಅಷ್ಟೇ ಅಲ್ಲ ಮೂರು ತಾಪ ಅಂದ್ರು, ಆಧ್ಯಾತ್ಮಿಕ ಆಧಿದೈವಿಕ ಆದಿ ಭೌತಿಕ ಅಂತ ಮೂರು ತಾಪಗಳಿಗೆ ನಾನು ಒಳಗಾಗಿದ್ದೇನೆ ಹರಿಯೇ. ಯಾಕೆ ಎಲ್ಲ ಮೂರು 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 ಅಂತ ಮಾಡಿದ್ರು ಅಂತ ಹೇಳಿದ್ರೆ, ಭಗವಂತನ ಮೂರು ರೂಪಗಳು ಪ್ರಧಾನ, ವಿಶ್ವ ತೈಜಸ ಪ್ರಾಜ್ಞ. ಆ ಮೂರು ರೂಪಗಳಿಂದ ಬರುವ ಅವಸ್ಥೆಗಳನ್ನ ನಮಗೆ ವರ್ಣನೆ ಮಾಡುವುದು ಒಂದು, ತಿಳಿಸುವುದು ಒಂದು ಗುರಿ. ತಿಳ್ಕೊಂಡ ಮೇಲೆ ಏನು ಮಾಡಬೇಕು ಎಂಬುದು ಪ್ರಶ್ನೆ. ಭಾಗವತ ಕೇಳಿದವು, ಕೇಳಿದ ಮೇಲೆ ಏನು ಮಾಡಬೇಕು? ಏನೋ ರೀ, ಕೇಳಿದ್ರೆ ಪುಣ್ಯ ಬರುತ್ತಂತೆ, ಈ ಪುಣ್ಯದ ತಂಟೆ ಬಿಟ್ಬಿಡಿ ಅಂತ ಹೇಳಿದ್ರು. ಆ ಪುಣ್ಯ ಬರೋದು ಬರುತ್ತೆ, ಹೋಗೋದು ಹೋಗ್ತಾನೆ ಇರುತ್ತೆ, ನಮ್ಮ ಕಂಟ್ರೋಲ್ ಅಲ್ಲಿ ಇರಲೇ ಇಲ್ಲ. ನಾವೇನೋ ಮಾಡಿದ ಕೆಲಸಕ್ಕೆ ಪುಣ್ಯ ಬಂತು ಅಂತ ನಮ್ಮ ಏನು ತಲೆಯಲ್ಲಿ ಅಂದುಕೊಂಡಿರ್ತೀವಿ. ಪಾಪವೇ ಬಂದಿರಬಹುದು, ಯಾರಿಗೆ ಗೊತ್ತು? ಮಾಡಿದ ಪುಣ್ಯ ಕಾರ್ಯ ಗೇಣು ಮುಂದಾದರೆ ಮೊಳ ಹಿಂದಾಗುವುದು ಅಂತ ಗೋಪಾಲದಾಸರು ಹೇಳ್ತಾರೆ. ಅದೇನೋ ಮಾಡ್ಲಿಕ್ಕೆ ಹೋಗಿರ್ತೀವಿ, ಯಾರೋ ಜ್ಯೋತಿಗಳ ಹತ್ರ ಹೋದ್ರು, ಪಾಪ ತುಂಬಾ ಇದೆ ನಿಮಗೆ ಅಂತ ಹೇಳಿದ್ರು ಅವರು. ಏನು ತೊಂದರೆಗಳು ಬರ್ತಾ ಇದೆ, ತುಂಬಾ ಪಾಪ ಇದೆ, ಏನು ಮಾಡಲಿ? ಹವಮಾನ ಹೋಮ ಮಾಡಿ ಹೋಗುತ್ತೆ. ಬಂದ್ರು, ಹವಮಾನ ಹೋಮ ಮಾಡಿದ್ರು, ಮತ್ತ ಹೋದ್ರು ಆ ಜ್ಯೋತಿಷ್ಕರ ಹತ್ರಿಗೆ, ಪಾಪ ಎಷ್ಟು ಉಳಿತು ಬ್ಯಾಲೆನ್ಸ್? ಅಷ್ಟಮೇಧ ಯಾಗ ಮಾಡುವ ತಾಯಿ ಹೋದ್ರು, ಯಾಕೆ? ಮೊದಲು ಸ್ವಲ್ಪ ಇತ್ತು, ಮಾಡುವ ಕಾಲಕ್ಕೆ ಆ ಪದಾರ್ಥದಲ್ಲಿ ಲೋಪ, ಎಲ್ಲಾ ಲೋಪಮಯ. ಪ್ರಧಾನ ಒಂದು ಯಾಗ ಯಜ್ಞ ಧ್ವಂಸ ಆಗಿ ಪಾಪ ರಿವರ್ಸ್ ಆಗಬೇಕಾದ್ರೆ ಯಾವ ಲೋಪ ಪ್ರಧಾನ ಅಂದ್ರೆ ಯಜಮಾನನ ಮನಸ್ಸಿನ ಲೋಪ. ಎಲ್ಲಾ ಖರ್ಚಾಗಿರುತ್ತೆ, ಕೊನೆಗ ಒಗ್ಗರಣೆ. ಪಾಯಸ ಮಾಡಿ ದೀಪದ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟಂತೆ ಎಲ್ಲ ಮಾಡಿ ಇಷ್ಟು ಖರ್ಚಾಯ್ತಲ್ಲ ಅಂತ ಬರುತ್ತಲ್ಲ, ಎಲ್ಲ ಧ್ವಂಸ ಆಗ್ಬಿಡುತ್ತೆ. ಅದು ಬರಬಾರದು. ಅದಕ್ಕೆ ರಾತ್ರಿ ಹೇಳ್ತಾರೆ, ಕೊಟ್ಟು ಕುದಿವ ಕೆಟ್ಟ ನಾಯಿ ಅಂತ ಬೈತಾರೆ. ಕುರುಡ ನಾಯಿ ಸಂತೆಗೆ ಬಂದಿತ್ತು ಅಂತ ಹೇಳ್ತಾ ಕೊನೆಗೆ ಹೇಳ್ತಾರೆ, ಕೊಟ್ಟು ಕುದಿವ ಕೆಟ್ಟ ನಾಯಿ. ಕೊಟ್ಬಿಡ್ತೀವಿ, ಆದ್ಮೇಲೆ ಅಪ್ಪಾ ಕೊಟ್ನಲ್ಲ ಕೊಟ್ನಲ್ಲ ಕೊಟ್ನಲ್ಲ, ಕೈ ಬಿಡತ್ತಲ್ಲ, ಇಷ್ಟು ಖರ್ಚಾಯ್ತಲ್ಲ ಅಂತ ಬರುತ್ತೆ. ಅಷ್ಟು ಬಂದ್ರೆ ಸಾಕು, ದುಡ್ಡು ಖರ್ಚು, ಪಾಪವೂ ಬರುತ್ತೆ, ಪುಣ್ಯ ಹಾಳಾಗಿ ಬಿಡುತ್ತೆ ಅಂತ. ಅದಕ್ಕೆ ಹೇಳಿದರು ಸ್ವಾಮಿ, ಈ ಥರ ತಾಪಗಳಿವೆ, ನನ್ನನ್ನ ಕಾಪಾಡು ಹರಿ. ಇನ್ನು ಮುಂದೆ ಹೇಳುತ್ತಾರೆ, ಐದು ಮಂದಿ ಭಾವನವರು, ಐದು ಮೈದುನರು ಕೂಡಿ ಐದು ಪರಿ ತಾನಾಗಿ ಮಾವನ ಐದು ಕತ್ತಲೆ ಕೋಣೆ ಗೈದುವಂತೆ ಮಾಡುವರು, ಐದು ತಂದು ಬೆಚ್ಚಿಸುವರು. ಐದನೇ ಬೊಕ್ಕಸದ ಮನೆ ಎಲ್ಲಿದೆಯೋ ನಾಟಾಣೆ. ಅರ್ಥವೇ ಆಗಲ್ಲ, ಚೆನ್ನಾಗಿ ಹೇಳುತ್ತಾರೆ. ಐದು ಮಂದಿ ಭಾವನವರು, ಐದು ಮಂದಿ ಮೈದುನರು ಅಂದ್ರೆ ಇಬ್ರು ಬೇಕಾದವರು, ಭಾವಂದ್ರೂ ಬೇಕು ಮೈದುನಂದ್ರೂ ಬೇಕು. ಆದರೆ ಮೈದುನಂದ್ರಕ್ಕಿಂತ ಭಾವಂದ್ರ ಸ್ಥಾನ ಜಾಸ್ತಿ. ಹೌದ್ ತಾನೆ? ಹಾಗಾದರೆ ನಮಗೆ ಬಹಳ ಇಂಪಾರ್ಟೆಂಟ್ ಯಾರು ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಪಂಚ ಜ್ಞಾನೇಂದ್ರಿಯಗಳು ಭಾವನವರು, ಐದು ಜನ ಭಾವನವರು. ಐದು ಜನ ಮೈದುನರು ಯಾರು ಅಂದ್ರೆ ಕರ್ಮೇಂದ್ರಿಯ. ಯಾಕೆ ಭಾವ ಮೈದನ ಅಂದ್ರೆ ಭಾವ ಹೇಳಿದಂತೆ ಕೇಳೋರು ಮೈದನ, ಭಾವ ಹೇಳಿದಂತೆ ಕೇಳೋರೇ ಮೈದನ. ಅದಕ್ಕೆ ಹೇಳ್ತಾರೆ ಭಾವ ಯಾರು, ಪಂಚ ಜ್ಞಾನೇಂದ್ರಿಯಗಳು ಹೇಗೆ ಹೇಳುತ್ತೋ ಕರ್ಮೇಂದ್ರಿಯಗಳು ಹಾಗೆ ಮಾಡುತ್ತೆ. ಜ್ಞಾನೇಂದ್ರಿಯಗಳನ್ನ ಮೀರಿ ಮಾಡುವ ತಾಕತ್ತು ಕರ್ಮೇಂದ್ರಿಯದಲ್ಲಿ ಇಲ್ಲ. ಅದಕ್ಕೆ ಹೇಳ್ತಾರೆ ಐದು ಮಂದಿ ಭಾವನವರು, ಐದು ಮೈದುನರು ಕೂಡಿ ಮಾವಂದ್ರು ಐದು ಜನ ಇದ್ದಾರಂತೆ. ಐದು ಪರಿ ಮಾವನರು, ಐದು ಮಾವ ಯಾರು ಅಂದ್ರೆ ಮನಸ್ಸೇ ಮಾವ. ಮನಸ್ಸಿನ ಐದು ಪ್ರಭೇದ ಯಾವುದು? ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಅಂತ ಐದು ರೀತಿ ಮಾವಂದ್ರು, ಐದು ಭಾವಂದ್ರು, ಐದು ಮೈದುನರು, ಐದು ಜನ ಮಾವಂದ್ರು ಸೇರಿಕೊಂಡು ಏನ್ ಮಾಡುತ್ತಾರೆ? ಕತ್ತಲೆ ಕೋಣೆ, ಐದು ಕತ್ತಲೆ ಕೋಣೆ ಗೈದುವಂತೆ ಮಾಡುವರು. ಐದು ರೀತಿಯಾದ ಕತ್ತಲ ಕೋಣೆಗೆ ಹಾಕಿಬಿಡ್ತಾರಂತೆ. ಯಾವುದು ಐದು ರೀತಿಯಾದ ಕತ್ತಲ ಕೋಣೆ ಅಂದ್ರೆ ಅಜ್ಞಾನ, ಮೋಹ, ಮಹಾಮೋಹ, ತಾಮಿತ್ರ, ಅಂಧತಾಮಿತ್ರ ಅಂತ ಐದಕ್ಕೆ ಹೋಗುವಂತೆ ಮಾಡುತ್ತಾರೆ. ಎಂಥ ಇದು ನೋಡಿ, ಇದು ಷೋಡಶಿಯಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ. ಐದು ರೀತಿಯಾದ ಅಜ್ಞಾನ, ಐದು ರೀತಿಯಾದ ಮೋಹ ಎಲ್ಲಿ ಪ್ರಧಾನವಾಗಿ ಕೂತಿದೆ ಅಂದ್ರೆ ಐದು ಕೋಣೆಯಲ್ಲಿ ಕೂತಿದೆ. ಪಂಚ ಜ್ಞಾನೇಂದ್ರಿಯಗಳಲ್ಲಿ ಕೂತು ಐದು ಕಡೆ ಕರ್ಕೊಂಡು ಹೋಗುತ್ತೆ. ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳುತ್ತಾರೆ. ಅದನ್ನ ಇಲ್ಲಿ ಪರಿಚಯ ಮಾಡಿಕೊಡುತ್ತಾರೆ, ಸುಲಭವಾಗಿ ಕನ್ನಡದಲ್ಲಿ ಹೇಳುತ್ತಾ ಇದ್ದಾರೆ. ಅದಕ್ಕೆ ಹೇಳುತ್ತಾರೆ, ನಾನು ಐದು ಕತ್ತಲ ಕೋಣೆಗೆ ಹೋಗಲ್ಲ ಅಂತ ಸ್ಟ್ರೈಕ್ ಮಾಡಿದರೆ ಐದು ತಂದು ಬೆಚ್ಚಿಸುವರು, ಐದು ತಂದು ನನ್ನ ಏನು ಹೆದರುವಂತೆ ಮಾಡಿಬಿಡುತ್ತಾರೆ, ನನ್ನ ಸೆಳಕೊಂಡು ಹೋಗ್ಬಿಡುತ್ತಾರೆ. ಏನು ಐದು ತಂದು ಹೆದರುತ್ತಾರೆ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಐದು ತರ್ತಾರೆ. ನಮ್ಮ ಮಾತು ಕೇಳಲ್ವಾ, ಯಾವುದೋ ಒಂದು ತರ್ತಾರೆ, ಸೆಳೆದು ಬಿಡ್ತಾರೆ, ಅಲ್ಲಿ ಹಾಕ್ಬಿಡ್ತಾರೆ. ಈಗ ಆಯ್ತಲ್ಲಯ್ಯೇ, ಮತ್ತೆ ಸರಿ ಎಲ್ಲ ಚೆನ್ನಾಗಿದೆ, ನಿಮ್ಗೇನು ಬೇಕು ಈ ಶರೀರ ಕೊಟ್ಟದ್ದಕ್ಕೆ ಏನು ಬೇಕು ಅಂತ ಒದ್ದಾಡ್ತಾ ಇದೀಯ. ಐದನೇ ಬೊಕ್ಕಸದ ಮನೆ ಎಲ್ಲಿದೆಯೋ ನಾ ಕಾಣೆ. ಬೊಕ್ಕಸಗಳಂತೆ, ಬೊಕ್ಕಸ ಅಂದ್ರೆ ಒಳ್ಳೆ ದುಡ್ಡಿರುವ ಸಂಪತ್ತಿರುವ ಜಾಗ. ಈ ಮನೆಯಲ್ಲಿ ಐದು ಬೊಕ್ಕಸಗಳಿವೆ, ಸಂಪತ್ತಿರುವಂತದ್ದು. ಅದರಲ್ಲಿ ಐದನೇ ಮನೆ ಬಹಳ ಚೆನ್ನಾಗಿರುತ್ತೆ. ಏನದು ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ. ಕೊನೆಯ ಕೋಶ ಯಾವುದು? ಆನಂದಮಯ ಕೋಶ. ಆನಂದಮಯ ಕೋಶ ಎಲ್ಲಿದೆಯೋ ಕಾಣೆ ಅಂದ್ರೆ ಆನಂದವೇ ಇಲ್ಲ ಈ ಜೀವನದಲ್ಲಿ ಅಂತ ತಿಳಿಸಿಕೊಡುತ್ತಾರೆ. ಇನ್ನ ಮುಂದೆ ಹೇಳುತ್ತಾರೆ, ಆರಾರು ಎರಡು ಸಾವಿರ ದಾರಿಯಲ್ಲಿ ಹೋಗಿ ಬರುವರು. ಆರು ಮೂರು ಮೂರು ಸಾವಿರದ ಆರು ನೂರು ನಿತ್ಯರಿ, ಆರು ನಾಲ್ಕು ಮಂದಿ ಹಿರಿಯ ಪಾರು ಪತ್ಯಗಾರರಿದಕ್ಕೆ, ಆರು ಎರಡು ವಿಧದಲ್ಲೆನ್ನ ಗಾರು ಮಾಡುತ್ತಿಪ್ಪರು. ಇಲ್ಲ ಆರು ಆರು ಮಾಡಿಬಿಟ್ಟು, ಮತ್ತೆ ಮೂರು ತಂದ್ರು, ಐದು ತಂದ್ರು, ಆರು ತಂದ್ರು, ಚೆನ್ನಾಗಿ ಹೇಳ್ತಾರೆ. ಆರಾರು ಎರಡು ಸಾವಿರ ದಾರಿಯಲ್ಲಿ ಹೋಗಿ ಬರುವರು ಅಂದ್ರು. ಈ ಶರೀರದಲ್ಲಿ ದಾರಿಗಳಿವೆ. ಎಷ್ಟು ದಾರಿಗಳು ಅಂದ್ರೆ ಆರಾರು, ಆರು ಇಂಟು ಆರು ಎಷ್ಟು? ಮೂವತ್ತಾರು. ಎರಡು ಸಾವಿರ, ಮೂವತ್ತಾರು ಇಂಟು ಎರಡು ಸಾವಿರ, ಎಪ್ಪತ್ತೆರಡು ಸಾವಿರ ನಾಡಿಗಳೇ ದಾರಿ. ಅಲ್ಲಿ ಹೋಗಿ ಬರುವರು ಯಾರು ಬರ್ತಾರೆ ಈ ನಾಡಿಗಳಲ್ಲಿ? ಐದು ರೀತಿಯಾದ ಪ್ರಾಣದೇವರು ಸದಾ ತಿರುಗಾಡ್ತಾ ಇರ್ತಾರೆ. ನನಗೆ ಬೇಕಾದವರೇ ಇಲ್ಲವಾ ಈ ಪಟ್ಟಣದಲ್ಲಿ, ಇಲ್ಲಿ ಇದ್ದಾರೆ ನನ್ನ ಕಡೆ ನೋಡುತ್ತಾ ಇಲ್ಲ, ಬೇಡದವರು ಕಾಟ ಕೊಡ್ತಾ ಇದ್ದಾರೆ. ಇದೆ ಎರಡಿದೆ ಇಲ್ಲಿ, ದೇವರಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಮಾಡೋದು ಅಂದ್ರೆ ಒಬ್ಬರು ಮಾಡಿದ್ರಂತೆ, ರಾಯರತ್ರ ಹೋಗಿ ಸೇವಾ ಮಾಡ್ತಾ ಇದ್ರಂತೆ. ಎಷ್ಟು ಕಾಲ ಸೇವಾ ಮಾಡಿದ್ರು ರಾಯರು ಫಲ ಕೊಡಲಿಲ್ಲ, ಎಲ್ಲರಿಗೂ ಸ್ವಪ್ನಗಳಾಗ್ತಾವೆ, ಎಲ್ಲರೂ ಹೊಟ್ಟೋಗ್ತಾ ಇದ್ದಾರೆ, ಇವರಿಗೆ ಮಾತ್ರ ಏನೂ ಆಗ್ತಾ ಇಲ್ಲ. ಕೊನೆಗೆ ಸಿಟ್ಟು ಬಂದು ಶ್ರೀನಿವಾಸನ ಹತ್ರ ಹೋಗಿ ಹುಂಡಿಯಲ್ಲಿ ಲೆಟರ್ ಹಾಕ್ಬಿಟ್ರಂತೆ. ಹೌದು, ನಡೆದದ್ದು. ಶ್ರೀನಿವಾಸ ಹತ್ರ ಹೋಗಿ ರಾಯರು ನನಗೆ ಫಲ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಲೆಟರ್ ಶ್ರೀನಿವಾಸ ಹಡಗಡೆ ಹಾಕ್ತಾ ಇವಾಗ. ಬಹಳ ಜನ ತಮ್ಮ ತಮ್ಮ ತೊಂದರೆಗಳು ತಗೊಂಡೋಗಿ ಲೆಟರ್ ಹಾಕಿ ಪರಿಹಾರ ಬಹಳ ಜನ ಪಡ್ಕೊಳ್ತಾ ಇರ್ತಾರೆ. ಅವನು ಗೊತ್ತಿಲ್ವಾ ಅಂದ್ರೆ ಗೊತ್ತು, ನಾವು ಹೇಳಬೇಕು ಅಂತ ತಾತ್ಪರ್ಯ ಅಷ್ಟೇ. ಸರಿ, ಆತನಿಗೆ ಸ್ವಪ್ನ, ಸ್ವಪ್ನದಲ್ಲಿ ಜಡ್ಜ್ ಕೂತಿದ್ದಾರೆ ಶ್ರೀನಿವಾಸ, ಒಬ್ಬ ಬ್ರಾಹ್ಮಣ ಕೂತಿದ್ದಾರಂತೆ, ಎದುರಿಗೆ ರಾಯರು, ಪಕ್ಕದಲ್ಲಿ ಈತ, ಕೋರ್ಟ್ ನಡೀತಾ ಇದೆ, ಕೋರ್ಟ್ ಅಲ್ಲಿ ಕೇಳತಾ ಇದ್ದಾರಂತೆ ಅವರು ರಾಯರನ್ನ, ಯಾಕೆ ಇವರಿಗೆ ಫಲ ಕೊಟ್ಟಿಲ್ಲ. ಅವಾಗ ರಾಯರು ಹೇಳ್ತಾರಂತೆ, ತುಂಬಾ ಪ್ರದಕ್ಷಿಣೆ ಮಾಡುತ್ತಾನೆ, ನನ್ನ ಕಡೆಯೇ ನೋಡತಾ ಇಲ್ಲ ಅಂದ್ರು. ನನ್ನ ವೃಂದಾವನ ನೋಡ್ತಾನೆ, ಒಳಗೆ ನಾನೊಬ್ಬನು ಇದ್ದೀನಿ ಎಂಬುದೇ ನೋಡ್ತಾ ಇಲ್ಲ, ನನ್ನ ಕಡೆ ಗಮನ ಇಲ್ಲ, ಎಲ್ಲೋ ಮನಸ್ಸಿಗೆ ಸುಖ ಆಗ್ತಾ ಇದ್ದಾನೆ, ಏನು ಫಲ ಕೊಡ್ಲಿ. ಹಾಗೆ ಇಲ್ಲಿ ಹೇಳುತ್ತಾರೆ, ಆರಾರು ಎರಡು ಸಾವಿರ, ನಮ್ಮೊಳಗೇನೋ ಇಷ್ಟು ಸಾವಿರ ಹಾದಿಗಳಿವೆ, ಒಳ್ಳೆ ಐದು ಜನ ಜ್ಞಾನಿಗಳು ತಿರುಗಾಡುತ್ತಾರೆ, ನಮ್ಮ ಮುಖವೇ ನೋಡಲ್ಲ, ಏನ್ ಮಾಡುತ್ತಾರೆ ಇಲ್ಲಿ ಕೂತು ಅಂತ ಹೇಳುತ್ತಾರೆ. ಆರು ಮೂರು ಮೂರು ಸಾವಿರದ ಆರು ನೂರು ನಿತ್ಯರಿ, ಆರು ಮೂರು ಅಂದ್ರೆ ಆರು ಇಂಟು ಮೂರು ಹದಿನೆಂಟು, ಈ ಪ್ಲಸ್ ಮೂರು ಇಪ್ಪತ್ತೊಂದು, ಸಾವಿರದ ಆರು ನೂರು ಶ್ವಾಸ ಮಂತ್ರ ಜಪವನ್ನ ನಿತ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನ ಮುಂದೆ ಹೇಳುತ್ತಾರೆ, ಆರು ನಾಲ್ಕು ಮಂದಿ ಹಿರಿಯ ಪಾರುಪತ್ಯಗಾರರು ಇದಕ್ಕೆ. ಆರು ನಾಲ್ಕು ಅಂದ್ರೆ ಆರು ಇಂಟು ನಾಲ್ಕು ಎಷ್ಟು? ಇಪ್ಪತ್ತು ನಾಲ್ಕು ಜನ ತತ್ವಾಭಿಮಾನಿ ದೇವತೆಗಳೇ ಈ ಶರೀರಕ್ಕೆ ಪಾರುಪತ್ಯಗಾರರಾಗಿದ್ದಾರೆ. ಅಷ್ಟೇ ಅಲ್ಲ, ಆರೆರಡು ವಿಧದಲ್ಲಿ ಎನ್ನ ಗಾರು ಮಾಡುತ್ತಲಿಪ್ಪರೋ. ಆರೆರಡು ವಿಧ ಅಂದ್ರೆ ಆರು ಪ್ಲಸ್ ಎರಡು. ಇಲ್ಲೆಲ್ಲ ಕಡೆ ಆರೆರಡು ಒಂದು ಕಡೆ ಆರು ಮೂರು ಅಂದ್ರೆ ಆರು ಇಂಟು ಮೂರು ಮಾಡ್ತೀರಾ, ಇಲ್ಲಿ ಆರೆರಡು ಅಂದಾಗ ಆರು ಪ್ಲಸ್ ಎರಡು ಮಾಡ್ತೀರಾ, ಆರು ಇಂಟು ಎರಡು ಯಾಕೆ ಮಾಡಬಾರದು? ಈ ಶಬ್ದಗಳಿಗೆ ಅದು ಇಂಟು ಮಾಡಬೇಕು ಪ್ಲಸ್ ಮಾಡಬೇಕು ಅರ್ಥ ಆಗಲ್ಲ. ನೀವು ಮಾಡಿದ್ದೇನಾ ಅದೇನಾದ್ರೂ ಉಂಟಾ ಅಂದ್ರೆ ಪದಾರ್ಥ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಲೆಕ್ಕ ಮಾಡಬೇಕಷ್ಟೇ ಹೊರತು ನಮ್ ಲೆಕ್ಕಕ್ಕೆ ತಕ್ಕಂತೆ ಪದಾರ್ಥ ಇರಲ್ಲ ಅಂತ ತುಂಬಾ ಜನ ಹೊರಟರು. ಮಧ್ವಾಚಾರ್ಯರ ಮುಂದೆ ಎಲ್ಲರೂ ತರ್ಕ 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 ಬಹಳ ಮಾಡಿದ್ರು. ಅದಕ್ಕೆ ಆಚಾರ್ಯ ಅಂದ್ರು, ನೀವು ತರ್ಕ ಚೆನ್ನಾಗಿ ಕಲ್ತೀರಿ ಆದರೆ ತರ್ಕವೇ ಗೊತ್ತಿಲ್ಲ ನಿಮಗೆ ಅಂದ್ರು. ಅದೇನದು ಅಂದ್ರು. ಅದಕ್ಕೆ ಹೇಳಿದ್ರು, ಪ್ರಧಾನ ತರ್ಕ ಏನು ಗೊತ್ತಾ? ತರ್ಕ ಅಂದ್ರೆ ಲಾಜಿಕ್. ಪದಾರ್ಥ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ನಾವು ಹೇಳಬೇಕು, ನಾನು ಹೇಳಿದಕ್ಕಂತೆ ಪದಾರ್ಥ ಇರಲ್ಲ. ಈ ಲಾಜಿಕ್ಕೇ ಗೊತ್ತಿಲ್ಲ ನಿಮಗೆ. ನೀವು ಹೇಳಿದಂತೆ ದೇವರಿಲ್ಲ, ದೇವರು ಹೇಗಿದ್ದಾರೋ ಹಾಗೆ ನೀವು ಹೇಳಬೇಕು, ನೀವು ಹೇಳಿರ್ತಕ್ಕಂಥ ದೇವರು ಕೂಡಲ್ಲ ಅಯ್ಯಾ. ಈ ಲಾಜಿಕ್ಕೇ ಗೊತ್ತಿಲ್ಲ, ನೀವು ದೊಡ್ಡ ಲಾಜಿಕ್ ಗೊತ್ತಿದ್ದವರು ಹೇಳ್ಕೊಂಡು ಬರ್ತೀರಲ್ಲ ಅಂತಂದ್ರು. ಅದೇ ಥರ ಇಲ್ಲಿ ಹೇಳುತ್ತಾರೆ, ಆರೆರಡು ವಿಧದಲ್ಲಿ ಅನ್ನ ಗಾರು ಮಾಡುತ್ತಿರ್ಪರೋ. ಆರೆರಡು ವಿಧ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಹೇಳ್ತಾರೆ ಸಾಹಸದ ಮದ, ಖಾತ್ರಿ ಮದ, ಪ್ರಾಯ ಮದ, ಮೋಹ ಮದ, ಎಲ್ಲ ಸೇರಿಕೊಂಡು ಎಂಟು ಮದಗಳು ಕೊಟ್ಟು ಹಾಡು ಮಾಡುತ್ತಾ ಇದ್ದಾರೆ. ಸರಿ, ಇನ್ನ ಹೇಳ್ತಾರೆ ಇದರಲ್ಲಿ ಇನ್ನೇನಿದೆ, ಇನ್ನೇನಿದೆ ಅಂದ್ರೆ ಒಬ್ಬ ಬೆಳಕು ಮಾಡುವ, ಒಬ್ಬ ಬೆಳಕು ಮಾಡುವ, ಮತ್ತೊಬ್ಬ ಕತ್ತಲೆ ಗೈದಿಸುವ, ಒಬ್ಬ ಎರಡೂ ಮಾಡುವ, ಮೇಲೊಬ್ಬ ನಿಂತು ನೋಡುವ. ಒಬ್ಬ ಬೆಳಕು ಮಾಡುವ ಅಂದ್ರೆ ವಿಶ್ವನಾಮಕ ಭಗವಂತ, ಬೆಳಕು ಅಂದ್ರೆ ಎತ್ತರ ಕೊಡತ್ತ. ಮತ್ತೊಬ್ಬ ಕತ್ತಲೆ ಗೈದಿಸುವ, ಇನ್ನೊಬ್ಬರು ಕತ್ತಲೆ ಮಾಡುತ್ತಾರಂತೆ. ಯಾರು? ಪ್ರಾಜ್ಞ, ನಿದ್ದೆ ಕೊಡುತ್ತಾನೆ. ಒಬ್ಬ ಎರಡೂ ಮಾಡುವ, ಎರಡೂ ಮಾಡುತ್ತಾನೆ ಅಂದ್ರೆ ತೈಜಸ. ಇನ್ನ ಮೇಲೊಬ್ಬ ನಿಂತು ನೋಡುವ, ತಲೆ ಮೇಲೆ ತುರಿಯ ವಾಸುದೇವ ನಿಂತು ನೋಡ್ತಾ ಇರ್ತಾನೆ. ಹೇಳ್ತಾ ಇದ್ದಾರೆ ನಾವು ಅಂದ್ರೆ ಹೆಣ್ಣು ಮಕ್ಕಳು ತಲೆಗೆ ಇಡುವಂತಹ ಇದಕ್ಕೆ ಗುಂಡ ತುರುಬು ಅಂತ ಹೇಳ್ತಾರೆ, ತುರಾಯಿ ಅಂತ ಹೇಳ್ತಾರೆ. ಯಾಕದು ಅಂದ್ರೆ ತುರಿಯ ನಾಮಕ ಭಗವಂತನಿಗಿಡುವ ಪುಷ್ಪ, ಅದಕ್ಕೆ ತುರಾಯಿ ಅಂತ ಹೆಸರು ಬಂತು. ಸರಿ, ಏನು ಹೇಳುತ್ತಾರೆ, ಒಬ್ಬ ಮೂವರ ಒಳಗೊಳಗೆ ಹಬ್ಬಿಕೊಂಡಿಪ್ಪ ಅವರಂತೆ. ಒಬ್ಬ ಈ ಮೂವರಲ್ಲಿ ಹಬ್ಬಿಕೊಂಡಿದ್ದಾನಂತೆ. ಈ ಶಬ್ದ ಅರ್ಥ ಆಗಬೇಕಾದ್ರೆ ಸ್ವಲ್ಪ ಆಳಬೇಕು. ಏನದು ಅಂದ್ರೆ ಹೇಳ್ತಾ ಇದ್ದಾರೆ, ಭಗವಂತ ತಾನೇ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅಂತಾದ ಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತಿದ್ದಾನೆ. ಈ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ವಿಶ್ವ ಕಣ್ಣಲ್ಲಿ, ತೈಜಸ ಕಂಠದಲ್ಲಿ, ಪ್ರಾಜ್ಞ ಹೃದಯದಲ್ಲಿ, ತುರಿಯ ಮೇಲೆ, ತುರು ಮೇಲೆ ಕಾಣುವ. ಆದರೆ ಒಳಗೊಳಗೆ ಹಬ್ಬಿಕೊಂಡಿರುವಂತಹ ರೂಪಗಳು ಯಾವುದು ಅಂದ್ರೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ ಎಲ್ಲ ಸೇರಿದ್ರೆ ಆತ್ಮ ಅಂತ ಬರುತ್ತೆ. ಆ ಭಗವಂತನ ಕುರಿತು ಹೇಳ್ತಾ ಇದ್ದಾರೆ, ಒಬ್ಬ ಮೂವರ ಒಳಗೊಳಗೆ ಹಬ್ಬಿಕೊಂಡಿತ್ತ ಅವರಂತೆ. ಆ ಏಗ ರೂಪಗಳಿವೋ ಹಾಗೆ ನವನಾರಿ, ಕುಂಜರ, ಪಂಚನಾರಿ, ತುರಗದಂತೆ. ಒಬ್ಬನ ಕಾಣದೆ ನಾ ತಬ್ಬಿಬ್ಬುಗೊಳಗಾವೆ ಅಲ್ಲಿ ಹೇಳ್ತಾರೆ. ಒಬ್ಬನ ಕಾಣವೆ ಅಂದ್ರೆ ಹೇಳ್ತಾರೆ ಎಲ್ಲಾ ಭಗವದ್ ರೂಪಗಳಿವೆ, ಇದೆಲ್ಲ ಒಬ್ಬನೇ ಅಂತ ಕಾಣದೆ ತಬ್ಬಿಬ್ಬಾದೆ. ಅವನ ಇವನ, ಇವನ ಅವನ ಅಂತ. ನಾವು ನರಸಿಂಹದೇವರ ಒಕ್ಕಲು ಶ್ರೀನಿವಾಸ ದೇವರ ಹತ್ರ ಹೋಗಲ್ಲ, ಡೈರೆಕ್ಟ್ ಆಗಿ ಹೋಗಲ್ಲ, ಇನ್ನೊಬ್ಬರು ಕರ್ಕೊಂಡು ಹೋದ್ರೆ ಹೋಗ್ತೀವಿ. ನಾವು ಶ್ರೀನಿವಾಸ ದೇವರ ಹತ್ರ ನರಸಿಂಹದೇವರ ಹತ್ರ ಹೋಗಲ್ಲ, ಇನ್ನೊಬ್ಬರು ಕರ್ಕೊಂಡು ಹೋದ್ರೆ ಹೋಗ್ತೀವಿ. ಯಾಕ್ರಿ ಶ್ರೀನಿವಾಸ ದೇವರ ಹತ್ರ ಹೋಗ್ತಿರಲ್ಲ, ನರಸಿಂಹದೇವರ ಹತ್ರ ಯಾಕೆ ಹೋಗಬಾರ್ದು? ಹೋದ್ರೆ ಹೋಗ್ಬಿಡ್ತೀವಂತೆ. ಶ್ರೀನಿವಾಸ ದೇವರ ಹತ್ರ ಡೈರೆಕ್ಟ್ ಆಗಿ ನಾವೇ ದುಡ್ಡಿಟ್ಟು ಹೋಗ್ಬಿಟ್ರೆ ಹೋಗ್ಬಿಡ್ತೀವಂತೆ. ನಮ್ಮ ಸಂಪ್ರದಾಯ ಮನೆಯಲ್ಲಿ ಹಾಗೆ ಆಗ್ತಾ ಇದೆ. ಯಾರ್ಯಾರು ನಮ್ಮವರು ಶ್ರೀನಿವಾಸ ದೇವರ ಹತ್ರ ಹೋದ್ರು, ನರಸಿಂಹದೇವರ ಡೈರೆಕ್ಟ್ ಆಗಿ ಹೋದ್ರು, ಹಾಗೆ ಹೊರಟೋಗ್ತಾ ಇದೆ. ನಾವು ಹೋಗಲ್ಲಪ್ಪ, ನಾವು ಯಾಕೆ ಸುಮ್ಮನೆ ಅಲ್ಲ. ಶ್ರೀನಿವಾಸ ಬೇರೆ, ನರಸಿಂಹ ಬೇರೆನಾ? ಅಲ್ರಿ, ಅದು ಶ್ರೀನಿವಾಸ ದೇವರು ಇದು ಆ ನರಸಿಂಹ ಬಡಾ ಕಿತ್ತು, ಶ್ರೀನಿವಾಸ ಶಾಂತ. ಅದಕ್ಕೆ ಹೇಳಿದ್ರು, ಒಂದು ವೇಳೆ ನೀವೇ ಕೂತಿದ್ದೀರಾ, ನಿಮಗೆ ಟೋಪನ್ ಕೊಟ್ಟಿದ್ದಾರೆ, ವೀಕ್ಷೆಲ್ಲ ಕೊಟ್ಟಿದ್ದಾರೆ ಟೋಪನ್. ಒಂದು ಸಲ ಬಂದಾಗ ಕುದುರೆ ಮುಖ ಹಾಕೊಂಡು ದರ್ಶನ ಕೊಡ್ತೀರಾ, ಇನ್ನೊಂದು ಸಲ ಬಂದಾಗ ಹಂದಿ ಮುಖ ಹಾಕೊಡ್ತೀರಾ, ಇನ್ನೊಂದ್ಸಲ ಸಿಂಹದ ಮುಖ. ಯಾರೋ ಜಗಳ ಆಡಿದ್ರು, ಇವ್ರು ಬೇರೆ ಅವರು ಬೇರೆ ಅಂತ. ನೀವೇ ಮೂರು ಟೋಪನ್ ತೆಗೆದು ತೋರಿಸಿದ್ರೆ ನಾನೊಬ್ಬನೇ ಕೊತ್ತಿರೋದು ಅಂತ. ನರಸಿಂಹ ಒಂದೇ, ಶ್ರೀನಿವಾಸನ ಒಂದೇ. ಶ್ರೀನಿವಾಸನ ಹತ್ರ ಮೇಲಕ್ಕೆ ಹೋಗದವರು ನರಸಿಂಹನ ಹತ್ರ ಹೋದ್ರೆ ಹೋಗ್ಬಿಡ್ತಾರಾ? ಅವನೇ ಅಲ್ಲ ಅಲ್ಲಿ ಕೂತಿದ್ದು. ಅದಕ್ಕೆ ಹೇಳ್ತಾರೆ, ಈ ತಬ್ಬಿಪ್ಪು ಕೊಳ್ಳೋದು ಅಂದರೆ ದೇವರ ರೂಪಗಳಲ್ಲಿ ಭೇದ ಚಿಂತನೆಯಿಂದ ಏನಾಗುತ್ತೆ, ತಬ್ಬಿಪ್ಪು ಆಗುತ್ತೆ. ದುಷ್ಟರಾಗಿದ್ರೆ, ಸ್ವರೂಪತಃ ದುಷ್ಟರಾಗಿದ್ರೆ ಅವರಿಗೆ ಭೀಕರವಾದಂತಹ ಅಂಧಂತ ಮತ್ತೆ ಬರುತ್ತೆ. ದೇವರ ರೂಪಗಳ ಮತ್ತೆ ಭೇದ ಎಣಿಸಿದರೆ ಸಜ್ಜನೇ ಆಗಿದ್ರೆ ಅಂಧಂತ ಮಸ್ತು ಬರಲ್ಲ, ತಬ್ಬಿಪ್ಪು ಬರುತ್ತಂತೆ. ಸಂಸಾರದಲ್ಲಿ ಯಾವಾಗಲೂ ಕುದಿಯಾಟ ಬಂದುಬಿಡುತ್ತಂತೆ, ಭೀಕರವಾದ ಕುದಿಯಾಟ ಬರುತ್ತೆ, ಅದಾಗುತ್ತೆ. ಇನ್ನ ಮುಂದೆ ಹೇಳುತ್ತಾರೆ, ಆರು ಹತ್ತರ ಮೂಲವಿ ಆರು ಮಂದಿ ಬಿಡದೆ ಎನ್ನ ಘೋರೈಸುವರು. ಮರುಳೊಂದು ವಿಚಾರ ಮಾಡಿ ಮಾಡಲಿಸರು, ಆರು ಮೂರು ವಿಧದ ಕೋಪಸ್ಕರ ಒಂದಾದರೂ ಇಲ್ಲ, ಆರೆ ಇಬ್ಬರು ಸವತೇರ ಹೋರಾಟವೇನೆಂದ್ರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆರು ಹತ್ತರ ಮೂಲದಿ ಈ ಸಂಸಾರ, ಈ ದೊಡ್ಡ ಶರೀರ, ಈ ಶರೀರ ಬರಲಿಕ್ಕೆ ಬೇಸ್ ಯಾವುದು, ಬುಡ ಯಾವುದು ಅಂದ್ರೆ ಸುಮ್ಮನೆ ದೇವರು ಕೊಟ್ರ, ನಮ್ಮ ಪಾಡಿಗೆ ನಾವು ಕೂತ್ಕೊಂಡಿದ್ರೆ ನಮ್ಮನ್ನ ಕರ್ಕೊಂಡು ಬಂದು ಸಂಸಾರದಲ್ಲಿ ಹಾಕ್ತಾನಲ್ಲ ದೇವರು ಅಂತ ಹೇಳ್ತಾರಲ್ಲ, ಸುಮ್ಮನೆ ಹಾಕಿದ್ನ, ಅದಕ್ಕೆ ಬುಡ ಇಲ್ಲವಾ ಅಂದ್ರೆ ಮೂಲ ಇದೆ. ಯಾವುದು? ಆರು ಹತ್ತರ ಮೂಲ. ಆರು ಪ್ಲಸ್ ಹತ್ತು ಯಾವುದು? ಹದಿನಾರು. ಹದಿನಾರು ಕಲೆಗಳಿರುವಂತಹ ಲಿಂಗ ದೇಹವೇ ಬುಡ. ಈ ಯಾವುದು? ಈ ಶರೀರಕ್ಕೆ ಬುಡ ಯಾವುದು? ಈ ಶರೀರ ಬರಲಿಕ್ಕೆ ಕಾರಣ ಯಾವುದು ಅಂದ್ರೆ ಲಿಂಗ ದೇಹ. ಆರು ಹತ್ತರ ಮೂಲವಿ ಆರು ಮಂದಿ ಬಿಡದೆ. ಆರು ಮಂದಿ ಅಂದ್ರೆ ಯಾರು? ಅರಿಷಡ್ ವರ್ಗಗಳು. ಇಲ್ಲಿ ಆರು ಹತ್ತುಗಳು ಯಾವ್ದು? ಹದಿನಾರು ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು ಸೇರಿದ ಭೂತ ಮನಸ್ಸು ಸೇರಿದರೆ ಹದಿನಾರು. ಇನ್ನು ಹೇಳುತ್ತಾರೆ, ಈ ಆರು ಜನ ಶತ್ರುಗಳು ನನಗೆ ಸೇರಿಕೊಂಡು ಏನು ಮಾಡುತ್ತಾರೆ? ಘೋರ ಈಸುವರೋ. ಈ ಘೋರ ಶಬ್ದವನ್ನ ನಮ್ಮ ಷೋಡಶಿಯಲ್ಲಿ ಪ್ರಯೋಗ ಮಾಡುತ್ತಾರೆ. ಏನು ಮಾಡುತ್ತಾರೆ ಇವರೆಲ್ಲ ಅಂದ್ರೆ, ನಿನ್ನ ಚಿಂತನೆ ಇಲ್ಲದೆ ಬೇರೆ ಕಡೆಗೆ ಮನಸ್ಸನ್ನು ಸೆಳೆದು ಮಾಡುತ್ತಾರೆ, ಅದನ್ನೇ ಘೋರ ಅಂತ ಕರೀತಾರೆ. ಆ ರೀತಿಯಲ್ಲಿ ಮರುಳು ಮರುಳೆ ಒಂದು ವಿಚಾರ ಮಾಡಲಿಸರು. ಈ ಆರು ಜನ ಸೇರಿಕೊಂಡು ನಿನ್ನ ವಿಚಾರವೇ ಬರದಂತೆ ಮಾಡಿಬಿಡುತ್ತಾರೆ, ತಲೆ ಕೆಡಿಸಿ ಬಿಡುತ್ತಾ ಇದ್ದಾರಪ್ಪ. ಏನು ಮಾಡಿದ್ರು ಯಾವುದೋ ಒಂದು ಭೂತಕ್ಕೂತಿರುತ್ತೆ, ದೇವರ ವಿಚಾರ ಹೊರಟೇ ಹೋಗುತ್ತೆ. ಹತ್ತು ಗಾಯತ್ರಿ ಮಾಡಲಿಕ್ಕಿಲ್ಲ, ಇಪ್ಪತ್ತು ಫೋನ್ ಬಂದಿರುತ್ತೆ. ಮಾಮೂಲು ಕೂತಾಗ ಒಂದು ಫೋನು ಬರಲ್ಲ. ಕಲಿಗೆ ಗೊತ್ತು ಯಾವಾಗ ಫೋನ್ ಮಾಡಿಸಬೇಕು ವಾಕೆಯಲ್ಲಿದ್ದವರಿಂದ ಅಂತ. ಸರಿಯಾಗಿ ಊಟ ಕೂತಾಗ, ಮಡಿಲಿ ಊಟ ಕೂತಿರ್ತಾರೆ ಗಂಡ ಹೆಂಡತಿ ಪಾಪ, ಅವಾಗ ಇಪ್ಪತ್ತು ಫೋನ್ ಬರ್ತಾ ಇರುತ್ತೆ. ಅಟೆಂಡ್ ಮಾಡ್ಲಿಕ್ಕಿಲ್ಲ, ಊಟ ಮಾಡ್ಲಿಕ್ಕಿಲ್ಲ, ಉಪದ್ರ ಆಗ್ತಾ ಇರುತ್ತೆ. ಹಾಗೆ ಮತ್ತು ಜಪ ಮಾಡೋ ಕಾಲಕ್ಕೆ, ಜಪ ಏನಪ್ಪಾ ಏನು ಜಪ ಮಾಡೋ ಕಾಲಕ್ಕೆ ಇಪ್ಪತ್ತು ಫೋನ್ ಬರ್ತಾ ಇರುತ್ತೆ. ಪಾಪ ಮನೆಯವರು ಅಟೆಂಡ್ ಮಾಡ್ತಾ ಇರ್ತಾರೆ, ಏನ್ರಿ ಇಷ್ಟು ಫೋನ್ ಬರ್ತಾ ಇದೆ, ಏನ್ ಮಾಡ್ತೀರಾ, ಬೇಗ ಬರ್ರಿ. ಆ ಜಪ ಮುಗಿಸಿ ಬಂದ ಕೂಡಲೇ ಯಾವ ಫೋನೂ ಬರಲ್ಲ, ಪ್ರಶಾಂತ ಆಗಿರುತ್ತೆ. ಯಾಕೆ? ಕಲಿ, ಇವನು ಜಪ ಮಾಡಿಸಬಾರದು ಅಂತ ಕೊಡ್ತಾ ಇರ್ತಾನೆ ಕಾಟ. ಅದಕ್ಕೆ ಹೇಳುತ್ತಾರೆ, ಮರಳೆ ಒಂದು ವಿಚಾರ ಮಾಡಲಿಸರೋ. ಸರಿಯಪ್ಪ, ಏನು ಬೇಕು ನಿಮಗೆ, ಒದಾಡ್ತಾ ಇದೆಯಲ್ಲ ಅಂದ್ರೆ, ಚೂರು ಊಟಕ್ಕಿಲ್ಲ ಇಲ್ಲಿ, ಏನು ಊಟಕ್ಕೆ ಸೋಪಸ್ಕರ, ಒಳ್ಳೆ ಬುತ್ತಿ ಇಲ್ಲಪ್ಪ, ಏನು ಬುದ್ಧಿ ಬೇಕು ನಿನಗೆ? ಮೆನು ಹೇಳ್ತಾ ಇದ್ದಾರೆ, ಆರು ಮೂರು ವಿಧದ ಕೋಪಸ್ತರ ಒಂದಾದರೂ ಇಲ್ಲ. ಆರು ಮೂರು ಅಂದ್ರೆ ಒಂಬತ್ತು. ನವವಿಧ ಭಕ್ತಿಯೇ ಜೀವನಿಗೆ ಅನ್ನ, ನವವಿಧ ಭಕ್ತಿಯೇ ಜೀವನಿಗೆ ಅನ್ನ, ಅದು ಒಂದೂ ಇಲ್ಲ. ಆ ಭಕ್ತಿ ಬಂದ್ರೆ ಸಾಕು, ಒಳ್ಳೆ ಜೀವ ಒಬ್ಬ ಬಿಡುತ್ತಾನೆ, ಒಳ್ಳೆ ಬಲ ಬರುತ್ತೆ, ಅದು ಯಾವುದೂ ಇಲ್ಲ. ಇನ್ನ ಊಟ ಇಲ್ಲ, ಇಬ್ಬರು ಹೆಂಡಂದ್ರು ಸವತೆಯರು ಜಗಳಾಡ್ತಾರೆ ಜಗಳಾಡ್ತಾರೆ, ನನ್ನ ಹತ್ರ ಬಾ ಅಂತಾರೆ, ನನ್ನ ಹತ್ರ ಬಾ ಅಂತ ಹೇಳ್ತಾರೆ. ಏನಪ್ಪ ಇದು ಅಂದ್ರೆ ಹೇಳ್ತಾರೆ, ಆಶಾ ಲಜ್ಜ, ಆಸೆ ಏನಾದ್ರೂ ಮಾಡಿ ಹೋಗು ಅಂತ ಸೆಳೆಯುತ್ತೆ, ಇನ್ನೊಂದು ಕಡೆ ಲಜ್ಜ ಬೇಡ ಬೇಡ ಅಂತ ಈ ಕಡೆ ಸೆಳೆಯುತ್ತೆ. ಬೇಕು ಬೇಡ ಬೇಕು ಬೇಡ ಎರಡರ ಮಧ್ಯೆ ಒದ್ದಾಡ್ತಾ ಇದ್ದೇನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಆದರೆ ಇಷ್ಟು ಮಾತ್ರ ತಿಳಿದ್ರೆ ಇದು ಈ ಪದದ ಅರ್ಥ ಅಷ್ಟಲ್ಲ. ನಾವು ಕೇಳ್ಕೊಂಡ್ರೆ ಅಯ್ಯೋ ಆರು ಜನ ಅಂದ್ರೆ ಅರಿಷಡ್ ವರ್ಗ, ಅವರು ತೊಂದರೆ ಕೊಡ್ತಾರೆ, ಇವರು ತೊಂದರೆ ಕೊಡ್ತಾರೆ, ಮೂರು ಗುಣ ತೊಂದರೆ ಕೊಡ್ತಾ ಇದೆ, ಲಿಂಗ ದೇಹ ತೊಂದರೆ ಕೊಡ್ತಾ ಇದೆ ಅಂದ್ರೆ ಹೇಳ್ತಾರೆ, ಇಷ್ಟು ಹೇಳಿದ್ದು ಸರಿಯಾಗಿ ಕೇಳ್ಕೊಂಡಿಲ್ಲ ಅಂದ್ರು. ಯಾಕೆ? ಎಲ್ಲ ಜಡ, ಅಥವಾ ಚೇತನರಿದ್ರು ಜಡ ತುಳ್ಯ, ಎಲ್ಲ ಅಭಿಮಾನಿಗಳು ಹಾಗೆ ಸ್ಟ್ಯಾಂಡ್ ಸ್ಟಿಲ್ ಆಗಿ ನಿಂತಿರ್ತಾರೆ. ಎಲ್ಲರೊಳಗೆ ನಿಂತು ಕಾಟ ಕೊಡ್ತಾ ಇರೋ ಸ್ವಾಮಿ ಇವನೇ, ನಿನ್ನ ಕರ್ಮಾನುಸಾರ ನಿನಗೆ ಕಾಟ ಕೊಡ್ತಾ ಇರೋನು ಇವನೇ. ಇವನ ತಿಳ್ಕೊಳ್ಳದಂಗಿದ್ರೆ ಹೇಗೆ? ನಮ್ಮ ಗುರುಜಗನ್ನಾಥದಾಸರು ಕೋಸಿಗಿ ಮುಖ್ಯ ಅಂತ ಹೇಳ್ತಾರೆ ಮಹಾನುಭಾವರು, ಅವರ ನಾಲಿಗೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಯುವರಾಮಪುರ ಅಪ್ಪ ಅವರು ಬಂದು ಬೀಜಾಕ್ಷರ ಬರೆದು ಹೋಗ್ತಾರೆ. ಮಾರನೇ ಕ್ಷಣದಿಂದ ಬಾಯಲ್ಲಿ ಸುಧಾರಿ ಗ್ರಂಥಗಳು ಬಂದ್ಬಿಡ್ತಾ ಇವೆ. ಅಂಥ ಅದ್ಭುತ ವ್ಯಕ್ತಿಗಳು ಗುರುಜಗನ್ನಾಥದಾಸರು. ಅವರ ಹತ್ರ ಯಾರೋ ಬಂದ್ರಂತೆ, ಬಂದು ಭೂತ ಸೋಕಿದೆ, ಭೂತ ಹಿಡಿದಿದೆ ಅಂತಹ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಕೇಳಿದ್ರಂತೆ, ಭೂತದ ಕಾಟ ಜಾಸ್ತಿ ಆಗಿದೆ, ಸ್ವಲ್ಪ ಬಿಡಿಸಿ ಅಂತ. ಭೂತದ ಕಾಟ ಅಲ್ಲ, ನಿನಗೆ ಇನ್ನೊಂದು ಭೂತ ಕಾಟ ಜಾಸ್ತಿ ಆಗಿದೆ. ಏನದು? ತಿಳುವಳಿಕೆ ಇಲ್ಲ, ಅಜ್ಞಾನದ ಭೂತದ ಕಾಟ ಜಾಸ್ತಿ ಆಗಿದೆ ಮಹಾರಾಯ. ಭೂತ ಕಾಟ ಕೊಡಲ್ಲೋ, ಭೂತವು ಜಡತಂತೆ ಅದೊಂದು ಸ್ವತಂತ್ರವಾಗಿ ಕಾಟ ಕೊಡ್ಲಿಕ್ಕಾಗಲ್ಲ. ಭೂತದೊಳಗೆ ನಮ್ಮ ಸ್ವಾಮಿಯೇ ಇದ್ದು ಕಾಟ ಕೊಡಿಸ್ತಾ ಇದ್ದಾನೆ. ಭೂತ ಸ್ವತಂತ್ರವಾಗಿ ಕಾಟ ಕೊಡಲ್ಲ. ಮತ್ತೇಗೆ ಅಂದ್ರೆ, ಭೂತದೊಳಗೆ ಕಾಟ ಕೊಡಿಸುವಂತ ಆ ಸ್ವಾಮಿ ಇದ್ದಾನಲ್ಲ, ಅವನ ಕೇಳಿಕೊಂಡ್ರೆ ಸಾಕು, ಆ ಭೂತವನ್ನ ಅವನೇ ಓಡಿಸಿ ಬಿಡುತ್ತಾನೆ. ನೀನು ನನ್ನ ಹತ್ರ ಬಂದಿಯಲ್ಲ, ಭೂತ ಓಡಿಸಬೇಕಲ್ಲ, ನಾನು ಮಾಡೋದೇನು ಗೊತ್ತಾ? ಆ ಭೂತದೊಳಗಿರುವ ದೇವರನ್ನೇ ಕೇಳುತ್ತೀನೋ ಭೂತ ಓಡಿಸು ಅಂತ ಹೇಳಿ, ಅದಕ್ಕೆ ಆ ದೇವರಿಂದ ವಿಶೇಷವಾಗಿ ಭೂತ ಹೋಗಲಿ ಎಂದರು. ಆ ರೀತಿಯಲ್ಲಿ ಇಲ್ಲೆಲ್ಲ ಕಡೆ ಕೂಡ ಭಗವಂತ ನಿಂತು ಅಲ್ಲಲ್ಲಿ ಆ ವ್ಯಾಪಾರವನ್ನ ಮಾಡುತ್ತಾ ನಮ್ಮನ್ನ ಕಟ್ಟಿ ಹಾಕ್ತಾ ಇದ್ದಾನೆ. ಇದು ಯಾರು ತಿಳಿಯುತ್ತೀವಿ? ಅವನೇ ಬಿಡಿಸ್ತಾನೆ. ಇಷ್ಟೇ ವಿಶೇಷ ಅಂದ್ರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಹಡೆದ ತಾಯಿ ಮಾಯರಿ ಹಿಡಿದು ಬದುಕು ಮಾಡಿಸುವಳು, ಒಡ ಹುಟ್ಟಿದ ಐವರು ಎನ್ನ ಕಡೆಗಣ್ಣಿಂದೀಕ್ಷಿಸರೋ, ಬಿಡದೆ ಹತ್ತಿರ ಕಾದಿಪ್ಪ ನುಡಿಸನು ಹಿರಿಯಣ್ಣನವನ, ಮಡದಿಯ ತ್ಯಾಗಕ್ಕೆ ನಂಬೆ ತನ್ನ ಒಡವೆ ಲೇಷವೀಯಳೋ ಹೇಳ್ತಾ ಇದ್ದಾರೆ. ಹಡೆದ ತಾಯಿ ಯಾರು? ಪ್ರಕೃತಿ, ಲಕ್ಷ್ಮೀದೇವಿ. ಹಿಡಿದು ಈ ಶರೀರ ಎಲ್ಲವನ್ನ ಕೊಟ್ಟು ನನ್ನ ಬಂಧನ ಮಾಡಿ ಬದುಕು ಮಾಡಿಸುವಳು. ಅದಕ್ಕೆ ಹೇಳ್ತಾರೆ, ಸಜ್ಜನರಿಗೆ ಸಂಸಾರದಲ್ಲಿ ಬಂಧನ ಮಾಡಿಸಿ, ಅವರಿಂದ ವ್ಯಾಪಾರ ಮಾಡಿಸಿ, ಅವರಿಂದ ವಿಶೇಷ ಮೋಕ್ಷಕ್ಕೆ ಮಾರ್ಗ ಸೋಪಾನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ ಅಂತಾರೆ. ಆ ದುರ್ಗಾದೇವಿ ಕುರಿತು ಹೇಳ್ತಾಯಿ, ಹಡೆದ ತಾಯಿ ಮಾಯದಿ ಹಿಡಿದು, ಮಾಯದಿಂದ ಹಿಡಿದು, ಯಾಕಪ್ಪ ನಮ್ಮನ್ನು ಹಿಡಿಬೇಕು, ಬದುಕು ಮಾಡಿಸುವಳು, ನಮಗೆ ಒಳ್ಳೆ ಬದುಕನ್ನು ಕೊಡ್ತಾ ಇದ್ದಾಳೆ. ಆದರೆ ಕಷ್ಟ ತಡೆಯಲಿಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡಿ, ಎಲ್ಲ ಒಂದು ಮಾತು, ಈ ಸಂಸಾರ, ಸಂಸಾರದಲ್ಲಿ ದುಃಖ ಎಲ್ಲ ಇದೆಯಲ್ಲ, ಇದೆಲ್ಲ ದೇವರೇ ಕೊಟ್ಟಿದ್ದು ನಮ್ಮ ಕರ್ಮಾನುಸಾರ. ನಮ್ಮ ಕರ್ಮ ಅನುಸಾರ ದೇವರೇ ಕೊಟ್ಟಿದ್ದು. ಯಾಕೆ ಕೊಟ್ಟ ಅಂದ್ರೆ ಒಳ್ಳೆದಕ್ಕೆ ಕೊಟ್ಟ, ಕಳಿಬೇಕು ಅಂತ ಕೊಟ್ಟ, ಒಳ್ಳೆದಕ್ಕೆ ಅಂತ ಕೊಟ್ಟ. ಎಲ್ಲ ಗೊತ್ತಾಯ್ತು ನಮಗೆ, ಪುರಾಣ ಕೇಳಿದಕ್ಕೊಳ್ಳೆ ಎಲ್ಲ ಅರ್ಥ ಆಗ್ಬಿಡ್ತು. ಆದರೆ ಪ್ರಾಕ್ಟಿಕಲ್ ಆಗಿ ತಡಿಲಿಕ್ಕಾಗ್ತಾ ಇಲ್ಲ. ಅದೇ ದಾಸರ ಕೂಗು ಹೇಳ್ತಾ, ನಮ್ಮ ಕೂಗು ದೇವರ ಹತ್ರ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸ್ವಾಮಿ ಪುರಾಣ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಇವರಿಗೆ, ನೀನು ಎಲ್ಲ ಒಳ್ಳೆದಕ್ಕೆ ಮಾಡ್ತಾ ಇದ್ದೀ ಅಂತ ತಡೆಯೋ ತಾಕತ್ತಿಲ್ಲ, ಅದು ಕೊಡಬೇಕಂದ್ರೆ ಅಂತ ದೇವರಲ್ಲಿ ಕೇಳಿಕೊಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ, ಕಾಲಿಗೆ ಹುಣ್ಣಾಗಿದೆ, ಕಾಲಿಗೆ ಹುಣ್ಣಾಗಿದೆ, ಆ ಹುಣ್ಣಿಗೆ ಡಾಕ್ಟರ್ ಹೋದ್ರೆ ಏನ್ ಮಾಡ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ, ಚೆನ್ನಾಗಿ ಕ್ಲೀನ್ ಮಾಡಿ ಕ್ಯೂ ಎಲ್ಲ ತೆಗೆದು ಔಷಧ ಏನೋ ಹಾಕಿ ಕಳಿಸ್ತಾರೆ. ಆ ಕ್ಲೀನ್ ಮಾಡೋ ಕಾರ್ಯಕ್ರಮ ಇದೆಯಲ್ಲ, ಬಹಳ ಚೆನ್ನಾಗಿರುತ್ತೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಾಗುತ್ತೆ. ನಾನು ಚಿಕ್ಕ ಹುಡುಗಿದ್ದಾಗ ನನಗೆ ಆ ರೋಡ್ ಅಲ್ಲಿ ಯಾವುದೋ ಒಂದು ಕಲ್ಲಿತ್ತು, ಚೂಪಾದ ಚುಚ್ಚಿಕೊಂಡು ಸುಮ್ಮನೆ ಇರುತ್ತ ಕ್ಯೂ ಹಾಕಿತ್ತು, ದೊಡ್ಡ ಹುಣ್ಣಾಗಿತ್ತು. ನಮ್ಗೀಗೂ ಆ ಆಸ್ಪತ್ರೆ ನೆನಪಿರುತ್ತೆ. ಆ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋದ್ರೆ ಆ ಡಾಕ್ಟರ್ ಹತ್ರ ಹೋದ್ರೆ ಏನಂತಾನವ ನೋಡ್ರಿ, ಅಲ್ಲಿ ಕಾಂಪೌಂಡರ್ ಇದ್ದಾನೆ, ಅವನ ಹತ್ರ ಕ್ಲೀನ್ ಮಾಡಿಸಿ ಬ್ಯಾಂಡೇಜ್ ಮಾಡಿಸಿಕೊಂಡು ಬನ್ನಿ, ನಂತರ ಔಷಧ ಕೊಡ್ತೇನೆ ಅಂತ. ಆ ಕಾಂಪೌಂಡರ್ ಏನ್ ಮಾಡುತ್ತಾನೆ, ನಮ್ಮವರು ಈ ಪಾತ್ರೆ ಸಿಗ್ತಾರಲ್ಲ ಆ ತರ ಒಳಗೆ ಪಟಕಾರ ಹಾಕಿ ಹತ್ತಿ ಹಾಕಿ ಸಿಗ್ತಾ ಇದ್ದಾರೆ. ಇಲ್ಲಿ ಪ್ರಾಣ ಹೋಗ್ತಾ ಇದೆ ನಮಗೆ, ಕೇಳೋ ನಾಥ ಇಲ್ಲ. ಅವನೇನು ಅವನ ದೃಷ್ಟಿ ಇವೆಲ್ಲ ತೆಗಿಬೇಕು ಅಂತ, ಒಳ್ಳೇದೇ ಮಾಡುತ್ತಾ ಇದ್ದಾನೆ, ತೊಡಿಲಿಕ್ಕಾಗ್ತಾ ಇಲ್ಲ. ಏನು ವೈಕುಂಠಕ್ಕೆ ಹೋಗುವುದೊಂದೇ ಕಡಿಮೆ, ಎಲ್ಲ ಲೋಕ ಕಾಣುತ್ತಾ ಇದೆ, ಏನು ಮಾಡೋದು. ಆ ನೋವು ಈಗಲೂ ನೆನಪಿದೆ ನನಗೆ. ಇನ್ನು ಮೇಲೆ ಏನಾದರೂ ಚೂರು ಇದಾದರೆ ಅಪ್ಪ ಆಸ್ಪತ್ರೆಗೆ ಹೋಗ್ಬೇಕಲ್ಲ ಅಂತ ದುಃಖ ಆಗ್ತಾ ಇತ್ತು. ಹಾಗೆ ಈ ಸಂಸಾರದಲ್ಲಿ ತುಂಬಾ ದುಃಖ, ದೇವರು ಕೊಡ್ತಾನೆ ಇದ್ದಾರೆ, ಕೊಡೋ ಕಾಲಕ್ಕೆ ಕಾಂಪೌಂಡ್ ಹೇಳ್ತಾರೆ, ಮಾಡಬೇಡಾದ್ರೆ ಇನ್ನು ಒಳ್ಳೆದಕ್ಕೆ ಮಾಡ್ತಾ ಇದ್ದೀನಿ, ಕೀವ್ ಇದ್ದೆ ಕಾರೇ ಹೋಗುತ್ತೆ, ಕೀವ್ ತೆಗಿಬೇಕು, ಸುಮ್ಮನೆ ಕೊಡುವಂತ ಬೈತಾನೆ ಮತ್ತು ತೆಗಿತಾನೆ. ಅದೇ ತರ ದೇವರು ಕೂಡ ಸಂಸಾರದಲ್ಲಿ ದುಃಖ ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ, ಬೇಡೋ ಅಂದ್ರೆ ಇನ್ನು ಒಳ್ಳೆದಕ್ಕೆ ಕೊಡ್ತಾ ಇದ್ದೀನಿ ತಗೋ ಅಂತಾನೆ. ಒಳ್ಳೇದೇ ಗೊತ್ತಾಗ್ತಾ ಇದೆ, ಆಚಾರೆಲ್ಲ ಬಂದು ಪ್ರವಚನ ಮಾಡ್ತಾರೆ, ನಿಮಗೆ ಬರೋ ದುಃಖವೆಲ್ಲ ಒಳ್ಳೆದಕ್ಕೆ, ತಡೆಯೋದಾಗತ್ತಿಲ್ಲ, ಏನ್ ಮಾಡುವುದು ಅಂದ್ರೆ ಅವಾಗ ಹೇಳ್ತಾರೆ, ಆ ತಡೆಯೋ ತಾಕತ್ತನ್ನು ಕೊಡುಹರಿಯೇ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಷ್ಟೇ ಹೊರತು ದುಃಖ ಕೊಡಬೇಡ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬಾರದು, ಮಾಡಿದರೆ ನಮಗೇ ಅನರ್ಥ. ಅದಕ್ಕೆ ದಾಸರಾಯ ತುಂಬಾ ಸುಂದರವಾಗಿ ಹೇಳ್ತಾರೆ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಫಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಒದಗಿ ಪಾಲಿಸೋ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಇಲ್ಲಿ ಹೇಳ್ತಾರೆ, ಒಡ ಹುಟ್ಟಿದ ಐವರು ಎನ್ನ ಕಡೆಗಣ್ಣಿಂದ ಈಕ್ಷಿಸರೋ. ಇಲ್ಲಿ ಹೇಳ್ತಾರೆ, ಒಡ ಹುಟ್ಟಿದ ಐವರು ಪಂಚಪ್ರಾಣರು ನಮ್ಮ ಜೊತೆಗೇನೇ ಇರ್ತಾರೆ. ಒಡೆ ಹೊಟ್ಟು ಹುಟ್ಟುತ್ತಾರೆ ಅಂದ್ರೆ ಯಾವಾಗ್ಲಿಂದ ಅನಾದಿ ಕಾಲದಿಂದ ಎಷ್ಟೆಷ್ಟು ನಮಗೆ ಭಗವಂತ ಸೃಷ್ಟಿಗೆ ತಂದ ಶರೀರ ಕೊಡ್ತಾ ಇದ್ದಾನೆ, ಪ್ರತಿಯೊಂದು ಶರೀರದಲ್ಲಿ ನಮ್ಮ ಜೊತೆಗೆ ಜೊತೆಗೆ ಬರ್ತಾ ಇದ್ದಾರೆ, ದೇವರು ಬರ್ತಾರೆ. ಅದಕ್ಕೆ ಜಾತನಾಗುವ ಜನನ ರಹಿತ, ದೇವರು ಕೂಡ ನಮ್ಮ ಜೊತೆಗೆ ಬರ್ತಾ ಇರ್ತಾರೆ. ಆದರೆ ಈ ಐದು ಪ್ರಾಣರು ಎಂಥವರು ಅಂದ್ರೆ ಒಬ್ಬೊಬ್ಬರ ವಿಶೇಷ ಒಂದೊಂದಿದೆ. ಒಬ್ಬರು ಭಗವಂತನ ಚಿಂತನೆ ಅಪರೂಪವಾಗಿ ಕೊಡುತ್ತಾರೆ, ಇನ್ನೊಬ್ಬರು ಅನ್ಯ ಕರ್ಮ ತ್ಯಾಗ ಮಾಡುತ್ತಾರೆ. ಪ್ರಾಣ ಭಗವಂತನ ವಿಶೇಷ ಚಿಂತನೆ ಕೊಟ್ಟರೆ ಅಪಾನ ಅನ್ಯ ಕರ್ಮ ತ್ಯಾಗ ಮಾಡುತ್ತಾರೆ. ಉದಾನ ಯೋಗ ಮಾರ್ಗದ ಉಪದೇಶ ಕೊಡುತ್ತಾರೆ. ಪಂಚ ಪ್ರಾಣರ ಅದ್ಭುತವಾದ ವ್ಯಾಪಾರ ಷೋಡಶಿಯಲ್ಲಿ ನಮ್ಮ ಅರಣ್ಯಕಾಚಾರ್ಯ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆದರೆ ಈ ಜೀವಿಗೆ ಯೋಗ ಮಾರ್ಗದಲ್ಲಿ ಅಪರೂಪದ ಕೈಯನ್ನು ಕೊಟ್ಟು ಕರಕೊಂಡು ಹೋಗಬೇಕಾದವರು ಕಡೆಗಣ್ಣಿಂದೀಕ್ಷಿಪರು, ನನ್ನ ಕಡೆಗಣ್ಣಿಂದ ನೋಡುತ್ತಾರೆ. ಯಾಕೆ, ಸ್ವಾಮಿಯ ಕರುಣೆ ಇಲ್ಲ. ಸ್ವಾಮಿಯ ಕರುಣೆ ಆಯಿತಾ ಎಲ್ಲಾ ಸಿಬ್ಬಂದಿ ನಮ್ಮ ಕೈ ಹಿಡಿಯುತ್ತೆ. ಸ್ವಾಮಿ ಮುಖ ತಿರುಗಿದನ ಯಾರು ನಮ್ಮ ಕಡೆ ನೋಡೋ ನಾಥನೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಡೆಗಣ್ಣಿಂದೀಕ್ಷಿಪರು ಇನ್ನ ಹೇಳ್ತಾರೆ ಇದರ ಮೇಲಿದ್ದಾರೆ ಒಬ್ಬರು ಮುಖ್ಯ ಪ್ರಾಣ ಅಂತ. ಬಿಡದೆ ಹತ್ತಿರ ಕಾವಿಪ್ಪ ನುಡಿಸನು ಹಿರಿಯಣ್ಣ ನವನ ಮಡದಿಯ ತ್ಯಾಗಕ್ಕೇನೆಂದೆ. ಹಿರಿಯಣ್ಣ ಯಾರು ಅಂದ್ರೆ ಮುಖ್ಯ ಪ್ರಾಣದೇವರು. ಒಂದು ಮಾತು ಮಾತಾಡಿಸಲ್ಲ ಅಂದ್ರೆ ತಾನು ಮಾತಾಡಿಸಲ್ಲ ನಮ್ಮನ್ನ, ನಮ್ಮಿಂದ ಒಂದು ಮಾತು ನುಡಿಸನು, ದೇವರ ವಿಷಯ ನುಡಿಸ್ತಾ ಇಲ್ಲ. ಅಂದ್ರೆ ಅರ್ಥ ಎಲ್ಲರ ಒಳಗಿದ್ದು ಮುಖ್ಯ ಪ್ರಾಣ ದೇವರು ಸ್ತೋತ್ರವೋ ಸುಳಾದಿಯೋ ಮಂತ್ರವೋ ಪಾರಾಯಣವೋ ಜಪವೋ ಭಗವಂತನ ಚಿಂತನೆಯೋ ನುಡಿಸೋದು ಯಾರು? ಮುಖ್ಯ ಪ್ರಾಣ ದೇವರು. ಅವರೇ ಸುಮ್ಮನಾಗಿ ಬಿಟ್ಟಿದ್ದಾರಯ್ಯ. ಇನ್ನು ಅವರೇ ಸುಮ್ಮನಾದರೆ ಅಣ್ಣ ಅನುಕೂಲ ಇರುವಾಗಲೇನೆ ಅಚ್ಚಿಗೆ ಅಷ್ಟೇ. ಅಣ್ಣನೇ ವಿಮುಖನಾದರೆ ಅಚ್ಚಿಗೆ ಎಲ್ಲಿನ್ನ ಅಂತ ಲೋಕದ ರೂಢಿಯಲ್ಲಿ ತಮಾಷೆ ಮಾಡುತ್ತಾರೆ. ಅಣ್ಣನೇ ಹೀಗಾದ ಮೇಲೆ ಅವನ ಮಡದಿಯ ತ್ಯಾಗಕ್ಕೇನೆಂದೆ. ಅವನ ಮಡದಿ ಯಾರು? ಭಾರತೀ ದೇವಿ. ಇವರು ಮೈ ತುಂಬಾ ವಸ್ತ ಇರುತ್ತೆ, ಒಂದು ಚೂರು ಕೊಡಲ್ಲ ಅಂತ ಹೇಳುತ್ತಾರೆ. ಏನಪ್ಪ ಆಕೆಯ ವಸ್ತ ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ, ಅದ್ಭುತವಾದ ವಸ್ತ ಹಾಕೊಂಡಿದ್ದಾಳೆ ಆಕೆ ಅಂತ ಹೇಳ್ತಾರೆ. ಜೀವಿ ಅನೇಕ ಜನ್ಮಗಳು ಧಾರಣೆ ಮಾಡಿದ ಮೇಲೆ, ಕೋಟಿ ಕೋಟಿ ಜನ್ಮಗಳು ಬಂದ ಮೇಲೆ ಒಂದು ಜನ್ಮದಲ್ಲಿ ಮೋಕ್ಷದ ಆಶೆ ಬರುತ್ತಂತೆ. ಅಷ್ಟುವರೆಗೆ ಮೋಕ್ಷ ಅನ್ನೋ ಶಬ್ದವೇ ಇಲ್ಲ, ಬರೋದೇ ಇಲ್ಲ. ಅಂತಹದ್ದು ಮೋಕ್ಷದ ಆಶೆ ಅನ್ಬೋದು ಒಂದು ಜನ್ಮದಲ್ಲಿ ಬರುತ್ತೆ. ಅದು ಭಾರತೀ ದೇವಿಯರ ಕರುಣೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣದೇವರ ಅನುಗ್ರಹ, ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಭಾರತೀ ದೇವಿಯರ ಅನುಗ್ರಹ ಆದರೆ ಆ ಜೀವಿಗೆ ಮೋಕ್ಷದ ಪುರುಷಾರ್ಥ ಆಶೆ ಹುಟ್ಟುತ್ತಂತೆ. ಇಲ್ಲದಿದ್ರೆ ಆಶೆ ಇಲ್ಲ, ತೊಂದರೆ ಆಡಳಿತಾ ಇರುತ್ತೆ, ಒಳಗೆ ಆಶೆಯೇ ಹುಟ್ಟಿರಲ್ಲ ಅಂತ. ಅದಕ್ಕೆ ತನ್ನ ಒಡೆಗೆ ಲೇಟಲ್ಲಿಯೋ ಸುಮ್ಮನೆ ಕೂತಿದ್ದಾರೆ, ಏನು ಕೊಡತಾ ಇಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅತ್ತೆ ಅತ್ತಿಗೆಯು ಎನ್ನ ಸುತ್ತಮುತ್ತ ಕಾದು ಕಟ್ಟಿ ಎನ್ನ ಹೋಗಲಿಸರೋ ತೋರಲಿಸರೋ ನಿನ್ನತ್ತ ಬಾರಲಿಸರೋ ಹೊತ್ತಿಗೆ ಬಂದೊದಗಿ ನೃಪನ ಭೃತ್ಯರು ಎಳೆದೊಯ್ಯುವಾಗ ಹೆತ್ತಯ್ಯ ನೀ ಬಿಡಿಸದಿರಲು ಮತ್ಯಾರು ಗತಿ ಪೇಳೋ. ಅತ್ತಿ ಅತ್ತೆ ಅತ್ತಿಗೆ ಯಾರು? ಜೀವಾಚ್ಛಾದಿತ ಪರಮಾಚ್ಛಾದಿತ ಅಂತ ಎರಡು. ಅದಕ್ಕೆ ಅಭಿಮಾನಿಗಳು ಇಬ್ಬರಿದ್ದಾರೆ. ಯಾರು ಅಂದ್ರೆ ವಿಶೇಷವಾಗಿ ಸಂಶಯ ವಿಪರ್ಯಯ ಈ ಎರಡಕ್ಕೂ ಅಭಿಮಾನಿಗಳಾದರು. ಅತ್ತಿಪ್ರಾಪ್ತಿ ಅಂತ ಇಬ್ಬರು ಕಂಸನ ಹೆಂಡತಿಯರು, ಜರಾಸಂಧನ ಮಕ್ಕಳು. ಅವರೇ ನಮ್ಮ ಒಳಗಿರತಕ್ಕಂತಹ ಎರಡು ಪೊರೆಗಳಿಗೆ ಯಾವುದು ಜೀವಾಚ್ಛಾದಿತ ಪರಮಾಚ್ಛಾದಿತ. ಒಂದು ನಮ್ಮ ಕುರಿತು ಗೊತ್ತಾಗದಂತೆ ಮಾಡಿಬಿಡುತ್ತೆ, ಎರಡನೇದು ದೇವರ ಕುರಿತು ಗೊತ್ತಾಗದಂತೆ ಮಾಡಿಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಎತ್ತ ಹೋಗಲೀಸರೋ ನಿನ್ನ ಕಡೆ ಬರಲಿಕ್ಕೆ ಬಿಡಲ್ಲ, ತೋರಲೀಸರೋ ನಿನ್ನತ್ತ ಬಾರಲೀಸರೋ ನಿನ್ನ ತೋರಗೊಡರು ನಿನ್ನ ಬದಿನ ಹತ್ರ ಬರಲಿಕ್ಕೆ ಅವರು ಬಿಡಲ್ಲಪ್ಪ, ಒದಾಡಿಸ್ತಾ ಇದ್ದಾರೆ. ಅವರಿಬ್ಬರ ಕಾಟ ಬಿಡಿಸು ಹರಿಯೇ. ಇನ್ನ ಇವರಿಬ್ಬರ ಕಾಟದಲ್ಲಿ ನಾನು ಮುಳುಗೋಗಿರುವಾಗ ಹೊತ್ತೇ ಹೋಗಿಬಿಡ್ತಾ ಇದೆ. ಆ ಹೊತ್ತು ಹೋದ ಹೊತ್ತಿಗೆ ಇನ್ನೇನು ನಮ್ ಟಿಕೆಟ್ ಮುಗೀತು ಅಂತ ಟೈಮ್ ಅಲಾರಂ ಹೊಡೆಯುತ್ತೆ. ಹೊಡೆದ ಕೂಡಲೇ ಬರ್ತಾರೆ, ಪ್ಲೀಸ್ ಕಮ್ ಅಂತ. ಯಾರು? ಯಮಧರ್ಮರಾಜರ ಭೃತ್ಯರು. ನೃಪನ ಭೃತ್ಯರು ಎಳದೊಯ್ಯುವಾಗ ಸ್ವಾಮಿ ಇಷ್ಟು ಒದ್ದಾಡುವಂತಹ ನನ್ನ ಉದ್ಧಾರ ಮಾಡಲಿಕ್ಕೆ ಹೆತ್ತಯ್ಯ ನೀ ಬಿಡಿಸದಿರಲು ನೀನೇ ಬಂದು ಬಿಡಿಸದಿದ್ದರೆ ಮತ್ಯಾರು ಗತಿ ಬೇಡೋ, ಹರಿಯೇ ನೀನೇ ಉದ್ಧಾರ ಮಾಡಬೇಕು. ಆದ ಕಾರಣ ಒಟ್ಟಾರೆ ಇಷ್ಟು ಹೇಳುತ್ತಾ ಇದ್ದಾರೆ, ಸಂಸಾರದಲ್ಲಿ ನಿನ್ನ ಎತ್ತರ ನೀನೇ ಕೊಡಬೇಕು ಗುರುಗಳ ಮೂಲಕ. ನಂತರ ನಿನ್ನ ಸ್ಮರಣೆ ಸತತ ಅನುಗ್ರಹ ಮಾಡು. ನಂತರ ಕೊನೆ ಕಾಲದಲ್ಲಿ ನಿನ್ನ ಚಿಂತನೆ ಕೊಡು ಹರಿಯೇ. ಒಟ್ಟಾರೆ ನನಗಿಷ್ಟು ಬೇಕು. ಏನಪ್ಪ ಒದಾಡತಾ ಇದೆಯಾ ಅವಾಗಿಂದ? ಏನು ಹಾಡು ಹೇಳಿ 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 ಏನು ಬೇಕು ಹೇಳಿ ನಿನಗೆ? ಒಂದು ಮಾತಲ್ಲಿ ಹೇಳಿಬಿಡು, ಕೊಟ್ಟುಬಿಡುತ್ತೇನೆ ಅಂದ್ರೆ ಅದಕ್ಕೆ ಹೇಳುತ್ತಾರೆ, ಏನಕ್ಕೇನ ವಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇ ಶರಣಾಬ್ಜಯೋ ಇದಮೇವ ಸಾಧನ ಮೇರಿತಂ. ಅದು ಏನೇ ಮಾಡ್ತೀರೋ ಸಾಧನ ಅಂತ, ಏನೇನು ಮಾಡ್ತೀರೋ, ಜಪ ಮಾಡ್ತೀರೋ, ಸ್ನಾನ ಮಾಡ್ತೀರೋ, ಅದು ಮಾಡ್ತೀರೋ ಇದು ಮಾಡ್ತೀರೋ, ಅದು ನೋಡಿ, ನಾವು ಏನು ಸಾಧನ ಅಂತ ಕೂಡಲೇ ಏನ್ ಮಾಡ್ತಾ ಇರ್ತೀವಿ, ಕಾಪಿ ಮಾಡೋದೇ ಜಾಸ್ತಿ. ಅವರು ವಿಷ್ಣು ಪಂಚಕ ಮಾಡಿದ್ರು ನಾ ಮಾಡ್ತೀನಿ, ಅವರು ಉಪವರ್ತ ಮಾಡಿದ್ರು ನಾ ಮಾಡ್ತೀನಿ, ಅವರು ಸ್ನಾನ ಮಾಡಿದ್ರು ನಾ ಮಾಡ್ತೀನಿ. ಹಾಗೆ ಮಾಡ್ಲಿಕ್ಕೆ ಹೊರ ಬಹಳ ತೊಂದರೆ ಆಗುತ್ತೆ. ಗಲಗಲಿ ವಂಶದಲ್ಲಿ ಗಲಗಲಿ ನರಸಿಂಹಾಚಾರ್ಯರು ಅಂತ ಮಹಾನುಭಾವರು, ಅವರು ಸ್ನಾನ ಮಾಡಿದ ರೀತಿ ಅವರ ಕಥೆಯಲ್ಲಿ ಬರುತ್ತೆ ಚರಿತ್ರೆಯಲ್ಲಿ. ಕನಸಲ್ಲೂ ನಿಮ್ಗೆ ಎಣ್ಕೊಳ್ಳಿಕ್ ಆಗಲ್ಲ. ನೀರು ಕುದಿತಾ ಇರಬೇಕು, ಅಂದ್ರೆ ಅದರಲ್ಲಿ ಕೈ ಇಟ್ಟರೆ ಮತ್ತೆ ನಾವು ಕೈ ಕಲ್ಸಕ್ ಬರಲ್ಲ, ಅಷ್ಟು ಕುದಿತಾ ಇರಬೇಕು ನೀರು. ಆ ಮರಳುವಂತ ನೀರನ್ನ ಪಕ್ಕದ ತಲೆ ಮೇಲೆ ಹಾಕಬೇಕು, 108 ಕೊಡ. ಆ ಕೊಡ ಹಿಡಿಯುವ ಇಕ್ಕಳ ಇರುತ್ತಲ್ಲ, ಆ ಇಕ್ಕಳದಿಂದ ಕೊಡ ಹಿಡಿದು ಆ ಇಕ್ಕಳ ಕಾದು ಹೋಗ್ತಾ ಇದ್ರೆ ಬಟ್ಟೆಯಿಂದ ಹಿಡಿದು ಹಾಕ್ಬೇಕಂತೆ. ನೀವು ನೋಡಿದ್ದೀರಾ ಅಂದ್ರೆ ನಮ್ಮ ಅಜ್ಜಿಯವರು ನೋಡಿದ್ರು, ಅದರಿಂದ ಹೇಳಿದೆ ನಾನು. ಅವರ ಮನೆಗೆ ಬಂದಾಗ ಈ ಪರಿಸ್ಥಿತಿ ನೋಡಿ ಹೆದರ್ಕೊಂಡ್ಬಿಟ್ರಂತೆ. ಆ ನೀರು ಮೇಲೆ ಬಿದ್ರೆ ಬೊಬ್ಬೆ ಆಗ್ತಾ ಇದೆ, ಅಂತ 108 ಕೊಡ ಸ್ನಾನ ಏನು ಸಣ್ಣ ನೀರು ಬಿದ್ದಂತೆ ಹಾಯ ಕೊಡ್ತಾ ಇದ್ರು ಅಂತ ಅವರು ಪ್ರಶಾಂತವಾಗಿ ಮಣಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ಅಂತ. ಮತ್ತೆ ಅವ್ರನ್ನ ನೋಡಿ ನಾವು ಕಾಫಿ ಮಾಡಿದ್ರೆ ಕೃಷ್ಣ ಅರ್ಪಣ ಆಗ್ಬಿಡುತ್ತೇವೆ. ಅದರಿಂದ ಸಾಧನೆ ಅಂದ್ರೆ ಏನು, ಏನು ಮಾಡಿದ್ರೆ ಸಾಧನೆ ಅಂತ ಕರೀತಾರೆ ಅಂದ್ರೆ ಒಬ್ಬೊಬ್ಬರಿಗೊಂದು ಸಾಧನೆ. ಹೌದಾ? ಹಾಗಾದ್ರೆ ಸೆಲೆಕ್ಷನ್ ಯಾವ ಬೇಸಿಸ್ ಮೇಲೆ ಮಾಡ್ಕೋಬೇಕು? ಸಾಧನೆ ಅಂದ್ರೆ ಎಲ್ಲರಿಗೂ ಬರಬೇಕಾಗಿದ್ದು ಒಂದೇ, ಇಡೀ ಜನ್ಮ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪದಾರವಿಂದದಲ್ಲಿ ಎಡಬಿಡದೆ ಆದರ ಪೂರ್ವಕ ಮನಸ್ಸು ಬರಬೇಕು. ಅದು ಯಾವ ಸಾಧನೆಯಿಂದ ಬರುತ್ತೋ ಅದು ನಿಜವಾದ ಸಾಧನೆ. ಅದು ನಮ್ಮ ಗುರುಗಳು ನಮಗೆ ತೋರಿಕೊಡುತ್ತಾರೆ, ವಿಶೇಷವಾಗಿ ನೀ ಇದು ಮಾಡು ನಿನಗೆ ಒಳ್ಳೆಯದು ಅಂತ ಹೇಳಿಕೊಡುತ್ತಾರೆ. ಆ ತರ ಭಗವಂತನನ್ನು ಕೇಳ್ತಾ ಇದ್ದಾರೆ. ಮತ್ಯಾರು ಗತಿ ಬೇಡೋ, ಇನ್ನ ಮುಂದೆ ಹೇಳುತ್ತಾರೆ. ಮನೆಯೋಳು ನಾಳಿನ ಗ್ರಾಸಕ್ಕೆ ಅನುವಿಲ್ಲ ಇಲ್ಲಿ ಹೇಳುತ್ತಾರೆ. ಈ ದೇಹದಿಂದ ಮುಂದಿನ ಸಾಧನಕ್ಕೆ ಒಂದು ಚೂರು ಅನುವಾಗ್ತಾ ಇಲ್ಲ. ಅದರಲ್ಲಿ ಅದೇನು ಬಹಳ ಜನ್ಮಗಳಾದ ಮೇಲೆ ಈ ಜನ್ಮ ಬರುತ್ತೆ, ಇಲ್ಲಿ ಬಹಳ ಸಾಧನೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಏನು ಅನುವಿಲ್ಲ. ಯದ್ಯಪಿ ಈ ಶರೀರ ಅಂತಹದ್ದೇ ಒಳ್ಳೆ ಸಾಧನೆಗೆ ಕೊಟ್ಟಂತಹ ಶರೀರ, ಇಲ್ಲಿ ಇಷ್ಟೆಲ್ಲ ಪ್ರತಿಕೂಲ ವಾತಾವರಣ ಇದ್ದದ್ದರಿಂದ ಚೂರೂ ನನಗೆ ಅನುಕೂಲವಾಗ್ತಾ ಇಲ್ಲ. ಹರಿಯೇ, ಮುಂದಿನ ನಾಳಿನ ಗ್ರಾಸಕ್ಕೆ ಅನುಕೂಲವೇ, ನಾಳಿನ ಗ್ರಾಸ ಅಂದ್ರೆ ಒಳ್ಳೆ ಪುಣ್ಯ, ಪುಣ್ಯಕ್ಕೆ ಅನುಕೂಲವೇ ಇಲ್ಲ. ಇನ್ನ ಹೇಳ್ತಾರೆ, ಋಣನಿಂದ ಕಡೆ ಹಾಯುವ ಮಾರ್ಗ ಲೇಷ ನಾ ಕಾಣೆ. ನಾವು ಬರೋದೇ ಮೂರು ರೀತಿಯಾದ ಋಣಗಳನ್ನ ಹೊತ್ತುಕೊಂಡು ಬರ್ತೇವೆ, ದೇವಋಣ, ಋಷಿ ಋಣ, ಪಿತೃಋಣ. ಮೂರನ್ನು ತಳ್ಕೋಬೇಕಂತೆ. ಕಳ್ಕೊಂಡಿಲ್ಲ ತುಂಬಾ ತೊಂದರೆಗಳಿವೆ, ಇಲ್ಲಿ ತೊಂದರೆ, ಮೇಲಕ್ಕೆ ಹೋದ್ರೂ ತೊಂದರೆ ಅಂತ ಹೇಳ್ತಾರೆ. ಭಾರತದಲ್ಲಿ ಬರುತ್ತೆ ಕಥಾ. ಮಂದಪಾಲ ಎಂಬ ಋಷಿ ಇದ್ದಷ್ಟು ಕಾಲ ಬ್ರಹ್ಮಚಾರಿಯಾಗಿದ್ದು ಒಳ್ಳೆ ಸಾಧನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗಿಬಿಟ್ರು. ಸ್ವರ್ಗಕ್ಕೆ ಹೋದಾಗ ಅವರ ಪುಣ್ಯಕ್ಕೆ ತಕ್ಕಂತೆ ಎಲ್ಲ ಕೊಡ್ತಾ ಇದ್ದಾರೆ, ಭೋಗಗಳನ್ನ, ಭೋಗ ವಸ್ತುಗಳೆಲ್ಲ ಕೊಡ್ತಾ ಇದ್ದಾರೆ. ಆದರೆ ಸುಖ ಮಾತ್ರ ಅವರಿಗೆ ಆಗ್ತಾ ಇಲ್ಲ. ಪಕ್ಕದವರೇನೋ ಅದೇ ಭೋಗ ವಸ್ತುವಿನಿಂದ ಹಾಹಾ ಅಂತ ಆನಂದ ಪಡ್ತಾ ಇದ್ದಾರೆ, ಇವರಿಗೇನೂ ಇಲ್ಲ. ಅರ್ಥ ಆಗಿಲ್ವಾ? ಬಿಸಿಬೇಳೆ ಬಾತು, ಪಕ್ಕದವರು ಏನ್ ಚೆನ್ನಾಗಿದೆ ಅಂತಾರೆ, ನಿಮಗೇನೋ ಬಾಯಲ್ಲಿ ಇಟ್ಟುಕೊಂಡ್ರೆ ಏನೂ ರುಚಿ ಗೊತ್ತಾಗ್ತಾ ಇಲ್ಲ. ಆ ಸ್ಥಿತಿ ಅವಾಗ ಕೇಳಿದ್ರು ಪಕ್ಕದಿರುವ ದೇವತೆಗಳನ್ನ, ಯಾಕೆ ನೀವೆಲ್ಲ ಕೊಡ್ತಾ ಇದ್ದೀರಾ, ಸುಖವೇ ಬರ್ತಾ ಇಲ್ಲ ಅಂದ್ರೆ ನೀವು ಋಣ ಕಳ್ಕೊಂಡು ಬಂದಿಲ್ಲ, ಅದಕ್ಕೆ ಸುಖ ಬರ್ತಾ ಇಲ್ಲ, ಸಪ್ಲೈ ಮಾತ್ರ ಮಾಡ್ತಾ ಇದ್ದೇವೆ ಅಷ್ಟೇ ಪುಣ್ಯಕ್ಕೆ ತಕ್ಕಂತೆ ಎಂದ್ರು. ಆಗ ಪಿತೃ ಋಣ ಕಳ್ಕೊಳ್ಳಿಕ್ಕೆ ಬಂದು ಶೀಘ್ರವಾಗಿ ಮಕ್ಕಳಾಗ್ಲಿಕ್ಕೆ, ಪಕ್ಷಿಗಳಲ್ಲಿ ಶೀಘ್ರವಾಗಿ ಮಕ್ಕಳಾಗ್ತಾರೆ ಅಂತ ಜರಿತಾರಿ ಎಂಬ ಪಕ್ಷಿಯನ್ನ ಮದುವೆ ಆಗಿ ಬ್ರಹ್ಮಜ್ಞಾನಿಗಳಾದಂತಹ ಮಕ್ಕಳನ್ನ ಅವರು ಪಕ್ಷಿ ರೂಪದಲ್ಲೇ ಇದ್ದು ಅವರನ್ನ ಪಡ್ಕೊಂಡು ಮತ್ತೂ ಸ್ವರ್ಗಕ್ಕೆ ಹೋಗಿ ಸೇರುತ್ತಾರವರು, ಇದನ್ನ ಹೇಳುತ್ತಾರೆ. ಹಾಗೆ ಮೂರು ಋಣಗಳು ನಾವು ಕಳ್ಕೊಳ್ಳ ಅವರಲ್ಲಿ ಮತ್ತೆ ನಮ್ಗೆ ಕಳ್ಕೊಳ್ಳಿಕ್ಕಾಗುತ್ತೆ ಅಂದ್ರೆ ಖಚಿತವಾಗಿ ನಾವು ಕಳ್ಕೊಂಡೇ ಹೋಗಬೇಕು. ದೇವಋಣ ವಿಶೇಷವಾಗಿರ್ತಕ್ಕಂತಹ ಯಜ್ಞ ಯಾಗಾದಿಗಳು ಮಾಡಿದರೆ ತೀರುತ್ತೆ. ಇನ್ನ ಪಿತೃಋಣ ಒಳ್ಳೆ ಸಂತತಿಯನ್ನು ಪಡೆದು, ಒಳ್ಳೆ ಸಂತತಿ ಅಂದ್ರೆ ಏನು, ಸಂತತಿಯನ್ನು ಪಡೆದಷ್ಟು ಮಾತ್ರಕ್ಕೆ ಪಿತೃಋಣ ಹೋಗುತ್ತೆ ಅಂತ ತಿಳಿಬೇಡಿ. ಸಂತತಿಯನ್ನೇನೋ ಪಡೆದಿರ್ತಾರೆ ಅವರು ನೋಡಿ ಫಾರಿನಲ್ಲಿ ಕೂತಿರ್ತಾರೆ, ಏನು ಉಪಯೋಗ? ಸಂತತಿಯಿಂದ ಪಿತೃಗಳ ಶ್ರಾದ್ದ ಆಗಬೇಕು. ಶ್ರಾದ್ದ ಮಾಡುವಂತಹ ಸಂತತಿಯನ್ನು ಪಡೆಯಬೇಕು. ಹಾಗಲ್ಲದೆ ಎಲ್ಲೋ ಕೂಡುವಂತಹ ಏನೂ ಇಲ್ಲದ ಸಂತತಿಯನ್ನು ಅಂದ್ರೆ ಅರ್ಥ ಏನು? ಸಂತತಿಯನ್ನು ಪಡೆದರೆ ಏನು ಉಪಯೋಗವಿಲ್ಲ. ಅವರನ್ನ ಪಿತೃಶ್ರಾದ್ದ ಮಾಡುವ ರೀತಿಯಲ್ಲಿ ತಯಾರಿ ಮಾಡಿ ಸರಿಯಾಗಿ ಇಟ್ಟರೇನೆ ಪಿತೃಋಣ ತೀರುತ್ತೆ. ನಂತರ ಋಷಿಋಣ ಅಂದ್ರೆ ವೇದಾದಿ ಗ್ರಂಥಗಳನ್ನ ವಿಶೇಷವಾಗಿ ಅಧ್ಯಯನ ಮಾಡಬೇಕು. ವೇದಾದಿಗಳನ್ನ ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಈ ಮೂರನ್ನು ಮಾಡದಿದ್ದರೆ ನಮಗೆ ಮೂರು ಋಣ ತೀರೋದೇ ಇಲ್ಲ. ಅವಾಗ ನಾವು ಒಂದೇ ಮಾತು ಹೇಳ್ತೀವಿ, ನಮಗೆ ಈ ಋಣ ಹೋಗಲ್ಲ. ಯಾಕೆ? ಗ್ರಂಥಗಳ ಅಧ್ಯಯನ ಯಾರು ಮಾಡಲಿಲ್ಲ. ಗ್ರಂಥಗಳ ಅಧ್ಯಯನ, ಶಾಸ್ತ್ರದ ಅಧ್ಯಯನ ಮಾಡಬೇಕಾದ ಸಮಯದಲ್ಲಿ ಲೌಕಿಕ ಗ್ರಂಥಗಳ ಅಧ್ಯಯನ ಆಗಿತ್ತು. ಇನ್ನ ಹೊಟ್ಟೆ ಪಾಡಿಗೆ ವಿಶೇಷವಾಗಿ ಲೌಕಿಕದಲ್ಲೇ ಇದ್ದುವು, ಎಲ್ಲ ಅಲ್ಲೇ ಆಫೀಸಲ್ಲೇ ಕಾಲ ಕಳೆದಾಯಿತು. ರಿಟೈರ್ಮೆಂಟ್ ಆದ್ಮೇಲೆ ಹೊರಗೆ ಬಂದವು. ಈಗಲೂ ಮತ್ತು ಏನೋ ಒಂದು ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಯಾವುದು ಬಿಡಲ್ಲ. ಅಂತ ಕಾಲಕ್ಕೆ ಶಾಸ್ತ್ರ ಅಧ್ಯಯನವೇ ಮಾಡಿಲ್ಲ, ಋಷಿ ಋಣ ತೀರಲ್ಲ. ದೇವಋಣ ವೈಷ್ಣದೇವ ಮಾಡಿದ್ರೆ ಜಾಸ್ತಿ ಆಗಿದೆ, ಯಜ್ಞಗಳಲ್ಲಿ ಮಾಡ್ತಾ ಇದ್ದೀವಿ, ಅದು ತೀರಲ್ಲ. ಇನ್ನು ಪಿತೃಋಣ ಗೋವಿಂದ. ಮತ್ತೆ ನಮಗೇನು ಗತಿ ಎಂದರೆ ನಮ್ಮಂಥವರಿಗಾಗಿಯೇ ವಿಷ್ಣು ತೀರ್ಥರು ಚತುರ್ದಶಿ ಎಂಬ ಗ್ರಂಥವನ್ನ ಮಾಡಿದರು. ಅಂದರೆ ಈ ಋಣ ತೀರಲಿಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡಬೇಕು. ಲೋಕಗಳನ್ನು ಸರಿಪಡಿಸುವ ಪ್ರಕರಣಗಳನ್ನು ಕೊಟ್ಟರು. ಆ ಚಿಂತನೆ ಮಾಡಿದರೆ ಸಾಕು, ಪಿತೃಋಣ, ದೇವಋಣ, ಋಷಿಋಣ ತೀರುವ ಮಾರ್ಗಗಳನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರಲ್ಲಿ. ಆ ರೀತಿಯಲ್ಲಿ ಹೇಳುತ್ತಾರೆ, ಋಣದಿಂದ ತಡೆಹಾಯುವ ಮಾರ್ಗ ಲೇಷನ ಕಾಣೆ ಗುಣಿಸಲು ಈ ಕಾಳ ಪುರುಷನ ಬಂಧನದಿಂದ ನಾನಿನ್ನೂ ದಣಿದೆನು. ಇನ್ನೇನು ನಿನ್ನ ಅಣುಗರೊಳಗಾಡಿತೋ ಹೇ ಸ್ವಾಮಿ, ಏನು ಲೆಕ್ಕ ಮಾಡಿದರೂ ಕೂಡ ಈ ಜೀವನದಲ್ಲಿ ಚೂರೂ ನನಗೆ ಉದ್ಧಾರ ಆಗುವ ಮಾರ್ಗ ಇಲ್ಲ ಹರಿಯೇ. ಆದ್ದರಿಂದ ಈ ಕಾಲ ಪುರುಷನ ಅಂದರೆ ಕಾಳ ಪುರುಷ, ಕಾಲ ಪುರುಷ ಅಲ್ಲ, ಕಾಲ ಪುರುಷ ಅಂದ್ರೆ ಭಗವಂತ, ಕಾರಣ ಅನ್ನೋದು ಭಗವಂತ. ಇಲ್ಲಿ ಕಾಳ ಪುರುಷ, ತಪ್ಪಾದ ಪುರುಷ ಯಾರು? ನಿತ್ಯವು ಗುರುಮಂತ್ರದಲ್ಲಿ ಸುಟ್ಟು ಹೊರಗೆ ಹಾಕಿ ಮಾಡುತ್ತಿರಲ್ಲ ಕಲಿ, ಅವನ ಕಾಳ ಪುರುಷನ ತಪ್ಪಾದಲ್ಲ, ಅವನ ಕಾಟದಿಂದ ತುಂಬಾ ದಣಿದೆ ಹರಿಯೇ. ಅದ ಕಾರಣ ಏನ್ ಮಾಡಬೇಕು ನಿನಗೆ ಅಂದರೆ ಇಷ್ಟೆಲ್ಲ ಹೋಗಿಬಿಡಬೇಕಾ? ಎಲ್ಲಾ ದುಃಖಗಳು ಹೋಗಬೇಕು, ಪಾಪ ಹೋಗಬೇಕು, ಸಾಧನೆ ಆಗಿಲ್ಲ, ಇವೆಲ್ಲ ಪರಿಹಾರ ಆಗಿ ತಂಪಾಗಿ ಚೆನ್ನಾಗಿರಬೇಕಾ? ಏನಾಗಬೇಕು ಅಂದರೆ ಬಿಸಿಲಲ್ಲಿ ನಡೀತಾ ಇದ್ದೇವೆ, ಕಾಲಿಗೆ ಚಪ್ಪಲಿ ಇಲ್ಲ, ತಲೆ ಮೇಲೆ ಏನೂ ಇಲ್ಲ, ಸುಟ್ಟೋಗ್ತಾ ಇದೆ, ದಣಬೇಕೆ ಆಗಿದೆ, ಬಯಾರಿಕೆ ಆಗಿದೆ, ಒದಾಡ್ತಾ ಇದ್ದೇವೆ. ಅಂತ ಕಾಲಕ್ಕೆ ಏನ್ ಮಾಡ್ತೀರಿ ಅಂದ್ರೆ ಮೊದಲು ನೆರಳಲ್ಲಿರೋ ಅಲ್ಲಿಗೆ ಹೋಗ್ಬೇಕು ತಾನೆ, ನೆರಳಲ್ಲಿ ನಿಂತರೆ ಎಲ್ಲ ತಂಪಾಗುತ್ತೆ. ಅದಕ್ಕೆ ಸಂಸಾರದ ಮಾರ್ಗದಲ್ಲಿ ಭೀಕರವಾಗಿ ಬಂದು ಒಂದಲ್ಲ ಅದರಲ್ಲಿ ಚಂಡಾರ್ಕನ ತಾಪ ಅಂತ ಹೇಳ್ತಾರೆ. ಅಂತ ತಾಪದಲ್ಲಿ ಬೆಂದವರಿಗೆ ಛತ್ರ ಛಾಯೆಯಂತೆ ಒಳ್ಳೆ ನೆರಳು ಕೊಡೋದು ಯಾರು ಅಂದ್ರೆ ಗುರುಗಳು. ಅದಕ್ಕೆ ನಿನ್ನ ಅಣುಗರೋಳಾಡಿಸೋ, ನಿನ್ನ ಶರಣಾಗತರಾದಂಥ ಏನು ಭಕ್ತರಿರ್ತಾರೆ ಆ ಮಹಾನುಭಾವರ ಒಳಗೆ ಅಂದರೆ ಅನುಗರೋಳಾಡಿತೋ ಅಂತ ಹೇಳಿದ್ರು. ಅಂದರೆ ದೊಡ್ಡವರ ಸಜ್ಜನರ ಸಮಾಗಮ, ಸಜ್ಜನರ ಸಂಘ ಆಗಬೇಕು ಅಂತ ಹೇಳ್ತಾರೆ. ಸಜ್ಜನರ ಸಂಘ ಆಗುತ್ತೆ, ನಮಗೆ ದೂರದಿಂದ ನೋಡ್ತೀವಿ ಬಹಳ ಚೆನ್ನಾಗಿದ್ದಾರೆ ಅಂತ ನಮಸ್ಕಾರ ಮಾಡಿ ಹೋಗ್ತೀವಿ, ಅದನ್ನು ಸಜ್ಜನ ಸಂಘ ಅಂತ ಹೇಳಲ್ಲ, ಬರೇ ದರ್ಶನ ಅಂತ ಹೇಳುತ್ತಾರೆ. ಸಜ್ಜನರ ಸಂಘ ಅಂದ್ರೆ ದೊಡ್ಡವರ ಸೇವಾ ಮಾಡಬೇಕು, ಅವರಿಂದ ವಿಶೇಷವಾಗಿರತಕ್ಕಂತಹ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಬೇಕು, ಅದರ ಅನುಭವ ಪಡ್ಕೋಬೇಕು, ಅದರನ್ನ ಅನುಗರೋಳಾಡಿತೋ ಅಂತ ಪ್ರಾರ್ಥನೆ ಮಾಡಿದರು. ನಂತರ ಮತ್ತು ಹೇಳ್ತಾ ಇದ್ದಾರೆ, ನಿನ್ನ ಹೊಂದಿ ಇಷ್ಟೆಲ್ಲ ನಾನು ನಿಂತರ ಹೇಳ್ತಾ ಇದ್ದೇನೆ, ಇನ್ನ ನೀನು ನನಗೇನು ಮಾಡದೇ ಇದ್ರೆ ಜನ ಎಲ್ಲ ನಿನ್ನ ಆಡ್ಕೊಂಡ್ಬಿಡ್ತಾರ ನೋಡು. ನಿನ್ನ ಹೊಂದಿ ಇಷ್ಟು ಭವನೆಯನ್ನು ಬರಲಿ, ಜನರು ನಿನ್ನ ದೂರಿ ಜರಿವರೋ, ನಾನಿನ್ನು ತಾಳಲಾರೆ. ಧನ್ನ ಕರುಣಾ ಸೌಭಾಗ್ಯ ಸಂಪನ್ನ ಗೋಪಾಲ ವಿಠಲ ಭಿನ್ನ ಭವ ಚಿತ್ತೈತಿ ಮನ್ನಿತಯ್ಯ. ಮಾಧವ ಹೇ ಸ್ವಾಮಿ, ಮಾಧವ ಅಂದ್ರೆ ಜ್ಞಾನಮೂರ್ತಿಯೇ ಲಕ್ಷ್ಮೀದೇವಿ, ಜ್ಞಾನ ಸ್ವರೂಪಿಣಿ, ಜ್ಞಾನವನ್ನು ಕೊಡತಕ್ಕಂಥ ವೇದಾಭಿಮಾನಿನಿ, ಆಕೆಯ ಭವ, ಆಕೆಯ ಮೂಲಕ ಜಗತ್ತಿಗೆ ಜ್ಞಾನ ಕೊಡುವಂತಹ ಹರಿಯೇ, ಜ್ಞಾನ ಕೊಟ್ಟು ನನ್ನ ರಕ್ಷಿಸು ಹರಿಯೇ. ಯಾಕೆ ನಿನ್ನ ಹೊಂದಿದವ ಅಂತ ಎಲ್ಲರೂ ನನ್ನ ಕರೀತಾರೆ, ಇವ ದಾಸ 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 ಅಂತ ಕರೀತಾರೆ. ಅಷ್ಟೇ ಅಲ್ಲ, ನಾನು ಈ ತರ ಸಂಸಾರದಲ್ಲಿ ದುಃಖ ಪಡ್ತಾ ಇದ್ರೆ ಅಯ್ಯೋ ಹರಿದಾಸನಂತೆ ದುಃಖ ಪಡ್ತಾ ಇದ್ದ ನೋಡಿ. ಒಂದು ವೇಳೆ ಆ ಹರಿಯೇ ಇದ್ದಿದ್ರೆ ಇವನನ್ನ ಕಾಯ್ತಿದ್ನಲ್ಲ, ಹರಿ ಇಲ್ಲ ಏನಿಲ್ಲ ಬರೀ ಒಣ ಅಂತ ಎಲ್ಲರೂ ಅಂತಾರ ನೋಡಪ್ಪ, ಅದಕ್ಕಾದ್ರೂ ನನ್ನ ಕಾಯೋ ಅಂತ ಭಗವಂತನ. ಇಲ್ಲಿ ನೋಡಿ, ತನಗೆ ದೇವರು ಏನು ಮಾಡಿಲ್ಲ ಅನ್ನೋ ದುಃಖ ಅಲ್ಲ, ಎಲ್ಲ ಮಾಡ್ತಾ ಇದ್ದಾನೆ, ದುಃಖ ತಡಿಲಿಕ್ಕಾಗ್ತಾ ಇಲ್ಲ, ತನ್ನ ಸ್ಮರಣೆ ಕೊಡತಾ ಇಲ್ಲ, ಬೇರೆ ಅವರು ದೇವರನ್ನ ಬೈದೇ ತಡಿಲಿಕ್ಕಾಗಲ್ಲ, ಅದಕ್ಕಾಗಿ ಕೊಡಯ್ಯ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಗೋಪಾಲದಾಸರು ಅನೇಕ ಸುರಾರಿಗಳನ್ನ ಮಾಡಿ ಜನರನ್ನ ಉದ್ಧಾರ ಮಾಡಿದ್ದಾರೆ. ಅಂಥ ಮಹಾನುಭಾವರ ಆರಾಧನಾ, ವಿಶೇಷವಾಗಿ ನಮ್ಮ ಮಾರಂಗಲ್ಲಿ ಶ್ರೀನಿವಾಸಾಚಾರ್ಯರು ಪ್ರತಿ ವರ್ಷೇ ವರ್ಷೇ ಅನೇಕ ಜನರನ್ನ ಇಲ್ಲಿ ಸೇರಿಸಿ ಗೋಪಾಲದಾಸರ ಆರಾಧನೆಯನ್ನು ಮಾಡುತ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಯೋಗ್ಯರಾದ ಅನೇಕ ಜನ ಬ್ರಾಹ್ಮಣರನ್ನು ಸೇರಿಸಿ ಅವರ ಮೂಲಕ ವಿಶೇಷ ಜ್ಞಾನವನ್ನ ಎಲ್ಲರಿಗೂ ಜನರು ಕೊಡಿಸ್ತಾ, ಅಷ್ಟೇ ಅಲ್ಲದೆ ಮೂರು ಪ್ರತಿಮೆಗಳಲ್ಲಿ ಭಗವಂತನ ಆರಾಧನೆ ಆಗಬೇಕಂತೆ. ಭಗವಂತನ ಆರಾಧನ ಈಗಲೂ ನೀವು ಉಡುಪಿಗೆ ಹೋದರೆ ನೋಡಬಹುದು, ಏಕಕಾಲದಲ್ಲಿ ಮೂರು ಪ್ರತಿಮೆಗಳಲ್ಲಿ ಆರಾಧನೆ, ಮಧ್ಯಾಹ್ನ ಕಾಲದಲ್ಲಿ ಮಹಾಪೂಜೆ ಅಂತ ಆಗುತ್ತೆ. ಆಗೋ ಕಾಲಕ್ಕೆ ಒಂದು ಕಡೆ ಕೃಷ್ಣನಿಗೆ ಮೂರ್ತಿಯಲ್ಲಿ ಕೃಷ್ಣನಿಗೆ ಪೂಜೆ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಪೂರ್ಣಾಹುತಿ ಅಗ್ನಿಯಲ್ಲಿ ಪೂರ್ಣಾಹುತಿ ಆಗ್ತಾ ಇರುತ್ತೆ, ಅಗ್ನಿ ಒಂದು ಪ್ರತಿಮಾ, ಇನ್ನೊಂದು ಕಡೆ ಆ ಕೃಷ್ಣನಿಗೆ ನೈವೇದ್ಯ ಆಗುವ ಕಾಲಕ್ಕೇನೆ ಬೆಳಿಗ್ಗಿನಿಂದ ನೈವೇದ್ಯ ಮಾಡಿದ ಅಡಿಗೆಯನ್ನ ಮೃಷ್ಟಾನ್ನ ಭೋಜನ ಅಂತ ಬ್ರಾಹ್ಮಣನ ಮುಖಾಂತರ ಅಲ್ಲಿ ಹಾಕ್ತಾ ಇರ್ತಾರೆ. ಏಕಕಾಲದಲ್ಲಿ ಮೂರು ಪ್ರತಿಮಾಗಳಲ್ಲಿ ಭಗವಂತನ ಪೂಜೆ ಆಗಬೇಕೆಂಬ ಸಂಪ್ರದಾಯ ಬಂದಿದೆ. ಆ ತರ ಇಲ್ಲಿ ಬೃಹತಿ ಸಹಸ್ರದ ಅಂದರೆ ಬೃಹತಿ ಸಹಸ್ರ ಯಾಕೆ ಮಾಡಬೇಕು ಹೋಮ ಅಂತ ಹೇಳಿದರೆ, ನಮ್ಮೊಳಗೆ 72,000 ನಾಡಿಗಳಿವೆ, ಆ 72,000 ನಾಡಿಗಳಲ್ಲಿ 72,000 ದೇವತೆಗಳು ಭಗವಂತನ 72,000 ರೂಪಗಳು ಇದ್ದು ಏನು ಮಾಡುತ್ತಾ ಇರೋದು, ನಿತ್ಯ ನಮ್ಮ 11 ಇಂದ್ರಿಯಗಳಿಂದ ಆ 72,000 ನಾಡಿಗಳ ಮೂಲಕವೇ ಅವರು ವ್ಯಾಪಾರ ಮಾಡುತ್ತಾ ಇದ್ದಾರೆ. ಅವರು ಮಾಡಿಸಿದರೇನೆ ಕಣ್ಣು ರೆಪ್ಪೆ ಹಾಕ್ಲಿಕ್ಕಾಗುತ್ತೆ, ಶ್ವಾಸ ಬಿಡ್ಲಿಕ್ಕಾಗುತ್ತೆ, ಇಲ್ಲದಿದ್ರೆ ಹಾಗೇ ಇರಬೇಕು ನಾವು. ಅಂಥ ಉಪಕಾರವನ್ನ ಮಾಡುವಂತ ದೇವರ ರೂಪಗಳಿಗೂ ದೇವತೆಗಳಿಗೂ ಕೃತಜ್ಞತೆಯನ್ನ ಸಲ್ಲಿಸುವುದೇ. ಒಳಗಿದ್ದ ಅವರನ್ನ ಕಲಶಗಳಲ್ಲಿ ಆವಾಹನೆ ಮಾಡಿ ಅವರಿಗೆ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಏನದು ಆಹುತಿಯನ್ನ ಕೊಟ್ಟು, ಅದಕ್ಕೆ ಆ ಮಹಾನುಭಾವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ಬೃಹತಿ ಸಹಸ್ರ. ಅಂತ ಬೃಹತಿ ಸಹಸ್ರದ ಮೂಲಕ ಯಜ್ಞಪುರುಷನಾಗಿರ್ತಕ್ಕಂತಹ ನಾರಾಯಣನಿಗೆ ಆಹುತಿಯನ್ನು ಸಲ್ಲಿಸಿದ್ದಾರೆ. ತದನಂತರ ವಿಶೇಷವಾಗಿ ಪ್ರತಿಮಾದಲ್ಲಿ ಭಗವಂತನ ಪೂಜೆಯೂ ಆಗಿದೆ. ಮೂರನೆಯದಾಗಿ ಎಲ್ಲ ಚಲಪ್ರತಿಮಾ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ನೋಡಿ, ಎಲ್ಲರಿದ್ದಾರೆ. ಅಷ್ಟೇ ಅಲ್ಲ, ನೀವೆಲ್ಲರೂ ಚಲಪ್ರತಿಮಗಳೇ, ಎಲ್ಲರೊಳಗೆ ಭಗವಂತನ ಆರಾಧನೆ ಮಾಡಲಿಕ್ಕೆ ಸಂಕಲ್ಪ. ಆ ರೀತಿಯಲ್ಲಿ ಇಂತಹ ಕಾರ್ಯಕ್ರಮ ಮಾಡತಕ್ಕಂತಹ ನಾರಾಯಣ ಶ್ರೀನಿವಾಸಾರ್ ಅವರ ಕುಟುಂಬಕ್ಕೆ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ನಿತ್ಯಾನುಷ್ಠಾನ ವಿಶೇಷವಾಗಿರತಕ್ಕಂಥ ಕೇಳಿದ್ದನ್ನು ಅನುಷ್ಠಾನ ಮಾಡುವ ಭಾಗ್ಯ ಅವರಿಗೆ ಕೊಡಲಿ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳುತ್ತಾ ಎರಡು ವಾಕ್ಯಸಮಗಳನ್ನ ಗೋಪಾಲದಾಸರಂತರ್ಯಾಮಿ ವಾದಿರಾಜ ವರದ ಮಧ್ವವರದ ಆ ಗೋಪಾಲ ವಿಠಲನ ಪದಾರವಿಂದಕ್ಕೆ ಅರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಂ ಅಸ್ತು. ಯದ್ಯಪಿ ನನಗೆ 12 ಭಕ್ತರವರಿಗೆ ಹೇಳಿದ್ರು, ಆದರೆ ನಮ್ಮ ರಾಮ ವಿಠಲಾಚಾರ್ಯ ಬರೋವರಿಗೆ ಹೇಳಿ ಅಂತ ಹೇಳಿದ್ದಕ್ಕೆ ನಾನು ಚೂರು ಮುಂದುವರಿಸಿದೆ.